योऽन्तः प्रविश्यमवाच विमां प्रसुप्तां सञ्जीवयत्यखिलशक्तिधरस्वताम्ना अन्यांश्च हस्तचरणश्रवणत्वगादीन् प्राणान् मनो भगवते पुरुषाय यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय पुनराशये नृत्याय शुद्धविद्याय रथाय च नमो नमः लसतु श्रीमदानन्दतीर्थे सुन्नोहृतं वरे यद्वचश्चन्द्रिका स्वान्तसन्तापं विनिवृत्तति वाणिते करवाण्यं वा चरणौ हृदि सर्वदा मद्वाक्यसरणे भूया श्रीमदाचार्यः हराय कृतकारिष्टहराय पुरवीरिणे भवाय भवते भूयात् शिवाय सुरसा नमः उमेशाद्या सुरावोहं वीडे चेतोऽभिमानिनः यूयं सर्वे प्रकुरुता मनो मे मध्वभावक श्रीमध्वः कल्पवृक्षस्तु जयार्यः कामसंस्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरुं वन्दे रघुत्तमगुरुं तथा राघवेन्द्रां तथा सर्वां सद्गुरुं रतोऽस्मि श्रीगुरुभ्यो नमः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसंस्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्भ्रमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये पर्वपवित्रवाद श्रीमन्महाभारततत्परिनिलयदल्लि 17ನೇ ಅಧ್ಯಾಯದಲ್ಲಿ ಭಗವಂತನಾದ ಶ್ರೀಕೃಷ್ಣ ಯಾವ ರೀತಿಯಲ್ಲಿ ಜರಾಸಂಧಾದಿಗಳನ್ನು ಪರಾಭವಗೊಳಿಸಿ ರುಕ್ಮಿಣಿ ದೇವಿಯನ್ನು ವಿವಾಹವಾಗ್ತಾ ಇದ್ದಾರೆ ವರ್ಣನೆ ಮಾಡ್ತಾ ಇದ್ದಾರೆ. ಜರಾಸಂಧಾದಿಗಳು ಕೃಷ್ಣ ಬರದಂತೆ ಮಾಡಬೇಕು ಅಂತ ಪ್ರಯತ್ನಪಟ್ಟರು, ಆಗಲಿಲ್ಲ. ಅವರಿಗಿಂತ ಮುಂಚಿತವಾಗಿಯೇ ಕೃಷ್ಣ ಆ ವಿದರ್ಭ ದೇಶವನ್ನು ಸೇರಿದ. ಅನಂತರ ಕೃಷ್ಣ ಅಲ್ಲಿರಬಾರದು, ಅವಮಾನ ಮಾಡಿ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ಆದರೆ ಇಂದ್ರದೇವರು ಆಜ್ಞಾಪಿಸಿದರು, ನೀವು ಕೃಷ್ಣನಿಗೆ ವಿಶೇಷವಾದ ಗೌರವವನ್ನು ತೋರಿಸ್ತಾ ಪಟ್ಟಾಭಿಷೇಕವನ್ನೇ ಮಾಡಬೇಕು ಅಂತ ಹೇಳಿ ಅದು ಆಯಿತು. ಕೊನೆಗೆ ಕೃಷ್ಣನನ್ನು ರುಕ್ಮಿಣಿ ನೋಡಲೇಬಾರದು ಅಂತ ಏನೋ ಉಪಾಯ ಮಾಡಲಿಕ್ಕೆ ಹೊರಟ್ರೆ ಕೃಷ್ಣ ವಿಶ್ವರೂಪವನ್ನು ತೋರಿಸಿ ಭೀಷ್ಮಕರಾಜನಿಗೆ ಜ್ಞಾನೋಪದೇಶವನ್ನು ಮಾಡಿದ. ನೀನು ನಾನು ಯಾರು ಅಂತ ನೋಡು, ರುಕ್ಮಿಣಿ ಯಾರು ಅಂತ ನೋಡು, ಆಗ ನಿನಗೆ ಸ್ವಯಂವರದ ಅರ್ಥ ಆಗುತ್ತೆ. ಸ್ವಯಂವರ ಯಾವ ಕಾಲಕ್ಕೂ ಸಹ ಯೋಗ್ಯರಿಗೆ ಯೋಗ್ಯರಿಗಾಗಬೇಕೆ ಹೊರತು ಅಯೋಗ್ಯರಿಗೆ ಯೋಗ್ಯರಿಗೆ ಅಲ್ಲ. ಕೃಷ್ಣ ರುಕ್ಮಿಣಿಯರಂತೂ ಸಾಕ್ಷಾತ್ ಲಕ್ಷ್ಮೀನಾರಾಯಣರು. ಅಂಥ ಹೊತ್ತಿನಲ್ಲಿ ಶಿಶುಪಾಲನಿಗೆ ಸ್ವಯಂವರ ಅಂದ್ರೇನರ್ಥ ಅಂತ ವಿಶ್ವರೂಪ ತೋರಿಸಿದಾಗ ಪುಷ್ಪಕರಾದನಿಗೆ ಅರ್ಥ ಆಯಿತು. ಅದೇ ರೀತಿ ರುಕ್ಮಿ ಅನಂತ ರೂಪಗಳನ್ನು ತೋರಿಸಿದರು, ಮಹಾರುಕ್ಮಿಣಿಯ ರೂಪಗಳನ್ನು. ಆಗ ಆತ ಒಪ್ಪಿಕೊಂಡ. ಆದರೆ ನನ್ನ ಮಾಡಿಕೊಡೋ ಶಕ್ತಿ ಇಲ್ಲ ಅಂತ ಹೇಳಿದಾಗ ಸಂಕಲ್ಪ ಮಾಡೋ, ನಾನು ಮದುವೆ ಮಾಡ್ಕೋತೀನಿ ಅಂತ ಭಗವಂತ ಭರವಸೆ ಕೊಟ್ಟ. ಆ ಕೆಲಸವನ್ನು ಮಾಡ್ತ ಭೀಷ್ಮಕ, ನೀನು ಒಪ್ಪಿಕೊಡು ಬಿಡು, ನಾನು ಮತ್ತು ರುಕ್ಮಿಣಿ ನಿತ್ಯ ದಂಪತಿ. ಹಾಗಿದ್ದರೆ ಕೃಷ್ಣ ಯಾತಕ್ಕೆ ಕೇಳಬೇಕಾಗಿತ್ತು ಅದನ್ನು? ಹೇಗೋ ತಾನು ಮದುವೆ ಆಗೋದಾಗಿದ್ದರೆ ಯಾತಕ್ಕೆ ಘೋಷಣೆ ಮಾಡಬೇಕಾಗಿತ್ತು ಅಂದರೆ, ಭೀಷ್ಮಕ ರಾಜ ಸಾತ್ವಿಕ, ಆತನಿಗೆ ಪುಣ್ಯ ಪ್ರಾಪ್ತಿಯಾಗಬೇಕು. ಅಷ್ಟು ಪರ್ವಕಾಲಗಳು ಬರುತ್ತೆ ಹೋಗುತ್ತೆ, ಉಪಯೋಗ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ, ಹೋದ್ರೆ ಪ್ರಯೋಜನ ಇಲ್ಲ. ಗಂಗಾನದಿ ಹರಿತಾನೇ ಇರುತ್ತೆ, ಸ್ನಾನ ಮಾಡಿದರೆ ಪುಣ್ಯ ಇಲ್ಲ, ಹೋದರೆ ಇಲ್ಲ ಅಷ್ಟೇ. ಅದೇ ರೀತಿ ಇವತ್ತು ನಾವು ನೈವೇದ್ಯ ಮಾಡಲಿ ಬಿಡಲಿ, ಓ ಮತ್ತ ಚರಾಚರ ಗ್ರಹಣ ಆತು, ಎಲ್ಲವನ್ನು ತಿನ್ನೋನು ಭಗವಂತನೇ. ಆದರೆ ನಾವು ಸಂಕಲ್ಪ ಮಾಡಿ ಭಕ್ತಿಯಿಂದ ಕೊಟ್ಟಾಗ ಆ ಪುಣ್ಯದ ಪಾಲನೆ ಬರುತ್ತೆ. ರಥೋತ್ಸವಕ್ಕೆ ಹೋಗಿರ್ತೇವೆ ನಾವು, ಎಳೆಯಲು ಬಿಡಿ ರಥ ಎಳೆದೇ ಇಡ್ತಾರೆ ಯಾರು ಕೂಡ, ನಮಗೋಸ್ಕರ ಯಾರು ಕಾಕೊಂಡು ಕೂತಿರಲಿಲ್ಲ, ಊರಿಗೆ ಖಾದ್ಯನೂ ಇಲ್ಲ. ಆದರೆ ನಾವು ಸೇರ್ಕೊಂಡು ನಮಗೆ ಪುಣ್ಯ ಬರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ತುಂಬ ಜನಗಳಿಗೆ ಭ್ರಾಂತಿ ಇದೆ. ದೇವರೆಲ್ಲ ನಿಶ್ಚಿತವಾಗಿ ತಾನು ಹೊಂದೋಬೇಕಾದ್ರೆ ನಾವೇ ಯಾಕೆ ಮಾಡಬೇಕು? ಅದು ಪುತ್ರ ನಮಗೆ ಪುಣ್ಯ ಬರಲಿಕ್ಕೆ ಮಾಡಬೇಕು ಅಂತ ಬೇರೆ ದೃಷ್ಟಿಯಿಂದ ಅಲ್ಲ. ಭೀಷ್ಮಕರಾಜನಿಗೆ ಹೇಳಿದ ಅರ್ಥ ಆಯ್ತು ಅವನಿಗೆ. ಆತ ಮಿತ್ರನಾಮಕ ಸೂರ್ಯ, ಆತನಲ್ಲಿ ಅಸುರಾಭಿಷೇಕ. ಅಸುರ ಯಾರು ಅಂದರೆ ರಾಹು ಅಂತ ಹೇಳ್ತಾರೆ, ರಾಹುವಂಶಯುಕ್. ಮಿತ್ರ ಸೂರ್ಯ, ಇತ ರಾಹು, ಸೂರ್ಯನಿಗೆ ಗ್ರಹಣವಾದಂತೆ ಇವನಿಗೆ ಒಡೆಯ ಸರಾವೇಶದಿಂದ ಸೇರಿ ಈ ರೀತಿ ಆಗಿತ್ತು. ಕೃಷ್ಣ ವಿಶ್ವರೂಪ ದರ್ಶನದಿಂದ ಪರಿಹಾರವಾಗಿ ಸಂಕಲ್ಪ ಮಾಡಿದ. ಮುಂದೆ ಭಗವಂತನಾದ ಕೃಷ್ಣ ಕಾಲಯವನ ಸಹಾಯ ತಗೊಂಡಿರ ಜರಾಸಂಧ ಬಂದ, ಜರಾಸಂಧನನ್ನೂ ಸೋಲಿಸಿದ, ಕಾಲಯವನನ್ನೂ ಸೋಲಿಸಿದ, ಕಾಲಯವನನ್ನ ಮುಂದೆ ಮುಚುಕುಂದ ರಾಜನ ಮೂಲಕ ಸಂಹಾರವನ್ನೂ ಮಾಡಿಸಿದ. ಆ ಮೂಲಕ ತಾನು ಮುಕುಂದಾನನ್ನು ಜಗತ್ತಿಗೆ ತೋರಿಸಿಕೊಟ್ಟ. ಕಾಲಯವನ ಎಷ್ಟೇ ವರ ಬರ್ತು, ಏನೇ ಎಷ್ಟು ಸೈನ್ಯ ಇತ್ತು, ಎಂಥ ವರ ಇತ್ತು, ಏನೇನೋ ಇತ್ತು, ಆದರೆ ಉಳ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಹೇಳ್ತಾರೆ, ಹರಿಗೆ ವಿರುದ್ಧವಾಗಿ ನಡೆದಾಗ, ಪ್ರವಾಹಕ್ಕೆ ವಿರುದ್ಧ ಈಜಿದರೆ ಕೈಸೋತು ಬಿಡುವವ ಹರಿಯ ಬಿಟ್ಟವನು. ಹರಿಗತಾ ಪ್ರಸಾರದಲ್ಲಿ ಸರ್ವ ಪ್ರತೀಕ ಸಂಧಿಯನ್ನು ಹೇಳ್ತಾರೆ. ದೇವರಿಗೆ ಪ್ರವಾಹದ ವಿರುದ್ಧ ಈಜಿದರೆ ಕೈಸೋತು ಬಿಡುಗಲೇಬೇಕು. ದೇವರಿಗೆ ವಿರುದ್ಧವಾಗಿ ಬದುಕಿದರೆ ಯಾರೂ ಬದುಕಲಿಕ್ಕಾಗೋದಿಲ್ಲ, ಅದು ಬದುಕೇ ಅಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ನಾವು ಏನಾದರೂ ಮಾಡಬೇಕಾದರೂ ಬದುಕಬಹುದು, ದೇವರನ್ನು ಬಿಟ್ಟು ಬದುಕಲಿಕ್ಕಾಗೋದಿಲ್ಲ. ಅಗಲಿ ಸೈರಿಸಲಾರೆ ಓ ಅಂತ ದಾಸರು ಹೇಳ್ತಾರೆ, ನಿನ್ನ ಅಗಲಿ ಸೈರಿಸಲ ದೇವರನ್ನು ಬಿಟ್ಟು ಇರಲಿಕ್ಕಾಗೋದಿಲ್ಲ. ಇರೋದು ಇರಬಲ್ಲಿ ಒಂದು ತಿಳ್ಕೊಂಡು ಅದಕ್ಕಿಂತ ಭ್ರಾಂತಿ ಮತ್ತೊಂದಿಲ್ಲ. ಇದೆಲ್ಲ ತಿಳಿಸರಿಕೆ ಕಥೆಗಳೆಲ್ಲ ನಿತ್ಯ ಜೀವನದಲ್ಲಿ ಭಗವನ್ ಮಹಾತ್ಮ್ಯವನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಉಪಯುಕ್ತವಾದ ತತ್ವಗಳನ್ನು ಹೇಳಕ್ಕೊಟ್ಟಿದ್ದೆ ಹೊರತು ಯಾವುದೋ ಕಥೆ ನಡೀತು ಅಂತ ತಿಳ್ಕೊಳ್ಳೋದಕ್ಕಲ್ಲ. ನಮ್ಮ ಉದ್ಧಾರಕ್ಕೋಸ್ಕರ ಹೇಳಿದ ಮಾತು. ಭೀಷ್ಮಕ ರಾಜ ಕೃತಾರ್ಥರಾದ. ಮುಂದೆ ಅಷ್ಟೊತ್ತಿಗೆ ಇವರು ಏನು ಮಾಡಿದರು, ಶಿಶುಪಾಲ ಒಂದು ಯೋಚನೆ ಮಾಡಿದರು. ತಾನು ಜರಾಸಂಧನ ಶಿಷ್ಯ, ಜರಾಸಂಧ ಈ ರೀತಿ ತಿಳಿದುಕೊಂಡ, ತಾನು ಭಾರಿ ವೃದ್ಧನೂ ಆಗಿದ್ದ, ಜೊತೆಗೆ ಅವನಿಗೆ ರುಕ್ಮಿಣಿಯನ್ನು ಯಾರಿಗೆ ಕೊಡಬೇಕು ಅಂತ ಮುಖ್ಯ ಅಲ್ಲ, ಕೃಷ್ಣನಿಗೆ ಕೊಡಬಾರ್ದು ಅಷ್ಟೇ ಉದ್ದೇಶ, ಕೃಷ್ಣನಿಗೆ ಕೊಡಬಾರ್ದು. ಕೈಕೇಯಿ ವರ ಕೇಳಿದರು, ರಾಮದೇವರು ಕಾಡಿಗೆ ಹೋಗಬೇಕು. ಅನಂತರ ಪಟ್ಟಾಭಿಷೇಕ ಯಾರಿಗೆ ಆಗ್ಬೇಕು, ಭರತನಿಗೆ ಆಗ್ಬೇಕು. ಭರತನಿಗೆ ಪಟ್ಟಾಭಿಷೇಕ ಬೇಕು ಅಂತ ಉದ್ದೇಶ ಇಲ್ಲ, ರಾಮದೇವರು ಕಾಡಿಗೆ ಹೋಗಬೇಕು ಅಷ್ಟೇ ಒಂದು ಮುಖ್ಯವಾದದ್ದು. ಬರೀ ಅದನ್ನು ಕೇಳಿದರೆ ಒಪ್ಪಬೇಕಿಲ್ಲ, ಕೈಕೇಯಿ ಅಂತ ಹೇಳಿ ಭರತನಿಗೆ ಪಟ್ಟಾಭಿಷೇಕ ಅಂತ ಆಮಿಷವನ್ನು ಒಡ್ಡಿದ್ರು. ಇವನು ಹಾಗೆ ಇಷ್ಟರೇ ತಪ್ಪಿಸಿದ ಮೇಲೆ ಬೇರೆ ಯಾರು ಕ್ಯಾಂಡಿಡೇಟ್ ತೋರಿಸ್ಬೇಕಲ್ಲ, ಶಿಶುಪಾಲನಿಗೆ ಕೊಡು ಅಂತ ಹೇಳಿ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿ. ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿದರೆ ನನಗೆ ಭಾರಿ ಸಂತೋಷವಾಗುತ್ತೆ ಅಂತ ಜರಾಸಂಧ ಹೇಳುತ್ತ. ಯಾಕೆಂದರೆ ಶಿಶುಪಾಲನ ಜರಾಸಂಧ ದತ್ತು ತಗೊಂಡಿದ್ದಂತೆ, ಎಷ್ಟು ಆಶ್ಚರ್ಯ. ಶಿಶುಪಾಲ ಜರಾಸಂಧ ದತ್ತು ತಗೊಂಡಿದ್ದ. ಸಾಮಾನ್ಯವಾಗಿ ದತ್ತು ತಗೊಂಡು ಮಕ್ಕಳು ಇಲ್ಲದೇ ಇದ್ದವು. ಅವನಿಗೆ ಮಗ ಇದ್ದ, ಸಹದೇವ ಅಂತ ಅವನ ಹೆಸರು. ಪುರಾಖ್ಯಾತಂ ಪತ್ರತಾಪಾಖ್ಯ ರುದ್ರನು, ಪತ್ರತಾಪ ಅನ್ನೋ ರುದ್ರನ ಅವತಾರ ಅಂತ. ಅಂಥ ಮಗ ಇದ್ದರೆ ಅದನ್ನು ದತ್ತು ತಗೊಂಡ ಅಂತ ಹೇಳಿದರೆ ಜರಾಸಂಧನ ಯೋಚನೆ ಬಂತು. ಈ ಮಗ ಉಪಯೋಗ ಇಲ್ಲ ಅನಿಸ್ತೇನೆ, ವಿಷ್ಣು ಭಕ್ತವನು, ವಿಷ್ಣು ಭಕ್ತನಾದ್ರಿಂದ ಅವನಿಗೆ ಮ್ಯಾಚ್ ಆಗಲಿಲ್ಲ. ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಹಿಡಿಸಲಿಲ್ಲ, ಈ ಜರಾಸಂಧನಿಗೆ ಸಹದೇವ ಹಿಡಿಸಲಿಲ್ಲ. ಅಂದರೆ ಅಯೋಗ್ಯರಿಗೆ ಯೋಗ್ಯ ಹಿಡಿಸೋದಿಲ್ಲ, ಯೋಗ್ಯರಿಗೆ ಅಯೋಗ್ಯ ಹಿಡಿಸೋದಿಲ್ಲ. ಇದು ಅರ್ಥ ಮಾಡ್ಕೊಂಡು ಇವತ್ತು ಎಲ್ಲರೂ ಎಲ್ಲ ಹಿಡಿಸ್ಬಿಡ್ತಾರೆ, ಅದೇ ಪ್ರಜೆ. ಇವತ್ತು ಹಣಕಾಸು ಬಂದರೆ ಏನು ವ್ಯವಹಾರನೇ ಇಲ್ಲ, ಹಾಗಾಗ ಅದಾಗಬಾರ್ದು. ಅದಕ್ಕೊಂದು ಯೋಚನೆ ಮಾಡಿದೆ, ನನ್ನ ಆದರ್ಶಕ್ಕೆ ತಕ್ಕಂಥ ಮಗ ಬೇಕು, ನನ್ನ ಆದರ್ಶಕ್ಕೆ ತಕ್ಕಂಥ ಮಗ ಬೇಕು ಅಂತ ಯೋಚನೆ ಮಾಡಿ ಶಿಶುಪಾಲನೆ ಗುಣ ಕಂಡವನು. ಏನು ಗುಣ, ಹರಿದ್ವೇಷ ಆಗ್ತೀನಿ, ಈ ಗುಂಡಗಳೆಲ್ಲ ಒಂದಾಗ್ತಾರಲ್ಲ ಹಾಗೆ, ಇನ್ನೇನು ದ್ವೇಷ ಬೇಕಿಲ್ಲ. ಯಾವುದೇ ಒಂದು ಕಾರಣದ ಮನುಷ್ಯ ಒಂದಾಗ್ತಾರೆ, ವಿಷ್ಣು ಭಕ್ತರೆಲ್ಲ ಒಂದಾಗಬೇಕು. ವಿಷ್ಣು ಭಕ್ತಿ ಒಂದೇ ಕಾರಣ ಆಗಬೇಕಂತ, ಬಾಂಧವ ವಿಷ್ಣು ಭಕ್ತ ಅಸ್ತ್ಯ. ಆ ಹರಿದ್ವೇಷಗಳೆಲ್ಲ ಒಂದಾದಾಗೆ ವಿಷ್ಣು ದ್ವೇಷ ಭಕ್ತರೆಲ್ಲ ಒಂದಾಗೋದಾದರೆ ನಿಜವಾಗಲೂ ಯಶಸ್ಸನ್ನು ಸಾಧಿಸಬಹುದು. ಅದಕ್ಕೆ ಶಿಶುಪಾಲನನ್ನು ತನ್ನ ದತ್ತಪುತ್ರ ಅಂತ ಮಾಡಿಕೊಂಡು ರುಕ್ಮಿಣಿಯನ್ನು ಶಿಶುಪಾಲನೆ ತಂದುಕೊಂಡ್ರೆ ಆಗ ತನಗೆ ಕೃಷ್ಣ ದ್ವೇಷ ಮಾಡಿ ಸಾರ್ಥಕ ಅಂತ ಭಾವಿಸಿ ರುಕ್ಮಿಗೆ ಹೇಳಿದ. ಅವನು ಶಿಷ್ಯ ಒಪ್ಪಿಕೊಂಡ. ಇನ್ನು ಸ್ವಯಂವರ ಕ್ಯಾನ್ಸಲ್ ಅಂತ ಹೇಳಿ, ಸ್ವಯಂವರಗೆ ಮೇಲೆ ಇಲ್ಲ ಇಲ್ಲ, ಮದುವೆ ನಿಶ್ಚಿತ ಅಂತ ಹೇಳಿ ನೇರವಾಗಿ ಶಿಶುಪಾಲನೆ ಕೊಟ್ಟೆ ಮದುವೆ ಮಾಡೋದು, ಮುದು ಮುಹೂರ್ತನೂ ನಿಶ್ಚಯ ಮಾಡಿ ಅಂತ. ಆಗ ರುಕ್ಮಿಣಿ ದೇವಿ ಒಬ್ಬ ಬ್ರಾಹ್ಮಣನ ಮೂಲಕವಾಗಿ ಒಂದು ಪತ್ರವನ್ನು ಕಳಿಸಿಕೊಟ್ಟಿರುತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ. ಆ ಬ್ರಾಹ್ಮಣ ತಂದು ಪತ್ರವನ್ನು ಕೊಡ್ತಾನೆ. ಇದೆಲ್ಲ ಲೋಕದಲ್ಲಿ ತೋರಿಸ್ತಾರೆ, ಎಷ್ಟು ವಿರೋಧ ಇದ್ದರೂ ಕೂಡ ಈ ಸಾತ್ವಿಕರಿಗೆ ವಿವಾಹ ನಡಿಬೇಕೆ ಹೊರತು ಬೇರೆಯವರು ಎಲ್ಲ ಅಂತ ಲೋಕದ ಸಂದರ್ಶನ ಆಗ್ತದೆ. ತಕ್ಷಣ ಆ ಬ್ರಾಹ್ಮಣ ಬರ್ತಾನೆ, ಕೃಷ್ಣ ಆ ಬ್ರಾಹ್ಮಣನನ್ನು ಕೈ ಹಿಡಿದು ಕುಡಿಸ್ಕೊಂಡು ಮಾತಾಡಿಸಿದನಂತೆ. ವಾದಿರಾಜ ಸ್ವಾಮಿಗಳು ಒಳ್ಳೆ ಚಮತ್ಕಾರವಾಗಿ ಹೇಳ್ತಾರೆ, ರುಕ್ಮಿಣಿ ಕಳಿಸಿದ ಬ್ರಾಹ್ಮಣನ ಕೈಯನ್ನೇ ಕೃಷ್ಣ ಹಿಡಿದು ಕುಡಿಸ್ಕೊಂಡ ಅಂದಮೇಲೆ ರುಕ್ಮಿಣಿ ಕೈಯನ್ನು ಬಿಡ್ತಾನಂತೆ. ಅಂದರೆ ಪಾಣಿಗ್ರಹಣ ಅಂತ ಹೇಳಿ, ಮದುವೆಗೆ ಪಾಣಿಗ್ರಹಣ ಅಂತ ಕರೀತಾರೆ. ಇವತ್ತು ಪಾಣಿಗ್ರಹಣಕ್ಕೆ ಅರ್ಥನೇ ಇಲ್ಲ, ಕಣ್ಣಗರ ಶೇಖರ್ ಕೊಡೋದು ಬೇಸ ಆಗಿಬಿಟ್ಟಿದೆ. ಈ ಗಂಡು ಹೆಣ್ಣು ಇಲ್ಲೇ ಇಲ್ಲ, ಈಗ ಕೈ ಕೊಡೋದು ಮುಂದೆ ಕೈ ಕೊಟ್ಬಿಡೋದು ಎರಡೆರಡು ಇರುತ್ತೆ. ಅವ್ರು ಕೈ ಕೊಟ್ಟು ಆಮೇಲೆ ಕೈ ಕೊಟ್ಟು ಹೋಗಿಬಿಡ್ತಾರೆ. ಅಂದರೆ ಬೆಲೆನೇ ಇಲ್ಲ, ವ್ಯಾಲ್ಯೂಸೇ ಇಲ್ಲ, ಧರ್ಮನೇ ಇಲ್ಲ. ಅಂದರೆ ದಿನೇ ದಿನೇ ಈ ರೀತಿ ಹಾಳಾಗ್ತಿದ್ದರೆ ಮುಂದೆ ಸಮಾಜದ ಗತಿ ಏನಾಗೋದು ಯೋಚನೆ ಮಾಡಬೇಕು. ಪಾವಿತ್ರ್ಯ ಮುಖ್ಯ ಇಲ್ಲಿ, ಪಾವಿತ್ರ್ಯ. ಇವರೆಲ್ಲ ಬ್ರಾಡ್ ಮೈಂಡೆಡ್ ಅಂತ ತೋರಿಸ್ತಾರೆ, ಬ್ರಾಡ್ ಮೈಂಡೆಡ್ ಅಲ್ಲ, ವಿಕೃತವಾದ ಮನೋಭಾವ. ಆ ಹಿನ್ನೆಲೆಯಲ್ಲಿ ವಾಡಿಕರಣ ಶ್ರೇಷ್ಠವಾದಂಥ ಒಂದು ಶಿಷ್ಟವಾದ ಸಂಸ್ಕಾರ. ವಿವಾಹದ ಮತ್ತೊಂದು ಹೆಸರೇ ಪಾಣಿಗ್ರಹಣ ಅಂತ ಹೇಳಬೇಕು ಅಂದರೆ. ಕೃಷ್ಣ ಪತ್ರ ಭಗವಂತ ರುಕ್ಮಿಣಿದೇವ ಬರೆದಿದ್ದು ನನ್ನ ಕೈಲಿ ಆಗೋರಿಲ್ಲ, ಕೃಷ್ಣ ಬಂದು ಕಾಪಾಡುವಂತಲ್ಲ, ಬಹಳಷ್ಟು ಶಕ್ತಿ ಎಷ್ಟು ಗೊತ್ತಾ, ಯಂ ಕಾಮಯೇ ತಂ ತಮ್ ಉಗ್ರಂ ತೃಣೋಮಿ ತಮ್ ಬ್ರಹ್ಮಾಂಡಂ ತಮ್ ಋಷಿಂ ಸಂಸುಮೇಧಾ ಜನ ತಿಳಿದಿರಬೇಕು. ರುಕ್ಮಿಣಿ ದೇವಿಗೆ ದಿಕ್ಕುತೋಷಾಗಾಯಿತು, ಅದಕ್ಕೆ ಬ್ರಾಹ್ಮಣಿಗೆ ಹೇಳಿಕಳಿಸಲು ಹಾಗೆಲ್ಲ ತಿಳ್ಕೊಳ್ಬಾರದು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ ಯಶ ಅಪಾಂಗಲವ ಮಾತ್ರದ ಊರ್ಜಿ ತಾಸ ಶ್ರೀಜತ್ ಕಟಾಕ್ಷ ಬಲವತಿ ಅಜಿತಂ ನಮ. ವಿಶ್ವದ ಮಹಾನಾರಾಯಣ ಏನು ಮಾಡ್ತಾರೆ, ಎಲ್ಲವನ್ನೂ ಮಹಾಲಕ್ಷ್ಮಿ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ, ಪರಮಾತ್ಮ ಸ್ವತಂತ್ರನಾಗಿ ಮಾಡ್ತಾನೆ, ಇವರು ಭಗವದ್ ಇಚ್ಛೆಯಿಂದ ಮಾಡ್ತಾರೆ ಅಷ್ಟೇ ಹೊರತು ಎಲ್ಲವನ್ನೂ ಮಾಡೋ ಶಕ್ತಿ ಅವ್ರಿಗೆ ಬರೀ ಮಾಡ್ತಾರೆ ಎಲ್ಲ ನೋಡಿದರೆ ಸಾಕು. ಪರಮಾ ಯಶ್ಯ ಅಪಾಂಗಲವ ಮಾತ್ರತಃ ಕುಡಿನೋಟದ ಒಂದು ತುದಿ ಬಿದ್ದರೆ ಸಾಕಂತೆ ಜಗತ್ತಿನ ಎಲ್ಲ ಒಂದು ಕ್ಷಣದಲ್ಲಿ ಆಗುತ್ತಂಥ ಶಕ್ತಿ. ಮತ್ತು ಯಾತಕ್ಕೆ ಹಾಗೆ ಮಾಡ್ತಾರೆ, ಲೋಕದಲ್ಲಿ ಅವರೆಲ್ಲ ಮೊದಲೇ ಹೇಳಿದಂತೆ ಭರ್ತ್ಯಾವತಾರ ಸ್ಪೃಹ ಭರ್ತ್ಯ ಶಿಕ್ಷಣ, ಇಂಥ ಸಮಯದಲ್ಲಿ ಹೇಗೆ ಒಬ್ಬ ಸ್ತ್ರೀ ನಡ್ಕೋಬೇಕು, ಒಬ್ಬ ಕನ್ಯೆ ನಡ್ಕೋಬೇಕು ಅಂತ ತೋರಿಸೋಕ್ಕೋಸ್ಕರವಾಗಿ ಇದನ್ನೆಲ್ಲ ಹೇಳಿಕೊಳ್ಳುತ್ತಾರೆ. ಅದನ್ನೇ ಅಲ್ಲಿ ಹೇಳ್ತಾರೆ ಕೂಡ ಕೃಷ್ಣ, ನಾನು ಬಂದುಬಿಡುವುದೇನು ದೊಡ್ಡದಲ್ಲ, ಆದರೆ ರುಕ್ಮಿಣಿ ಬಂದು ಕೃಷ್ಣ ಕರ್ಕೊಂಡು ಹೋಗೋದಂತಾಗಬಾರ್ದು, ಕೃಷ್ಣನೇ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅಂತಾಗಬಾರ್ದು, ಅದು ನೀನು ಬಂದು ಕರ್ಕೊಂಡು ಹೋಗ್ಬೋದು. ಇದರ್ಥ ಸೀತಾದೇವಿ ಅದೇ ಮಾತನ್ನೇ ಹೇಳಿತ್ತು. ಸೀತಾಕೃತಿಯಲ್ಲಿ ಕೂತಿದ್ದಾರೆ, ಇಂದ್ರದೇವರು ಕೂತಿದ್ದಾರೆ, ಸೀತಾ ಸನ್ನಿಧಾನ ಇದೆ. ಆ ಸಮಯಕ್ಕೆ ಅವ್ರು ಹೇಳಿದ್ದೇನೆ, ರಾಮ ಬಂದು ನಾನು ಕರ್ಕೊಂಡು ಹೋಗ್ಬೇಕು. ಆಗ ರಾಮ, ನನಗೂ ಗೌರವ ರಾಮನಿಗೂ ಗೌರವ, ಹನುಮಂತ ನೀನು ನಾನು ಬೇಕು ಕೂತ್ಕೊಂಡು ಬಾ ಅಂತ ಕರಿತೀಯ, ನಾನು ಬರಬಹುದು, ಅದು ರಾಮನಿಗೆ ಗೌರವ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ಗೌರವ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಸಾರ್ಥಕ ಇರುತ್ತೆ. ನಾನು ಬರೋದಿಲ್ಲ, ನೀನು ಬಂದು ಕರ್ಕೊಂಡು ಹೋಗಿರ್ತಾನೆ, ನಿನ್ನ ಮಹಿಮೆ ಜಗತ್ತಿಗೆ ಗೊತ್ತಾಗಬೇಕು. ಆಗ ಕೃಷ್ಣ ಪರಮಾತ್ಮನಿಂದ ಹೊರಟನಂತೆ. ಅಲ್ಲೆಲ್ಲ ಯಥಾ ಪ್ರಕಾರ ಜರಾಸಂಧ ಯೋಚನೆ ಮಾಡಿದ ಕೃಷ್ಣ ಮತ್ತೆ ಬರಬಹುದು ಅಂತ ಯೋಚನೆ ಮಾಡಿದೆ. 23 ವರ್ಷ ಹೇಳಿದ್ದೇನೆ ತಯಾರು ಮಾಡಿಕೊಂಡು, ಅದು 18 ಕೊನೆಯ ಬಾರಿ ಯುದ್ಧ ನಡೀಬೇಕು ಹೆಚ್ಚು ಕಡಿಮೆ ಇಲ್ಲ. ಆ ಸಮಯದಲ್ಲಿ ರುಕ್ಮಿಣಿ ದೇವಿ ಬರೆದಿರ್ತಾರೆ, ನಾನು ದುರ್ಗಾ ದರ್ಶನ ನೆಪದಿಂದ ಊರಿಂದ ಹೊರಗೆ ಬರುತ್ತೆ. ಅದು ಪದ್ಧತಿ, ಹಸೆ ಇರೋದಕ್ಕಿಂತ ಮುಂಚಿತವಾಗಿ ಒಬ್ಬ ಕನ್ಯೆ ಗೌರಿ ಪೂಜೆಯನ್ನು ಮಾಡಿ ಹಸೆ ಇರಬೇಕು. ಇದು ರುಕ್ಮಿಣಿ ದೇವಿ ಹಾಕಿಕೊಟ್ಟ ಪದ್ಧತಿ. ರುಕ್ಮಿಣಿ ದೇವಿಗೆ ಗೌರಿ ಬೇಕಿಲ್ಲ, ಲೋಕಕ್ಕೆ ಬೇಕು. ಗೌರಿ ಪೂಜೆ ಮಾಡಬೇಕು ಎಂದು ಹೇಳಿದ್ದಾರೆ. ದಾಂಪತ್ಯಾರ್ಥ ಉಮಾಂಸತಿ ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಸ್ಥಿರವಾದ ದಾಂಪತ್ಯಕ್ಕೆ ಗೌರಿ ಪೂಜೆ ವಿಹಿತವಾದ ಅಂತ ಹೇಳಿರೋದ್ರಿಂದ ಅದನ್ನು ಮಾಡಿ ತೋರಿಸೋಕ್ಕೆ ಬಂದಿದ್ದ. ದೊಡ್ಡವ್ರು ಮಾಡಿ ತೋರಿಸಿದಾಗ ಅದು ಅರ್ಥ ಆಗುತ್ತೆ. ಶ್ರೀರಾಮದೇವರು ರಾಮೇಶ್ವರದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಶಿವ ಇಂದ್ರಾದಿ ದೇವತೆಗಳಿಗೆ ಪೂಜ್ಯರು ಅಂತ ತೋರಿಸಿಕೊಟ್ಟ, ಅದು ಲೋಕ ದುಸ್ಥಿತಿ. ಅದೇ ರೀತಿ ಇವರು ಶಿವನ ಪತ್ನಿ ಲೋಕಕ್ಕೆ ಮಾತನಾಡುವಂಥ ಜಗತ್ತೇ ತೋರಿಸಕ್ಕೆ ಹಾಗೆ ಮಾಡಿದ್ದೆ ಹೊರತು ಅವರಿಗೆ ಗೌರಿ ಬೇಡ, ನಾನು ಊರಿಂದ ಹೊರಗೆ ಬರ್ತೇನೆ, ಆಗ ನಾನು ಬಂದು ಕರ್ಕೊಂಡು ಹೋಗಿ. ಯಾತಕ್ಕೆ ಅಂದರೆ ನೀನು ಅಯೋಗ್ಯರ ಊರಿಗೆ ಬರಲೇಬೇಡ, ಪ್ರಾರ್ಥನೆ ಮಾಡ್ತಾರೆ, ಕಾಲೇ ಇಡಬೇಡ ಅಯೋಗ್ಯರ ಊರಿನೊಳಗೆ. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲಿ ಭಗವದ್ ದ್ವೇಷಗಳಿರ್ತಾರೋ ಭಗವಂತ ಅಲ್ಲಿ ಏನು ಮಾಡಿದ್ರು ಕಾಲು ಇಡೋದಿಲ್ಲ, ಸನ್ನಿಧಾನ ಇಡೋದಿಲ್ಲ ಅಂತ ಅರ್ಥ. ರುಕ್ಮಿಣಿ ದೇವಿ ಅದೇ ರೀತಿ ಮಾಡಿದರು. ಕೃಷ್ಣ ಅಲ್ಲಿಗೆ ಬಂದ, ಬಲರಾಮದೇವರು ತಮ್ಮ ಸೈನ್ಯ ತಗೊಂಡು ಅಲ್ಲಿಗೆ ಬಂದರು. ರುಕ್ಮಿಣಿ ದೇವಿ ಊರವರೆಗೆ ಅಂತ ಬಂದು ದರ್ಶನ ಮಾಡಲಿಕ್ಕೆ ಅಂತ ಹೊರಟರು, ಆ ನೆಪ ಮಾಡಿದರು. ಕೃಷ್ಣ ಅಲ್ಲಿಂದ ಬಂದ, ರಸದಲ್ಲಿ ರುಕ್ಮಿಣಿ ದೇವಿಯನ್ನು ಕೂಡಿಸಿಕೊಂಡ ಅಲ್ಲಿಂದ ಹೋಗ್ತಾ ಇದ್ದಾನೆ. ಜರಾಸಂಧನ ಸೈನ್ಯ ಕೃಷ್ಣನನ್ನು ಅಡ್ಡಗಟ್ಟಕ್ಕೆ ಹೋಗುತ್ತೆ. ಕೃಷ್ಣನ ಯಾವ ಲೆಕ್ಕ ಇವರೆಲ್ಲ ಕೊಡೋರು, ಕ್ಷಣ ಮಾತ್ರದಲ್ಲಿ ಕೃಷ್ಣ ಅವರನ್ನು ಸೋಲಿಸ್ತಾನೆ. ಬಲರಾಮದೇವರು ಯುದ್ಧ ಮಾಡ್ತಾ ಇದ್ದಾನೆ. ಅಲ್ಲಿಂದ ಕೃಷ್ಣ ಅವನ್ನೆಲ್ಲ ಅಷ್ಟು ಅಕ್ಷೋಡಿ ಸೈನ್ಯ ಯಥಾಪ್ರಕಾರ ನಾಶ ಮಾಡಿ ಮುಂದೆ ಹೋಗ್ತಾ ಇದ್ದಾನೆ. ಕೃಷ್ಣ ಅಲ್ಲಿಂದ ಹೊರಟಿದ್ದು ಈ ಅಲ್ಲಿ ವರ್ಣನೆ ಮಾಡ್ತಾ, ರೂಟ್ ಎಲ್ಲ ವರ್ಣನೆ ಮಾಡ್ತಾರೆ ಭಾಗವತ ಪುರಾಣದಲ್ಲಿ. ನರ್ಮದಾ ನದಿಯನ್ನು ದಾಟಿ ಕೃಷ್ಣ ಹೊರಟನಂತೆ. ಆಗ ಇವನು ಬರ್ತಾ ಇದ್ದಾನೆ ಹಿಂದೆ, ರುಕ್ಮಿಣಿಯ ಅಣ್ಣ ಅನ್ಸ್ಕೊಂಡು ಈಗಲಾದ್ರೂ ಸಂತೋಷ ಪಡೋದಾಗಿತ್ತು, ಪಡಲಿಲ್ಲ. ಯುದ್ಧಕ್ಕೆ ಅಂತ ಬರ್ತಾನೆ ಕೃಷ್ಣ, ಅವನನ್ನೂ ಸೋಲಿಸ್ತಾನೆ. ಬಲರಾಮದೇವರು ಅಳಿದೊಳಿದ್ರೆ ಸೋಲಿಸಿ ಅಲ್ಲಿ ಹೋದರು. ರುಕ್ಮಿಯನ್ನು ಕೃಷ್ಣ ಸೋಲಿಸಿದ, ಆದರೆ ಕೊಲ್ಲಿಲ್ಲವಂತೆ. ಯಾತಕ್ಕೆ ಲೋಕದೃಷ್ಟಿಯಲ್ಲಿ ಅದು ಧರ್ಮ ಅನ್ಸೋದಿಲ್ಲ. ಯಾತಕ್ಕೆ ಸ್ವಂತ ಮದುವೆ ಆಗ್ತಾ ಇದ್ದಾನೆ ತನ್ನ ಪತಿಯ ಅಣ್ಣ, ಸ್ವಲ್ಪ ಗೌರವ ಕೊಡಬೇಕು, ಲೋಕಧರ್ಮ ಅಷ್ಟೇ, ಹೇಗೋ ಬಂದು ಕೊಲ್ಲೋದಿದ್ದೇ ಇದೆ ಅಂತ ಹೇಳಿ ಕೃಷ್ಣ ಆಗಿ ಕೊಲ್ಲಿಲ್ಲ. ಮತ್ತೆ ಅವನು ಸಾಯ್ಬೇಕಾದ ಬಲರಾಮದೇವರಿಂದ ಬೇರೆ ಸಂಕಲ್ಪ ಇದೆ, ಎರಡು ಕಾರಣಕ್ಕೂ ಕೃಷ್ಣ ಕೊಲ್ಲಿಲ್ಲ. ಅವನಿಗೆ ವಿರೂಪವನ್ನು ಮಾಡಿ ಕಳಿಸ್ತಾರೆ, ಅವನನ್ನು ತಲೆ ಬೋಡಿಸಿಬಿಟ್ಟು ಐದು ಕಡೆ ಮಾತ್ರ ಚೌಲಕ್ಕೆ ಮಾಡ್ತಾರಲ್ಲ ಆ ರೀತಿ ಮಾಡಿ ಒಂದು ಕಡೆ ಮೀಸೆ ಬೋಡಿಸಿ ವಿಕಾರ ಕಾಣಬೇಕು, ನೋಡಿದ್ರೆ ಗೊತ್ತಾಗಬೇಕು ಏನು ಮಾಡಿದ್ದಾನೆ ಜನಗಳು. ಭ್ರಾತುರು ವಿರೂಪ ಕಾರಣ ವಿಸಿರಿಜ್ಜಿತಸ್ಯ ಅಂತ ವರ್ಣನೆ ಮಾಡಬೇಕಾದ್ರೆ ಅದೆಲ್ಲ ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಅಷ್ಟನ್ನು ಮಾಡಿ ಕೃಷ್ಣ ಅವನು ಕಳಿಸ್ಕೊಟ್ಟಂತೆ. ಅವನು ಹೋದನಂತೆ, ಸುಮ್ಮನೆ ಹೋಗಬಾರ್ದೆ, ಒಂದು ಶಪಥವನ್ನು ಮಾಡಿದ. ಏನು ಶಪಥ? ನಾನು ಕೃಷ್ಣನನ್ನು ಕೊಲ್ಲದೆ ಊರೊಳಗೆ ಕಾಲಿಡೋದಿಲ್ಲ. ಕಥೆ ಮುಗಿತು, ಊರು ಹೋಗೋ ಯೋಗ ಕಳ್ಕೊಂಡು ಕೃಷ್ಣನ ಕೊಲ್ಲಲಿಲ್ಲ, ಊರೊಳಗೆ ಕಾಲಿಡೋದಿಲ್ಲ. ತಾನು ಮಾಡಿ ತನಗೆ ಮೂಲ ಆಯಿತು. ಊರಿಗೋಗ ಒಂದು ಅರ್ಹತೆನೆ ಕಳ್ಕೊಂಡು ಬಿಟ್ಟವ. ಊರವರಿಗೊಂದು ಸ್ಥಳ ಮಾಡ್ಕೊಂಡು ವಾಸ ಮಾಡೋಕ್ಕೆ ಶುರು ಮಾಡಿದ. ಅದೇನದು ಭೋಜಕಟ ಅಂತ, ಅದಕ್ಕೆ ಹೆಸರು ಭೋಜಕಟ ಅಂತ ಹೆಸರು ಮಾಡ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ರುದ್ರದೇವರನ್ನು ಕುರಿತು ಆರಾಧನೆ ಮಾಡ್ತಾನೆ. ವರ ಕೇಳ್ತಾನೆ, ಏನಂತ, ನಾನು ಕೃಷ್ಣನ ಕೊಲ್ಲಾಗಬೇಕು. ಆಯಿತು, ಬರೋದು ಅವ್ರು ಕೊಡೋಕ್ಕೆ ಏನು ಯೋಚನೆ ಇದೆ, ಅವ್ರಿಗೆ ಆಕಾಶ ಕಟ್ಕೊಂಡು ಹೋಗಿ ಯಾರು ಬೇಡಂತಾರೆ, ಹೊಡೆದಿರೋ ದೊಡ್ಡದಾಗ ಅರ್ಪಣೆ ಅಂತಾರಲ್ಲ. ಹಾಗೆ ಇದ್ದ ವರ ಕೇಳಿದ್ರೆ ಇಷ್ಟ ಯೋಚನೆ ಮಾಡಬೇಕಿದ್ದ ಇತ್ತರುಗಳು. ಅವ್ರು ಕೇಳಿದ್ರೆ ಯಾವ ವರನೂ ನಡೆದಿಲ್ಲ, ಆದರೂ ಕೇಳೋದು ಬಿಟ್ಟಿಲ್ಲ. ಒಂದು ಸ್ವಲ್ಪ ಯೋಚನೆ ಮಾಡಿ ಧ್ರುವ ಪ್ರಹ್ಲಾದಾದಿಗಳು ಯಾತಕ್ಕೆ ಆದರ್ಶ ಅಂದರೆ ಯೋಚನೆ ಮಾಡಿದ್ದಾರೆ, ಓ ಧ್ರುವನ ಕಥೆ ಸಾರ್ಥಕವಾಯಿತು, ಪ್ರಹ್ಲಾದನ ಸಾರ್ಥಕವಾಯಿತು. ವಿಷ್ಣು ಭಕ್ತರು ಒಬ್ಬರೂ ಸೋತವರಿಲ್ಲ. ಯೋಗಕ್ಷೇಮಂ ಮಹಾಮ್ಯಂ, ಭಗವಂತ ಕೈ ಹಿಡಿದಿದ್ದ. ಆದರೆ ಅನ್ಯ ದೇವತೆಗಳ ಭಕ್ತರು ಯಾರೂ ಕೂಡ ಕೊನೆಗೆ ಸುಖ ಕಂಡವರಲ್ಲ, ಅವರ ಜೀವನ ದುರಂತವೇ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ಬೇಕು. ಯಾವ ಪುರಾಣ ಪುಣ್ಯಕಥೆಗಳಲ್ಲೂ ಕೂಡ, ಈ ಸಿನಿಮಾ ನಾಟಕಗಳಲ್ಲೂ ಕೂಡ ಅಬ್ಸರ್ವ್ ಮಾಡಿ ನೋಡಿರಿ, ವಿಷ್ಣು ಭಕ್ತ ಲೋಕಕಂಟಕನಾಗಿದ್ದು ಯಾರ್ಯಾರೂ ಕೇಳಿಲ್ಲ. ಇನ್ನು ಯಕ್ಷಗಾನ ನಾಟಕ ಯಾರೂ ಸಿನಿಮಾಗಳಲ್ಲೂ ತಂದಿಲ್ಲ, ಸದ್ಯಕ್ಕಂತೂ ಯಾರೂ ತಂದಿಲ್ಲ. ಯಾಕೆಂದರೆ ವಿಷ್ಣು ಭಕ್ತ ಕೆಟ್ಟವನಾದ ಸಂಭಾವನೆ ಇಲ್ಲ ಅಂತ ಹೇಳ್ತಾರೆ. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ತನ್ನ ಭಕ್ತರಾಗದ್ರೆ ಏನೇ ಇರಬೇಕು ಅಂತ ಎಲಿಜಿಬಿಲಿಟೀಸ್ ಎಲ್ಲ ಹೇಳ್ತಾರೆ. ತನ್ನ ಭಕ್ತರಾಗದ್ರೆ ಕಾಮಕ್ರೋಧ ಬಿಟ್ಟಿರಬೇಕು, ಕೆಟ್ಟವರಾದ ಚಾನ್ಸೇ ಇಲ್ಲ. ಕಾಮಕ್ರೋಧ ಬಿಡದೆ ಹೋದರೆ ದೇವರು ಭಕ್ತರಾಗಿಲ್ಲ. ಆದ್ದರಿಂದ ಹರಿಭಕ್ತರಾಗೋದು ಅಂದರೆ ಒಳ್ಳೆಯವರಾಗೋದು ಅಂತ ಅರ್ಥ, ನೆನಪಿರಬೇಕು. ಹರಿಭಕ್ತರಾಗೋದು ಅಂದರೆ ಒಳ್ಳೆಯವರಾಗೋದು, ಒಳ್ಳೆಯವರಾಗದ ಹರಿಭಕ್ತರು ಅಂತ ಕರ್ಕೊಂಡ್ರೆ ಅದು ಆಷಾಢ ಬುದ್ಧಿಗಳು ಅಂತ ಕರಿಬೇಕೆ ಹೊರತು ಹರಿಭಕ್ತರಲ್ಲ. ಉದರ ವೈರಾಗ್ಯವಿರು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ. ಏನು ವರ್ಣನೆ ಮಾಡ್ತಾ ಇರೋದ ಅದೇ ಮಾತನ್ನು ಅರ್ಥ ಮಾಡಿಕೊಂಡು, ಎಂದೂ ಕೂಡ ದೇವರ ಭಕ್ತರು ಅಯೋಗ್ಯರಾಗೋದಿಲ್ಲ, ಅಯೋಗ್ಯರೇ ದೇವರಲ್ಲಿ ಭಕ್ತಿ ಬರೋದಿಲ್ಲ, ಬಂದಂತೆ ನಡ್ಕೊಂಡು ಅದು ನಂಬಲಕ್ಕೆ ಹೋಗಬೇಕಾಗಿಲ್ಲ. ಈಗ ಹರಿಭಕ್ತರಾಗಲು ಹೊಸ ಅರ್ಥ ಬಂತ. ನಾವು ಒಳ್ಳೆತನವನ್ನು ಸಂಪಾದನೆ ಮಾಡ್ತಾ ಹೋದಂತೆ ದೇವರಿಗೆ ಹತ್ರ ಆಗ್ತೇವೆ ಅಂತ, ಕಾಮಕ್ರೋಧ ಇಟ್ಕೊಂಡು ಬದುಕಿದರೆ ದೇವರಿಗೆ ದೂರ ಆಗ್ತೇವೆ ಅಂತ. ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ದುಷ್ಟರೆಲ್ಲ ದುಷ್ಟು ದ್ವೇಷಿಗಳಾಗಿ ನಾಶವಾಗ್ತಾ ಇದ್ದಾರೆ. ಮುಂದೆ ರುಕ್ಮಿಣಿಯ ಕಥೆ ಆಮೇಲೆ ಬರುತ್ತೆ. ಕೃಷ್ಣ ಅಲ್ಲಿಂದ ದ್ವಾರಕೆಗೆ ಬರ್ತಾನೆ. ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ನಡೆಯುತ್ತೆ, ಅತ್ಯದ್ಭುತವಾದ ಕಲ್ಯಾಣ. ಆದರೆ ಹೆಸರಿಗೆ ಕಲ್ಯಾಣ, ನಿತ್ಯ ದಂಪತಿಗಳು ಏನು ಕಲ್ಯಾಣ ಎಂಬಂತೆ. ಲೋಕದೃಷ್ಟಿಯಲ್ಲಿ ಪರಮಾತ್ಮ ಶ್ರೀ ವಿಜಯರಾಯರು ಹೇಳೋ ಹಾಗೆ, ಒಲಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೇ ಸುಲಭ ದೇವರ ದೇವ ವಿಜಯ ವಿಠಲ ರೇಯ. ಭಕ್ತರಿಗೆ ಮದುವೆ ಹೇಗಾಗಬೇಕು ತೋರಿಸಿಕೊಡಬೇಕು, ಮದುವೆ ವಿಧಿವಿಧಾನಗಳೆಲ್ಲ ಗೊತ್ತಾಗಬೇಕು. ಆ ಮೂಲಕ ಜಗತ್ತಿಗೆ ಲಕ್ಷ್ಮೀನಾರಾಯಣ ನಿತ್ಯ ದಂಪತಿಗಳಾದ್ರಿಂದ ಕಲ್ಯಾಣ ನೋಡೋ ಯೋಗನೇ ಬರಲಿಲ್ಲ ಜನಗಳಿಗೆ. ಈ ರೀತಿ ನಾಟಕ ಮಾಡಿದಾಗ ಯೋಗ ನೋಡೋ ಯೋಗ ಬರೋದು. ಇದನ್ನೆಲ್ಲ ಭಗವಂತ ತೋರಿಸಿಕೊಟ್ಟು ತನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತಿಳಿಸಿದ. ಅದೇ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಒಂದು ಪ್ರಸಂಗ ನಡೆದಿತ್ತು. ಮುಂಚೆ ಕೆಲವು ದಿವಸ ವರ್ಷಗಳ ಮುಂದೆಯೇ ಒಬ್ಬ ರೇವತ ರಾಜ ಅಂತ ಒಬ್ಬ ರಾಜ, ಆ ರಾಜನಿಗೆ ರೇವತಿ ಅಂತಕ್ಕಂಥ ಮಗಳು. ಅವಳು ಸಾಕ್ಷಾತ್ ವಾರಣಿದೇವಿ ಅವತಾರ, ಆದಿಶೇಷನ ಪತ್ನಿಯಾಗಿ. ರೇವತ ರಾಜನಿಗೆ ತನ್ನ ಮಗಳನ್ನು ಯಾರಿಗೆ ಮದುವೆ ಮಾಡಿಕೊಡಬೇಕು ಅಂತ ಭಾರಿ ಯೋಚನೆ ಬಂತು. ಏಕಾಶ ಜನ ಬಂದರು ಕೇಳೋದಕ್ಕೋಸ್ಕರ, ಆದರೆ ಅದನ್ನು ತೀರ್ಮಾನ ಮಾಡಲಿಕ್ಕಾಗಲಿಲ್ಲ. ಯಾರಿಗೆ ಕೊಡಬೇಕು ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಯೋಚನೆ ಮಾಡಿದ, ಮದುವೆ ಅಂದರೆ ಬ್ರಹ್ಮಗಣನೆ ಅಂತ ಕರೀತಾರೆ, ಬ್ರಹ್ಮದೇವರನ್ನು ಯಾತಕ್ಕೆ ಕೇಳಬಾರ್ದು ಅಂದ್ಕೊಂಡ. ಸೀದಾ ಬ್ರಹ್ಮಲೋಕಕ್ಕೆ ಹೋಗ, ಎಂಥ ಕಾಂಟ್ಯಾಕ್ಟ್ ಇದೆ ಕಟ್ಟು. ಇವತ್ತು ಡೆಲ್ಲಿಗಿಲ್ಲಿ ಹೋದಾಗ ವ್ಯತ್ಯಾಸ ಇರುತ್ತೆ ಅಷ್ಟೇ. ಅದು ಸೀದಾ ಬ್ರಹ್ಮಲೋಕಕ್ಕೆ ಹೋದರೆ ಯೋಗ ಶಕ್ತಿಯಿಂದ ಬರೋದು ಮಾತ್ರ, ಅದು ಯಾಂತ್ರಿಕವಾಗಿ ಹೋಗ್ಲಿಕ್ಕೆ ಬರೋದಿಲ್ಲ. ಇದೆಲ್ಲ ಯೋಚನೆ ಮಾಡಿದವರಿಗೆ ಸುಮ್ಮನೆ ಕಥೆಯಾಗಿ ಕೇಳಿ ಯೋಚನೆ ಮಾಡೋಕ್ಕೆ ಬರುತ್ತಾ ಇದರಿಂದ ಆದರೂ ಕೂಡ ಬ್ರಹ್ಮಲೋಕಕ್ಕೂ ಈ ಕಥೆ ಬರೆದಿದ್ದು ಯಾವಾಗ, ಈಗಲ್ಲ. ಯಾವ ಜನಗಳು ಪ್ಲೇನೇ ಇರಲಿಲ್ಲ ಇರಲಿಕ್ಕಿಲ್ಲ ಅಂತ ಭಾವಿಸಿದ್ರಲ್ಲ ಆ ಕಾಲಕ್ಕೆ ಬರೆದಿದ್ದು ಅಂದರೆ ಇದು ಕಲ್ಪನೆಯಲ್ಲ, ವಸ್ತುಸ್ಥಿತಿ ಅಂತ ಗೊತ್ತಾಗುತ್ತೆ. ಬ್ರಹ್ಮಲೋಕಕ್ಕೆ ಹೋದಂತೆ ಅಲ್ಲಿ ಒಂದು ಸಂಗೀತ ನಡೀತಾ ಇತ್ತು. ಆತೇನು ಮಾಡಿದ, ಹಾಡಿನ ಮಧ್ಯೆ ಪ್ರವೇಶ ಮಾಡಬಾರ್ದು, ಆಭಾಸ ಮಾಡಬಾರ್ದು ಅಂತೇಳಿ ಹಾಡು ಮುಗಿಲಿ ಅಂತ ಕಾಲ. ಸಾಮಾನ್ಯ ಹಾಡನ್ನು 3-5 ನಿಮಿಷ ಅಷ್ಟೇ ಸಾಮಾನ್ಯವಾಗಿ, ಅದು ಮುಗಿತು. ತಕ್ಷಣ ಬ್ರಹ್ಮದೇವರ ಹತ್ರ ಹೋದ, ನಮಸ್ಕಾರ ಮಾಡಿದ, ಕೇಳಿದ. ಬ್ರಹ್ಮದೇವ ಏನು ಗೊತ್ತಿಲ್ಲ ಕೇಳಿದರು, ಪೂರ್ಣ ಪ್ರಜ್ಞರು. ಏನು ವಿಷಯ ಅಂತ ಕೇಳಿದ್ರು, ನನ್ನ ಮಗಳಿಗೆ ಮದುವೆ ಆಗಬೇಕಾಗಿದೆ, ತುಂಬ ವರಗಳು ಬಂದಿದ್ದಾರೆ, ಆದರೆ ಯಾರು ಯೋಗ್ಯರದ್ದು ಗೊತ್ತಾಗ್ತಾ ಇಲ್ಲ, ಅದಕ್ಕಾಗಿ ನಿಮ್ಮನ್ನು ಕೇಳಕ್ಕೆ ಬಂದಿದ್ದೇನೆ, ಯಾರು ಆಗಬಹುದು ಅಂತ ಕೇಳಿದೆ. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಕೇಳಿದರು. ದೊಡ್ಡ ಲಿಸ್ಟ್ ಕೊಟ್ಟು, ಪಾಪ ದೊಡ್ಡ ಲಿಸ್ಟ್ ಕೊಟ್ಟ. ಬ್ರಹ್ಮದೇವರು ನಕ್ರು, ನೋಡಯ್ಯ ಇವರಲ್ಲ, ಇವರು ಮೊಮ್ಮಕ್ಕಳು ಮಕ್ಕಳಲ್ಲ, ಇವರು ವಂಶನೇ ಭೂಲೋಕದಲ್ಲಿ ಇಲ್ಲ ಅಂತ ಹೇಳಿದ್ರಿ. ಯಾತಕ್ಕೆ ಅಂತ ಕೇಳಿದ್ರಿ, ಬಂದು ಎಷ್ಟು ದಿವಸ ಆಯ್ತು ಗೊತ್ತಾ ಅಂತ ಹೇಳ್ತಾರೆ. ಎಷ್ಟು ದಿವಸ ಆಯ್ತು ಗೊತ್ತಾ, ಆತ್ ಬಂದು ಕೃತಯುಗದ ಯಾವುದೋ ಕೃತಯುಗದೊಳಗೆ 28ನೇ ದ್ವಾಪರಯುಗ ನಡೀತಾ ಇದೆ ಅಂತ ಹೇಳ್ತಾರೆ. ಟೈಮ್ ಅಷ್ಟು ಹೋಗ್ಬಿಟ್ಟಿದೆ ಅಂತ ಈಗಾಗಲೇ. ಇದು ವಿಶೇಷ ಅಂದರೆ ಆ ಲೋಕ, ಆ ಬ್ರಹ್ಮಲೋಕದ ಕಾಲಮಾನಕ್ಕೂ ಭೂಲೋಕದ ಕಾಲವು ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ತುಂಬ ವ್ಯತ್ಯಾಸವು ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವ ಲೋಕದೊಳಗೆ ಎಲ್ಲ ಕಡೆಗೂ ಕಾಲ ಒಂದೇ ರೀತಿ ಇರೋದಿಲ್ಲ. ಕಾಲ ಇರೋದು ಸತ್ಯ, ಕಾಲದ ಪರಿಣಾಮ ಬೇರೆ ಆಗಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಭೀಷ್ಮರು ನನ್ನೇ ಕೇಳಿದ್ದೇವೆ, 8 ವರ್ಷ ದೂರ ಹೋಗಿ ಬಂದಿದ್ರು ಕೂಡ ಚಿಕ್ಕ ತರುಣ ಇದ್ದಾಗೆ ಇದ್ರು. ಯಾಕೆ ದೇವಲೋಕದಲ್ಲಿ ಬೆಳೆದಿದ್ದರಿಂದ ವಯಸ್ಸಿನ ಪರಿಣಾಮ ಅವರಿಗೆ ಹಾಗೇ ಇರಲಿಲ್ಲ. ಇದು ಅಂತದ್ದೇ ಪ್ರಸಂಗವಾದ್ರಿಂದ ಅವ್ರು ಯಾರೂ ಇಲ್ಲ ಈಗ. ಮತ್ತೆ ಏನು ಮದುವೆ ಹೇಗೆ ಮಾಡಬೇಕು? ನಿನ್ನ ಮಗಳು ಇರ್ತಿದ್ದಲ್ಲ ಕೂಡ ಜೊತೆ ಕರ್ಕೊಂಡೋಗಿದ್ದ, ಜೊತೆ ಕರ್ಕೊಂಡೋಗಿದ್ದ ಮಗಳು ಈಗ ಈಕೆ ನೋಡಿ ಹೇಳಬೇಕಲ್ಲ, ಸೂಟಾಗ ವರ ಹೇಳಬೇಕಲ್ಲ, ಜೊತೆ ಕರ್ಕೊಂಡೋಗಿದ್ದು ಇವಳು ಒಬ್ಬಳಿದ್ದಾಳೆ ಜೊತೆ ಬಂದಿದ್ದಕ್ಕೆ. ಯೋಚನೆ ಮಾಡಬೇಡ, 28ನೇ ದ್ವಾಪರ ಯುಗ ಈಗ. ಸಾಕ್ಷಾತ್ ಆದಿಶೇಷ ಬಲರಾಮನೇ ಅವತಾರ ಮಾಡಿದ್ದಾರೆ, ಅವರೇ ಈಕೆಯ ಪತಿ. ತಕ್ಷಣ ಹೋಗಿ ಮದುವೆ ಮಾಡು ಅಂತ ಹೇಳಿ ತಕ್ಷಣ ವಾಪಸ್ ಬಂದು ಮದುವೆ ಮಾಡಿದ್ರಂತೆ. ಹಾಗೆ ನಿಯತ ಪತಿಪತ್ನಿಯರಾದರೆ ಅಲ್ಪ ಸ್ವಲ್ಪ ಅಲ್ಲ, ಎಷ್ಟು ಕೋಟಿ ವರ್ಷಗಳ ಗ್ಯಾಪ್ ಇದ್ದರೂ ಅದು ನಡೆದೇ ನಡೆಯುತ್ತೆ ಅಂತ ಹೇಳ್ತಾರೆ. ಅದು ನಡೆದಿತ್ತು. ರೇವತಿಯನ್ನು ಬಲರಾಮದೇವರು ಕೊಟ್ಟು ಮದುವೆ ಮಾಡಿ ಆತ ತಪಸ್ಸಿಗೆ ಹೋಗಿ ತಪಸ್ಸು ಭದ್ರತೆ ಹೊರಟುಬಿಟ್ಟಂತೆ. ನೀವು ಇನ್ಯಾರು ಇದ್ದೇ ಇರೋಲ್ಲ, ಅದು ಇವರು ಸಂಸಾರನೇ ಇರಲಿಲ್ಲ, ಅದು ಒಬ್ಬನೇ ಇದ್ದೆ. ಮಗಳು ಮದುವೆ ಮಾಡಿಕೊಟ್ಟ ಹೊರಟು ಒಂದು ಸಮಸ್ಯೆ ಪೂರೈಸಿ. ಆದರೆ ಎಷ್ಟೆತ್ತರ ಇದ್ದು ಗೊತ್ತಾ ರೇವತಿ, ಅವಳು ಕೃತಯುಗದವರು, ಈ ಥರದ ದ್ವಾಪರ ಯುಗದವರು. ಪಂಚಾಂಗ ಶ್ರವಣ ಕಾಲಕ್ಕೆ ಕೇಳಿರ್ತಾರೆ ಕೃತಯುಗದಲ್ಲಿ ಮನುಷ್ಯನ ಎತ್ತರ 28 ಮೊಣ ಇರ್ತಿತ್ತು, ಆಮೇಲೆ ತ್ರೇತಾಯುಗದಲ್ಲಿ 14 ಮೊಣ ಆಯ್ತಂತೆ, ದ್ವಾಪರ ಯುಗದಲ್ಲಿ 7 ಮೊಣ ಆಯ್ತಂತೆ, ಕಲಿಯುಗದಲ್ಲಿ 3.5 ಮೊಣ. ಅಷ್ಟಕ್ಕೆ ಸ್ಟಾರ್ ಆಡ್ತಾರೆ ಜನ, ಅವರೇ ಸ್ಟಾರ್ ಆಗಿರ್ಬೋದು ಲೆಕ್ಕ. ಅಷ್ಟರಿಂದ ಭಾರಿ ಅವ್ರು ಇವರಿಷ್ಟು ಇದ್ದಾರೆ. ದ್ವಾಪರ ಯುಗದ ಫ್ಯಾಗ್ ಎಂಡ್ ಅದು, ಹೆಚ್ಚು ಕಡಿಮೆ ಕಲಿಯುಗದ ಲೆಕ್ಕ ಬಂದು ಹೋಗ್ಬಿಟ್ಟಿತ್ತು. ಅಷ್ಟು ಎತ್ತರ ಇದ್ದಾಳೆ. ಇವ್ರು ನೋಡಿದ್ರು ಏನು ಯೋಚನೆ ಮಾಡಲೇ ಇಲ್ಲ, ತಮ್ಮ ನೇಗಿಲು ತಲೆ ಹಾಕಿ ಕೆಳದ್ರಂತೆ, ಕರೆಕ್ಟ್ ತಮ್ಮ ಸೆಟ್ ಮಾಡಿಕೊಂಡ್ರಂತೆ. ಹೇಗಿದ್ದ ಬ್ರಹ್ಮದೇವರು ಯಾವ ಆದಿಶೇಷ ಅಂದರೆ, ಈ ಗಂಡನನ್ನು ಹೀಗೆ ಗಂಡ ಹೆಂಡತಿಯನ್ನು ಹೀಗೆ ತನಗೆ ತಕ್ಕಂತೆ ಅಡ್ಜಸ್ಟ್ ಮಾಡಬೇಕು ಹೊರತು ಅವಳಿಗೆ ತಕ್ಕ ತಾನು ಅಡ್ಜಸ್ಟ್ ಆಗಬಾರ್ದು. ಎಷ್ಟೋದನ ಹಾಗಾಗ್ತಾರೆ, ಪಾಪ ರಥ ಉಪವಾಸ ಮಾಡ್ತಿರ್ತಾರೆ, ಪಾಠಕ್ಕೆ ಬರ್ತಿರ್ತಾರೆ, ಎಲ್ಲ ಬಿಟ್ಟುಬಿಡ್ತಾರೆ ಒಂದು ದಿವಸ, ಯಾಕೆಂದ್ರೆ ಮದುವೆ ಆಯಿತು ಅಂತ ಮುಂದೆ ಕಥೆಯಾಗಿ ನಿಮಗೆ. ಅಂತ ಹೆಂಡತಿ ಸಿಕ್ಕರೆ ಇವರು ಎಷ್ಟು ಪಾಪಿಟ್ ಚೆನ್ನಾಗಿರ್ಬೇಕು ಯೋಚನೆ ಮಾಡಿ. ಅವಳು ಎಂಥವಳು ಸಿಕ್ಕಲು ತಾನು ಇದರಂತೆ ಒಳ್ಳೆ ಸನ್ಮಾರ್ಗ ತರಬೇಕು, ದುರ್ಮಾರ್ಗ ಕಲ್ಲ, ಸನ್ಮಾರ್ಗ ತರೋದಾದರೆ ಬಲರಾಮದೇವರು ಮಾಡಿದ್ದು ಲೋಕಕ್ಕೆ ಆದರ್ಶಪ್ರಾಯ. ಇದು ಬದಲೇ ಆಗಿತ್ತು. ಆಮೇಲೆ ಕೃಷ್ಣನ ಮದುವೆ ಆಯಿತು, ಲೋಕಕ್ಕೆ ತೋರಿಸ್ತಾರೆ. ಅಣ್ಣಗಿಂತ ಮುಂಚೆ ತಮ್ಮ ಮದುವೆಯಾಗಬಾರ ಭಗವಂತ ತೋರಿಸಿಕೊಡ್ತಾರೆ. ಇದರ ಮುಂದೆ ಭೀಮಸೇನ ದೇವರು ಬಾಯಿ ಮತ್ತೆ ಕೇಳ್ತಾ ಇದ್ದ, ಲೋಕದಲ್ಲಿ ತಾನೇ ನಿಜವಾಗಲೂ ಸರ್ವೋತ್ತಮ, ತನ್ನ ಹಾಸಿಗೆ ಬಲರಾಮದೇವರು ಅಷ್ಟೇನೆ. ಲೋಕದಲ್ಲಿ ಹಾಗಲ್ಲ, ಅಣ್ಣ ತಮ್ಮ, ಲೋಕಧರ್ಮವನ್ನು ಪಾಲನೆ ಮಾಡ್ತಾನೆ ಪರಮಾತ್ಮ. ಲೋಕದ ಜನ ನೋಡಿ ಕಲಿಯೋದನ್ನೇ ತಾನೆ. ಇದರಿಂದ ದೊಡ್ಡವ್ರು ಹೇಗೆ ನಡ್ಕೋಬೇಕು ಅಂದರೆ, ತಾವು ಹೇಳಬೇಕಿದ್ರೆ ಯಾರೂ ಕೇಳೋದಿಲ್ಲ ಅಲ್ಲ, ತಮ್ಮನ್ನು ನೋಡಿ ಜನ ಅನುಕರಣೆ ಮಾಡ್ತಾರೆ. ಜನಗಳ ಸ್ವಭಾವ ಕೆಟ್ಟದನ್ನು ಅನುಕರಣೆ ಮಾಡ್ತಾರೆ, ಅದು ಬೇಗ ಒಳ್ಳೆ ಕೆಟ್ಟ ಒಳ್ಳೆದನ್ನು ಅನುಕರಣೆ ಮಾಡೋದಿಲ್ಲ. ಅವ್ರು ದೊಡ್ಡವರು ಅದು ಕೈ ಮುಗಿಬಿಡ್ತಾರೆ ಅಷ್ಟೇ, ಕೆಟ್ಟದ್ದು ಮಾಡಿದ ನೋಡಿದ್ರೆ ಅವ್ರು ಮಾಡಿದ ನಾನು ಯಾಕೆ ಮಾಡಬಾರ್ದು ಅಂತ ಕೇಳಿದ್ದೆ. ಆದ್ದರಿಂದ ದೊಡ್ಡವರ ದೊಡ್ಡ ಜವಾಬ್ದಾರಿ ಅಂದರೆ ಇನ್ನೊಬ್ಬರು ತಮ್ಮನ್ನು ಯಾವಾಗಲೂ ನೋಡಿ ಕಲಿತಾರಾದ್ದರಿಂದ ತಾವು ಸದಾಕಾಲವೂ ಕೂಡ ಶಾಸ್ತ್ರೋಕ್ತವಾದ ಕರ್ಮವನ್ನೇ ಮಾಡಿ ಅವರಿಗೆ ಆದರ್ಶವಾಗಬೇಕೇ ಹೊರತು ಬೇರೆ ಅಲ್ಲ. ಅದರ ಪರಿಣಾಮ ಮುಂದೆ ಗೊತ್ತಾಗುತ್ತೆ. ಈ ಕಡೆಗೆ ಕೃಷ್ಣ ರುಕ್ಮಿಣಿಯ ವಿವಾಹವಾದ ಅನಂತರ ಸ್ವಲ್ಪ ದಿವಸ ನಡೀತು. ಅಲ್ಲೇ ಒಂದು ಭಾಗ ಹೇಳ್ತಾರೆ, ರುಕ್ಮಿಣಿ ಒಬ್ಬ ಮಗನನ್ನು ಪಡಿತಾಳೆ. ಪ್ರದ್ಯುಮ್ನ ಆ ಮಗ ಹುಟ್ಟಿದ, ಇನ್ನು ಸಿಕ್ ಆಗ್ತಾನೆ, ಎಷ್ಟು ಅವತಾರ ಮಾಡ್ತಿದ್ದಾನಷ್ಟೇ ಪ್ರದ್ಯುಮ್ನ. ಆಗ ಒಬ್ಬ ರಾಕ್ಷಸ ಕಾಯಿತಾ ಇದ್ದ, ಶಂಬರಾಸುರ ಅಂತ ಅವನ ಹೆಸರು. ಶಂಬರಾಸುರ ಮಹಾ ದೊಡ್ಡ ರಾಕ್ಷಸ, ಅವನು ಕೃಷ್ಣನಿಗೆ ವಿರೋಧ ಮಾಡಬೇಕು. ಕೃಷ್ಣನ ವಿರೋಧ ಮಾಡೋ ಶಕ್ತಿ ಅವನಿಗಿಲ್ಲ, ಅವನ ಮಗನ್ನಾದರೂ ಹಾರಿಸೋಣ ಅಂತ ಹೇಳಿ ಆ ಸೂತಿಕಾ ಗೃಹ ಡೆಲಿವರಿ ಹೋಮ್ ಅಂತೀವಲ್ಲ ಅಲ್ಲಿ ಬಂದು ಮಗನ ಎತ್ತ ಹೊರಟಿರುತ್ತೆ. ಹುಟ್ಟುತ್ತಿರಲಿಕ್ಕೆ ರಾಕ್ಷಸರ ಶಕ್ತಿ ಯೋಚನೆ ಮಾಡಬೇಕು. ಅದು ಕೃಷ್ಣನ ಪಟ್ಟಣ, ದ್ವಾರಕಾ ಪಟ್ಟಣ, ಕೃಷ್ಣನ ಅರಮನೆ, ಅಲ್ಲಿ ರುಕ್ಮಿಣಿ ದೇವಿ. ಅಂಥ ಮಗುವನ್ನು ಒಪ್ಪಬೇಕಾದ್ರೆ ದೈತ್ಯರು ಹೇಗೆ ಪ್ರವೇಶ ಮಾಡ್ತಾರೆ ನೋಡಿ ಅಂತ ಹೇಳ್ತಾರೆ. ಭಗವಂತ ಸಂಕಲ್ಪ ಯಾವ ದೈತ್ಯನು ದೇವರ ಹತ್ರ ಬರಲಿಕ್ಕಾಗಲ್ಲ, ನಮಗೆ ಎಚ್ಚರಿಕೆ ಕೊಡ್ತಾನೆ, ಹುಷಾರಾಗಿರಿ. ಎಂಥ ಟೈಟ್ ಇದನ್ನು ಕಳ್ಳರು ಒಡೆದು ಹೋಗ್ತಾರಲ್ಲ ಹಾಗೆ, ಎಂಥ ಬಾಗಿಲನ್ನು ಕಳ್ಳರು ಹೇಗೆ ಭೇದಿಸ್ತಾರೋ ಹಾಗೆ ಹಸುರು ಹಾಗಿರ್ತಾರೆ. ಕಳ್ಳರಲ್ಲಿ ಹೇಗೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ದೈತ್ಯ ಶಕ್ತಿ ಇರ್ತದೋ ಇವರೆಲ್ಲ ಹಾಗೆ ಇರುತ್ತೆ. ಮಗುನ ಒಯ್ದ, ಆಮೇಲೆ ಯೋಚನೆ ಮಾಡಿದೆ, ಹೇಗೂ ಮಗು ಇನ್ನೇನು ಕೈ ಕೊತ್ತು ಕೊಲ್ಲೋ ನೆಸ್ಸಿಟಿ ಇಲ್ಲ ಅಂತ ಸಮುದ್ರದಲ್ಲಿ ಬಿಸಾಡಿಬಿಟ್ಟ. ಮಗು ದೊಡ್ಡವ್ರ ಬಿದ್ದರೆ ಸಮುದ್ರದಲ್ಲಿ ಎಳೋದು ಕಂಡು ಮಧ್ಯದಲ್ಲಿ ಸಮುದ್ರ ಬಿದ್ದರೆ ಬಿಸಾಕಿದ, ಬಟ್ ಸತ್ತೋಯ್ತನ್ನು ಹೊರಟೋಗ್ಬಿಟ್ಟ. ಒಂದು ಮೀನು ನುಂಗಿತನ್ನ, ಒಂದು ಮೀನು ನುಂಗಿತು. ಹಿಂದೆ ಕೇಳಿದ್ದೇವಲ್ಲ ಆ ಕಥೆ, ಬಸ್ಸು ಪರಿಸರ ಬಸ್ಸು ಸತ್ಯವತಿ ಹುಟ್ಟಿದ್ದ ಆ ರೀತಿ ಮೀನು ನುಂಗಿತು. ಆ ಮೀನ ಹಾಗೆ ಹೊಟ್ಟೆಯಲ್ಲಿತ್ತು. ಅದನ್ನು ಬೇಟೆಗಾರರು ಹಿಡಿದ್ರು, ಬೆಸ್ತರು ಅದನ್ನು ಒಯ್ದು ಈತನ ಹೆಂಡತಿ ಕೈಲಿ ಕೊಟ್ಟರು. ಶಂಬರಾಸನ ಹೆಂಡತಿ, ನಿಜವಾದ ಹೆಂಡತಿ ಅಲ್ಲ, ಆಕೆ ಮಾಯಾದೇವಿ ಅಂತ ಹೆಸರು. ಮಾಯಾದೇವಿ ಕೈಲಿ ಕೊಟ್ಟರು. ಮಾಯಾದೇವಿ ಯಾರು ಗೊತ್ತಾ? ರತಿದೇವಿ ಅವತಾರ. ರತಿದೇವಿ ಮನ್ಮಥನ ಹೆಂಡತಿ. ಆಕೆ ಅಲ್ಲಿ ಯಾತಕ್ಕೆ ಇಂಥ ಅವಸರದ ಜೊತೆಗೆ ಇರಬೇಕಾಗಿತ್ತ, ಇಲ್ಲೇ ಯಾಕೆ ವಾಸ ಮಾಡಬೇಕಾಗಿತ್ತು ಅಂದರೆ, ಹಿಂದೆನೆ ಹೇಳ್ತಾರೆ ಬ್ರಹ್ಮದೇವರ ಸತ್ಯಲೋಕದಲ್ಲಿ ಬ್ರಹ್ಮದೇವರು ಮಹಾಭಾರತ ಪ್ರವಚನ ಮಾಡ್ತಾ ಇದ್ದಾರೆ. ಮಹಾಭಾರತ ಕೇಳೋದು ಯಾವ ಲೋಕಾಸ ಅಂತ ತಿಳ್ಕೊಂಡಿದ್ದು, ಸತ್ಯಲೋಕದಲ್ಲಿ ಮಹಾಭಾರತ ಪ್ರವಚನ ಅಥವಾ ಮಹಾಭಾರತ ಪ್ರವಚನವಾದ ಅದೇ ಸತ್ಯಲೋಕ ಅಂತ ಅಪೂರ್ವವಾದ ಸತ್ಯಲೋಕಾಧಿಪತಿಗಳ ಕತೆ. ಭೀಮಸೇನ ದೇವರು ಯಾರು? ಅವರು ಪ್ರಾಣದೇವರ ಕತೆ. ಅವ್ರು ಹೇಳ್ತಾ ಹಿಂದಿನ ಕಾಲಕ್ಕೆ ಅವರೇ ಭೀಮಸೇನ ದೇವರಾಗಿದ್ದರು ಬ್ರಹ್ಮದೇವರು. ಕತೆ ಹೇಳ್ತಾ ಇದ್ದಾರೆ. ಹೇಳ್ತಾ ಹೇಳ್ತಾ ನಿಶಮ್ಯ ಪಂಚಭರ್ತೃಕಾಂ ಪಾರ್ಶ್ವತಾತ್ಮಜ ಅವ್ರ ಕಥೆ ಹೇಳ್ತಾ ಹೇಳ್ತಾ ದ್ರೌಪದಿಗೆ 5 ಜನ ಗಂಡಂದಿರು ಅಂತ ಹೇಳಿದರು. ತಕ್ಷಣ ರತಿ ಏನು ಮಾಡಿದ್ದು, ಅಲ್ಲಿ ಕೂತವರಲ್ಲಿ ಯಾರು ಬಂತ? ದೇವತೆಗಳು, ದೇವತೆಗಳು ಋಷಿಮುನಿಗಳೇ, ಬೇರೆಯವರು ಕೂಡ ಆಗಿಲ್ಲ ಅಲ್ಲಿ, ಎಲ್ಲ ವಿವೇಕಿಗಳು. ಸುಮ್ಮನೆ ಕತೆ ಕೇಳಿದ್ರು, ಜೋರ ನಕ್ಕು ಬಿಟ್ಲಂತೆ. ಬ್ರಹ್ಮದೇವರು ಶಾಪ ಕೊಡ್ತಾರೆ, ನೀನು ಹಿಂದೆ ಮುಂದೆ ಹೇಳೋದನ್ನು ಯೋಚನೆ ಮಾಡಲಿಲ್ಲ, ಅರ್ಥನೇ ಮಾಡಿಕೊಳ್ಳಲಿಲ್ಲ, ದ್ರೌಪದಿಗೆ 5 ಜನ ಗಂಡಂದರು ಅಂತ ತಿಳ್ಕೊಂಡು ನಕ್ಕಿಯಲ್ಲ. ಅದಕ್ಕೆ ಭವ ಅಸುರೇಣ ದೂಷಿತ, ರಾಕ್ಷಸನ ವಶವಾಗುವಂತೂ ಬ್ರಹ್ಮದೇವರು ಶಾಪ ಕೊಡ್ತಾರೆ. ಇದರಿಂದ ಮಹಾಭಾರತ ರಾಮಾಯಣ ಕಥೆಗಳನ್ನು ಕೇಳ್ಯಾರು ನಗ್ತಾರೋ ಅಸುರರ ವಶ ಆಗ್ತಾರೆ, ಅವರು ಸರ್ವಾತ್ಮನ ನಾಶವಾಗ್ತಾರೆ. ದೇವತೆಗಳಿಗೂ ಬಿಟ್ಟಿಲ್ಲ ಅಂದರೆ ಉಳಿದವ್ರ ಕಥೆ ಏನಾಗಬೇಕು? ನಮಗೊಂದು ಪ್ರಶ್ನೆ ಬರುತ್ತೆ, ದೇವತೆಗಳಿಗೆ ಅಪ್ರೋಕ್ಷಜ್ಞಾನಿಗಳಿಗೇನೆ ಅಪ್ರೋಕ್ಷಜ್ಞಾನ ಬಂದ ಮೇಲೆ ಮಾಡೋ ಕರ್ಮಕ್ಕೆ ಬಂಧನ ಇಲ್ಲ, ಲೇಪ ಇಲ್ಲ. ರತಿದೇವಿ ಬರೀ ಅಪ್ರೋಕ್ಷಜ್ಞಾನಿ, ದೊಡ್ಡ ದೇವತಾ ಸ್ತ್ರೀಯಾಗಿ ಆಕೆಗೆ ಪಾಪ ಬಂತ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಅಪ್ರೋಕ್ಷಜ್ಞಾನಿಗಳಿಗೆ ಸಾಮಾನ್ಯವಾಗಿ ಪಾಪಲೇಪ ಇಲ್ಲ, ಕರ್ಮಬಂಧನ ಇಲ್ಲ ಅವರಿಗೆ ಪಾಪಗಳನ್ನು. ಆದರೆ ಒಂದು ಪಾಪ ಲೇಪ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಶ್ರೇಷ್ಠಾಪರಾಧಾತ್ ನಾಣ್ಯ ದೋಷಸ್ಯ ಲೇಪ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೇ. ಸೋತ್ತಮ ದ್ರೋಹ ಮಾತ್ರ ಯಾರನ್ನೂ ಬಿಡೋದಿಲ್ಲ, ಅಪರೋಕ್ಷ ಜ್ಞಾನಿಗಳನ್ನು ಬಿಡೋದಿಲ್ಲ, ದೇವತೆಗಳನ್ನು ಬಿಡೋದಿಲ್ಲ. ಸೋತ್ತಮ ದ್ರೋಹ ಹೇಗಾಯಿತು? ಭಾರತೀ ದೇವಿ ದ್ರೌಪದಿ ಅಂದರೆ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಾಗ ಸೋತ್ತಮ ದ್ರೋಹ ಆಗಲಿಲ್ವಾ? ಅದಕ್ಕೆ ಶಾಪ ಬಂತು ಬ್ರಹ್ಮದೇವರಿಂದ, ಅನುಭವಿಸ್ಬೇಕಾಯಿತು. ಆಗ ಕೇಳ್ಕೊತಾಳೆ, ಸ್ವಾಮಿ ನಾ ಹೀಗಾದರೆ ನನ್ನ ಗತಿ ಏನಾಗಬೇಕು ಅಂತ ಹೇಳಿದ್ದೆ. ದೇವತಾ ಸ್ತ್ರೀ ಅಸುರರ ವಶವಾದರೆ ಅವರು ಪಾವಿತ್ರ್ಯದ ಗತಿ ಏನಾಗಬೇಕಾಗ. ಆಗ ಅವರು ವರ ಕೊಟ್ರಂತಾಯಿತು, ನಿಮಗೆ ಅವಕಾಶ ಕೊಡ್ತೀನಿ, ಈ ದೇಹದಿಂದ ಹೋಗಬೇಡ, ಒಂದು ಡೂಪ್ಲಿಕೇಟ್ ದೇಹ ಮಾಡಿಕೊಂಡು ಹೋಗು ಅಂತ ಹೇಳಿದ್ದ. ಅದರಿಂದ ಏನಾಯ್ತಾಗ ಬೈಲಿಗೆ ಆಗೋದಿಲ್ಲ ಅಂತ ವರ ಕೊಟ್ರಂತೆ. ಒಂದು ಡೂಪ್ಲಿಕೇಟ್ ದೇಹ ಮಾಡ್ಕೋತಾಳೆ ರತಿದೇವಿ. ಅರ್ಥ ಮಾಡ್ಕೋಬೇಕು, ರತಿದೇವಿ ತನ್ನಂಥ ದೇಹ ಸೃಷ್ಟಿ ಮಾಡಿಬಿಟ್ಟು ವಶವಾಗ್ತಾಳೆ ಆ ಶಂಬರಾಸುರನಿಗೆ. ಈ ರತಿದೇವಿನೇ ಡೂಪ್ಲಿಕೇಟ್ ದೇಹ ಸೃಷ್ಟಿ ಮಾಡೋ ಶಕ್ತಿ ಇದ್ದಾಗ ಸೀತಾದೇವಿ ಮಾಡಿದ್ದೇನು ಆಶ್ಚರ್ಯ. ಅದಕ್ಕೆ ಸೃಷ್ಟ್ವಾತ್ಮನ ಪ್ರತಿಕೃತಿ ತಯೌಚ ಶೀಘ್ರಂ ಕೈಲಾಸವರ್ತಿತ ಪದ ನವಸತ್ ಶಿವಾಂಶ. ಮಾಯಾ ಸೀತೆಯಲ್ಲಿ ಮಾಯಾ ರತಿ, ಮಾಯಾ ಅಂತಲೇ ಹೆಸರೀಗ, ಮಾಯಾದೇವಿ ಅಂತಲೇ ಹೆಸರು. ಯಾತಕ್ಕೆ ಮಾಯಾ ಅಂದರೆ ಕಪಟ ರೂಪ, ಅದು ತನ್ನ ವರ್ಜನ ರೂಪ ಒಂದು ಕಡೆ ಬೇರೆ ಕಡೆ ಇಟ್ಟುಬಿಡ್ತಾಳೆ, ದೋಷ ಬರದಂತೆ ಅದನ್ನು ಮುಚ್ಚಿಟ್ಬಿಡ್ತಾಳೆ, ಈ ಕಡೆ ಬರ್ತಾಳೆ, ಅಲ್ಲಿ ವಾಸ ಮಾಡ್ಕೊಂಡಿರ್ತಾಳೆ. ಇದರಿಂದ ಮಹಾಭಾರತ ರಾಮಾಯಣ ಅದನ್ನು ತಪ್ಪು ಕೇಳಿದರೆ ಎಷ್ಟು ಅಪಾಯ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತು ನಾವು ಕೇಳೋದೇ ತಪ್ಪು, ಕೇಳೋ ಕಾಲ ಮುಗಿತು, ಟಿ ವಿಯಲ್ಲಿ ನೋಡೋದಂತೂ ಭಾರಿ ತಪ್ಪಿರುತ್ತೆ ಎಷ್ಟೋ ಸಲ. ಅದಕ್ಕೇ ಯಾವ ಕಾಲಕ್ಕೂ ಕೂಡ ನಾವು ತಪ್ಪನ್ನು ಕೇಳೋದರಿಂದ ಅದೇ ಮನಸ್ಸಿನಲ್ಲಿ ಕೂತು ನಮ್ಮ ಮನಸ್ಸು ವಿಕಾರವಾಗುತ್ತೆ. ನಮ್ಗೆ ಬಂದಿರೋದು ಭಗವಂತ ಕಳಿಸಿರೋದು ಮೋಕ್ಷಕ್ಕೆ ಸಾಧನೆ ಮಾಡಿ ಅಂತೆ, ನರಕಕ್ಕೆ ಸಾಧನೆ ಆಗುತ್ತೆ, ತಮಸ್ಸಿ ಸಾಧನೆ ಆಗುತ್ತೆ ಹೊರತು ಮೋಕ್ಷಕ್ಕೆ ಆಗೋದಿಲ್ಲ. ತಪ್ಪು ಕೇಳಿದ ಬಂದ ಆ ಬಸ್ತರು ಇತ್ತು ಕೈಲಿ ಕೊಟ್ಟರು, ಶಂಬರಾಸನ ಕೈಗೆ ಅವನಿಗೆ ರಾಜನ ಕೈಲಿ ಕೊಟ್ಟಿದ್ರಲ್ಲ ಹಾಗೆ ಕೊಟ್ಟರು. ಅವನೇನು ಮಾಡ್ದ, ತಾನು ಬಿಸಾಕಿ ಹೋಗೋದು ಗೊತ್ತಾಗಲಿಲ್ಲ ಅದಕ್ಕೆ. ಅದೊಯ್ದು ತಾನು ವಾಯಾದೇವಿ ಕೈಗೆ ಕೊಟ್ಟ, ಆಕೆ ನೋಡ್ತಾಳೆ ಗುರುತಿಸಿಬಿಟ್ಟು ತನ್ನ ಗಂಡನೇ ಮಗು ರೂಪದಲ್ಲಿ ಇದ್ದಾನೆ. ಭಾರಿ ಆಶ್ಚರ್ಯವಾಗಿ ಹೋಯಿತು, ಖುಷಿನೂ ಆಯಿತು. ಆ ಕ್ಷಣಕ್ಕೆ ಒಯ್ದು ಬಿಟ್ಟು ತಾನಿಲ್ಲಿ ಪಾರಾಗಬೇಕೀಗ, ಆ ರಾಕ್ಷಸರಿಂದ ಪಾರಾಗಬೇಕು, ಪಾರಾಗಲಿಕ್ಕೆ ಉಪಾಯ ಮಾಡಬೇಕು ಅಂತ ಹೇಳಿ ಆ ಮಗುವನ್ನು ಬೆಳೆಸಿಲ್ಲಂತೆ. 4 ವರ್ಷ ಬೆಳೆಸ್ತಾರೆ. ತಪಾಷೆ ಗೊತ್ತ, ತಾಯಿ ಮಗುವನ್ನು ಬೆಳೆಸಿದ ಕಥೆ ಎಲ್ಲ ಹೆಂಡತಿ ಗಂಡನ ಬೆಳೆಸಿದ ಕಥೆ ಇರು, ಹೆಂಡತಿ ಗಂಡನ ಜೋಪಾನ ಮಾಡ್ತಿದ್ದಾನೆ. ಆತ ಮಗು ಈಗ ಮೂರು ರೂಪದಲ್ಲಿದ್ದಾಳೆ, ಡೂಪ್ಲಿಕೇಟ್ ದೇಹ ತಗೊಂಡು ಆತ ಅವತಾರ ಮಾಡಿ ಬಂದಿದ್ದಾನೆ. ಆತನಿಗೆ ಇವ್ರು ಯಾಕೆ ಗೊತ್ತಿಲ್ಲ, ಇವಳಿಗೆ ಯಾರೋ ಗೊತ್ತಿಲ್ಲ. ಇಂಥ ವಿಚಿತ್ರ ಸನ್ನಿವೇಶ. 4 ವರ್ಷಕ್ಕೆ 16 ವರ್ಷದ ತರಣ ನಾನು ನಿಂತು, 4 ವರ್ಷಕ್ಕೆ 16 ವರ್ಷ ಆಗಿಬಿಟ್ಟ. ಇದೇ ನಂಬಲಕ್ಕಾಗುತ್ತ ಅಂತ ಕೇಳಿದರೆ ಆಚಾರ್ಯ ಬರೀತಾರೆ, ದೈವಿಕವಾದ ರಸಾಯನವನ್ನು ಕೊಟ್ಲಂತೆ, ಅದಕ್ಕೆ ಮಗು ಬೇಗ ಬೆಳೆದು ದೊಡ್ಡವನಾಗಿಬಿಟ್ಟ ಅಂತ ಹೇಳ್ತಾರೆ. ಕೆಲವು ಔಷಧಿ ಪುಡಿ ಬೇಗ ಬಿಟ್ಟರೆ ಕಾಪ್ಲರ್ ಪುಡಿ ಅಂದರೆ ತಿರ್ತಾರೆ ಹುಚ್ಚಾಪಟ್ಟಿಯಾಗಿ, ಅವ್ರು ಬೆಳೆಯೋದು ರೋಗ ಬೆಳೆ ಕೆಟ್ಟೋ ಸಲ ಅವ್ರು ಬೆಳೆಯೋದ್ರ ಬದಲು. ಆದರೆ ಶಾಸ್ತ್ರೀಯವಾಗಿ ಬೆಳೆಸಿದಾಗ ಎಷ್ಟು ಬೇಗ 16 ವರ್ಷದ ತರಣನಾಗಿಬಿಡ್ತಾನೆ, ಭಾರಿ ಖುಷಿಯಾಯಿತು. ದೊಡ್ಡವರಾಗಿಬಿಟ್ಟಲ್ಲ ಈಗ, ಇವಳಿಗೆ ನಾಚಿಕೆ ಆಯಿತು ಗಂಡನ ಮುಂದೆ, ಅವನಿಗೆ ಆಶ್ಚರ್ಯ ಆಯಿತು. ಅಮ್ಮ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಪಾಪ, ಪ್ರತಿಯೊಮ್ಮೆ ತನ್ನ ಹೆಂಡತಿನ ಅಮ್ಮ ಅಂತ ತಿಳ್ಕೊಂಬಿಟ್ಟಿದ್ದಾನೆ. ಅಮ್ಮ ಯಾಕೆ ನನ್ನ ಕಂಡ್ರೆ ತಮಾಷೆ ಮಾಡ್ತೀಯಲ್ಲ, ನೀನು ಗಂಡನ ಕಂಡ್ರೆ ರಾಜಕೋಣ ರಾಜಗೋತಿಯಲ್ಲ, ಇದು ಧರ್ಮವೇ ಅಂತ ಕೇಳಿದಾಗ, ಸ್ವಾಮಿ ನೀವು ಗಂಡ ಮಗ ಅಲ್ಲ, ನೀವು ಗಂಡನಂತೆ ಕಥೆಯೆಲ್ಲ ಹಿಡಿದಂತೆ. ಆಗ ಅರ್ಥನೇ ಈರಬೇಕು ಹಿಡಿಯುತ್ತೆ. ಅವತಾರ ಮಾಡಿದಾಗ ರತಿದೇವಿಗೆ ಯಾತಕ್ಕೆ ಹೆಚ್ಚು ಜ್ಞಾನ, ಈತನಿಗೆ ಯಾತಕ್ಕೆ ಕಡಿಮೆ ಜ್ಞಾನ ಅಂದರೆ ಆತ ಮೂಲ ರೂಪದಲ್ಲಿದ್ದಾನೆ, ಇತ್ತ ಅವತಾರ ರೂಪದಲ್ಲಿದ್ದಾನೆ. ಅದಕ್ಕೆ ಅವತಾರ ಮಾಡಿದಾಗ ಜ್ಞಾನ ಭಕ್ತಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅವತಾರ ಮಾಡಿದಾಗ ತಮ್ಮ ಒರಿಜಿನಲ್ ಶಕ್ತಿ ಇರೋದಿಲ್ಲ. ನಮಗೆ ಅವತಾರ ಇರ್ತಾರೋ ಗೊತ್ತಲ್ಲ, ಬೇರೆ ಬೇರೆ ಹೋಗ್ತೇವಲ್ಲ, ಎಷ್ಟು ಕಡಿಮೆ ಏನು ನಗೆಯೋ ಇರುತ್ತೆ ನಿಷ್ಠೆ ಏನು ಇರೋದಿಲ್ಲ ನೋಡಿ. ಅಕಸ್ಮಾತ್ ಒಂದು ಸ್ಟಾಕ್ ಮುಗಿದ್ರೆ ಭಿಕ್ಷೆ ಬಿಡ್ಬೇಕು ಆ ಸ್ಥಿತಿಗೆ ಹೋಗ್ಬಿಡ್ತಾರೆ. ಹೋಮ್ ಪಿಕ್ಚರ್ ಇದ್ದ ಶಕ್ತಿ ಬೇರೆ ಕಡೆ ಇರೋದಿಲ್ಲ ಅಷ್ಟು ಗೊತ್ತಲ್ಲ ನಮಗೆ. ಹೋಮ್ ಪಿಕ್ಚರ್ ಇದ್ದರೆ ಬೇರೆ ಕಡೆ ಆಗಿರೋದಿಲ್ವೋ, ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿ ಇರೋದು ದೇವರಿಗೆ. ಅಂದರೆ ಜಗತ್ತೇ ಹೋಮ್ ಪಿಕ್ಚರ್ ಆದ್ದರಿಂದ ಈಶಾವಾಸ್ಯ ವಿಧಂ ಸರ್ವ, ಹರಿವಾಯುಗಳಿಗೆ ಮಾತ್ರ ಈ ಒಂದು ವಿಷಯ ವ್ಯತ್ಯಾಸ ಇಲ್ಲ, ಉಳಿದವರಿಗೆಲ್ಲ ಅಫೆಕ್ಟ್ ಆಗುತ್ತೆ. ಹೆಂಡತಿ ಮೇಲಿದ್ದು ಗಂಡ ಕೆಡಗಿದ್ದಂಥ ಕಥೆ ಇತ್ತು, ಎಲ್ಲ ಹೇಳಿಕೊಟ್ಲಂತೆ. ಆ ಎಲ್ಲ ಅರ್ಥ ಆಯ್ತು. ಹ್ಯಾಗೆ ಎಸ್ಕೇಪ್ ಆಗಲಿಲ್ಲ, ಈಗ ಅವ್ರು ಕಾವಲಿದ್ದಾನೆ, ತನ್ನ ಹೆಂಡತಿನ ಬೇರೆ ಬೆಳೆಸ್ಕೊಂಡು ಹೋಗ್ಬೇಕು, ಹೇಗೆ ಹೋಗಬೇಕು ಅಂದರೆ ಇಷ್ಟೊತ್ತು ಬೆಳೆಸಿದ ಕಥೆ ಕೇಳಿದ್ವಿ. ಅವನು ಬಹಳ ಮಾಯಾವಿ ಶಂಬರಾಸುರ. ಈ ಪುರಾಣಗಳಲ್ಲಿ ಹೇಳಬೇಕಾದ್ರೆ ಬಹಳ ಮಾಯಾವಿ ಯಾರು ಅಂದರೆ ಶಂಬರಾಸುರ ಅಂತ ಕರೀತಾರೆ. ಶಂಬರಾಸುರನ ಮಾಯೆಗಳು ಅಂತ ಪ್ರಸಿದ್ಧ. ಕಪಟಕ್ಕೆ ಭಾರಿ ವಿಖ್ಯಾತನಾದಂಥ ಕುಖ್ಯಾತನಾದ ವ್ಯಕ್ತಿಯವರು ತಪ್ಪಿಸ್ಕೊಂಡವರು ಭಾರಿ ಕಷ್ಟ, ಹೋ ಕಷ್ಟ ಮಾಯ ಮಾಡಿ ಮತ್ತೆ ಹೊಡಿಬಿಡ್ತಾ ಇದ್ದ. ಆಗ ಕೇಳಿಲ್ಲಂತೆ, ನಿಮಗೊಂದು ಮಂತ್ರ ಹೇಳ್ಕೊಡ್ತೇನೆ, ಆ ಮಂತ್ರ ಹೇಳಿದರೆ ಮಾಯ ಏನೂ ಮಾಡೋದಿಲ್ಲ ಅಂತ ಹೇಳಿದ್ದಂತೆ. ಗಂಡ ಮಂತ್ರ ಹೇಳ್ಕೊಡ್ಬೇಕು ಹೆಂಡತಿ ನ್ಯಾಯವಾಗಿ, ಹೆಂಡತಿ ಗಂಡನ ಮಂತ್ರ ಹೇಳ್ಕೊಡ್ತಾಳೆ, ಗಂಡ ಹೇಳ್ಕೊಟ್ಟಾಗ ಗುರುಮಂತ್ರ ಅಂತ ಹೆಸರಾಗೋದು. ತಾ ಹೇಳ್ಕೊಟ್ಲಂತೆ, ಯಾವ ಮಂತ್ರ ಹೇಳ್ಕೊಟ್ಲು ಅಂದರೆ ಪರಶುರಾಮದೇವರು ಕೊಟ್ಟ ಮಂತ್ರವನ್ನು ಹೇಳ್ಕೊಟ್ಟಾಗ ಅವರಿಗೆ ಮಾಯೆಗೆಲ್ಲ ಶಕ್ತಿ ಬಂತು. ಇದರಿಂದ ಹೆಂಡತಿಯಿಂದ ಏನಾದರೂ ಒಳ್ಳೆಯ ವಿಷಯ ಬಂದರೆ ಗಂಡ ತಗೊಳ್ಳೋದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ, ಧೈರ್ಯ ತಗೊಳ್ಬೋದು ಅಂತ. ಅದಕ್ಕೆಲ್ಲ ಬಾಯಿ ಬಿಚ್ಚಿಬಿಡ್ತಾರೆ, ಅದಕ್ಕಿಂತ ದೊಡ್ಡವಳನ್ನು ಬೇರೆ ಹಾಕಿಬಿಡ್ತಾರೆ. ಒಳ್ಳೆಯ ವಿಷಯ ಬಂದಾಗ, ಕೆಟ್ಟ ವಿಷಯ ಬಂದಾಗ ಬೇರೆ ರೀತಿ ನಡ್ಕೋತಾರೆ, ತಕ್ಷಣ ಕರೀತಾರೆ. ಇನ್ನೆಲ್ಲ ಒಂದು ಕಡೆ ಶಕ್ತಿ ಬಂತು, ಒಂದು ಕಡೆಗೆ ಅಸ್ತ್ರವಿದ್ಯೆ ಬಂತು, ಒಳ್ಳೆಯ ಮಾಯಾನಾಶ ಮಾಡೋ ಮಂತ್ರ ಬಂತು. ತಕ್ಷಣ ಶಂಬರಾಸ ಯುದ್ಧ ಕರೀತಾನೆ, ಬರಯ್ಯ ಇವಳು ನನ್ನ ಹೆಂಡತಿ, ಇವಳನ್ನೇ ಅಪಹರಣ ಮಾಡಿದ್ಯಾ ಅಂತ ಯುದ್ಧ ಕರೀತಾನೆ. ಯುದ್ಧ ನಡೆಯುತ್ತೆ. ಆ ಶಂಬರಾಸರ ಮಹಾ ಮಾಯಾವಿಯೇ, ಪರಶುರಾಮನೆಯವರು ಮಂತ್ರ ಇತ್ತಲ್ಲ, ಲೀಲಾಜಾಲವನ್ನು ಕೊಂದುಬಿಟ್ಟು ವಾಪಸ್ ಬರ್ತಾ ಇದ್ದ. ವಾಪಸ್ ಬರಬೇಕಾದ್ರೂ ಸಮುದ್ರ ಮಧ್ಯದಲ್ಲಿ ವಾಸ ಮಾಡ್ತಾರೆ, ಕರ್ಕೊಂಡು ಬರ್ತಾನೆ. ಅವಳು ಕರ್ಕೊಂಬಂದಂತೆ, ಯಾಕೆ ದೈವ ಶಕ್ತಿಯಿಂದ ಈ ತನ್ನ ವರ್ಜನ ದೇಹ ತೊಗೊಂಡ್ಬಿಡ್ತೀವಿ, ದೇಹ ಬಿಟ್ಟುಬಿಡ್ತಾಳೆ, ವರ್ಜನ ದೇಹ ತೊಗೊಂಡು ಅಲ್ಲಿಂದ ಆಕಾಶ ಬರಲು ಕರ್ಕೊಂಡು ಬಂದನಂತೆ. ದ್ವಾರಕೆಯಲ್ಲಿ ಇಳಿತಾಳೆ, ಒಳಗೆ ಬರ್ತಾ ಇದ್ದ. ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ, ಆಚಾರ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಪ್ರದ್ಯುಮ್ನ ಹೇಗಿದ್ದ, ಕೃಷ್ಣನ ಮಗ ಸಾಮಾನ್ಯ ಮಕ್ಕಳು ತಂದೆ ಇದ್ದಾಗಿರ್ತ, ಕೃಷ್ಣ ಇದ್ದಾಗಿದ್ದಂತೆ ನೋಡೋದಕ್ಕೆ, ದೊಡ್ಡವನು ಬೇರೆ ಇದ್ದಾನೆ, ಪ್ರತಿಯನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಎಲ್ಲ ಒಂದು ಕ್ಷಣ ಕೃಷ್ಣ ಬಂದ ಅನ್ಕೊಂಡ್ಬಿಟ್ಟಿರುತ್ತೆ, ಅಷ್ಟರ ಮಟ್ಟಿಗೆ ಸಾಮ್ಯ ಇತ್ತಂತೆ. ಇಷ್ಟು ಸಾಮ್ಯ ಇದ್ದರೆ ಕೃಷ್ಣ ಬೇರೆ ಪ್ರದ್ಯುಮ್ನ ಬೇರೆ. ಆದ್ದರಿಂದ ಪರಮಂ ಸಾಮ್ಯ ಮುಪೈತಿ ಅಂತ ಬಂದರೆ ಸಾಮ್ಯ ಬರುತ್ತೆ ಅಂತ ಅರ್ಥ ಅಲ್ಲ, ಜಸ್ಟ್ ರಿಸೆಂಬ್ಲೆನ್ಸ್ ಅಷ್ಟೇ ಹೊರತು ಟೋಟಲ್ ಸಾಮ್ಯ ಅಲ್ಲ. ಎಲ್ಲ ನೋಡ್ತಿದ್ದಾರಂತೆ ಊರಿನ ಜನಗಳೆಲ್ಲ, ಕೃಷ್ಣ ಮತ್ತೆ ಇಲ್ಲಿಂದ ಬಂದ, ಇಲ್ಲಿಂದಲ್ಲ, ಇಲ್ಲೇ ಇಲ್ಲಿಂದ ಬರ್ತಾನೆ, ನೋಡ್ತಾ ಇದ್ದಾರೆ ಇಬ್ಬರು ಕೂಡ. ಮುಂದೆ ಹೋಗಿ ಕೃಷ್ಣ ರೂಪಿಣಿ ನಮಸ್ಕಾರವನ್ನು ಮಾಡ್ತಾನೆ. ಆಗ ಮಗುವಾಗಿ ಕಳೆದಿದ್ದು ದೊಡ್ಡ ತರುಣನಾಗಿ ವಾಪಸ್ ಬರ್ತಾನೆ. ನಾಲ್ಕೇ ವರ್ಷಕ್ಕಾದ ಚೇಂಜ್ ಇದು, ಇದೆಲ್ಲ ಗಮನಿಸಲಿರಬೇಕು. ರುಕ್ಮಿಣಿ ಮತ್ತು ಕೃಷ್ಣರಿಗೆ ಪ್ರದ್ಯುಮ್ನ ಮಗನಾಗಿ ಅವತಾರ ಮಾಡಿ ಆಗಿದೆ, ಆತನ ಮದುವೆಯಾಗಿ ಹೋಗ್ಬಿಟ್ಟಿದೆ. ಹೋಗಿದ್ದು ಮಗುವಾಗಿ, ಬಂದಿದ್ದು ದಂಪತಿ ಗೃಹಸ್ಥ ಸಮೇತ ಬರ್ತಾರೆ. ನಮ್ಮ ಹುಡುಗರು ಹಾಗೇ ಇರ್ತಾರೆ, ಓದಕ್ಕೆ ತೆಗೆಬಿಟ್ರೆ ಮದುವೆಯಾಗಿ ಹೋಗ್ಬಿಟ್ಟಿರ್ತಾರೆ. ಹಾಗಾಗಬಾರ್ದು ಅಷ್ಟೇ, ಇದು ಸರಿಯಾಗಿದೆ ತಪ್ಪಾಗಿದೆ ಅಷ್ಟೇ. ಅದು ಕೃಷ್ಣನ ಸಂಕಲ್ಪದ ನಡೆದ್ರಿಂದ ಯೋಚನೆ ಇಲ್ಲ, ದೈವಿಕವಾಗಿ ನಡೀತು ಯೋಚನೆ ಇಲ್ಲ, ಹೋದರೆ ತಪ್ಪು ಸರಿ ಆಗ್ತಿರಲಿಲ್ಲ. ಮುಂದೆ ಅನೇಕ ದಿವಸ ಕಳೀತಾ ಇದೆ. ಅನಂತರ ಕೃಷ್ಣ ಆ ಊರು ಸತ್ರಾದಿತ್ತಂತ ಒಬ್ಬ ರಾಜ ದ್ವಾರಕೆ ಇಲ್ಲೇನು, ಅವನೊಬ್ಬ ಯಾದವರ ಒಬ್ಬ ಉಪವಂಗಡದ ರಾಜ. ಅವನು ಸೂರ್ಯನ ಆರಾಧನೆ ಮಾಡಿದ, ಸೂರ್ಯ ಬೆಚ್ಚಿ ಸಮಂತಕ ಮಣಿಯನ್ನು ಆತನಿಗೆ ಕಾಣಿಕೆಯಾಗಿ ಕೊಟ್ಟ, ನಿತ್ಯ ಪೂಜೆ ಮಾಡುವಂತ ಕೊಟ್ಟ. ಆ ಪೂಜೆಯ ಫಲ ಏನು ಗೊತ್ತಾ, ದಿವಸ ಎಷ್ಟು ಬಂಗಾರ ಮನಗಟ್ಟೆ ಬಂಗಾರ ಬರ್ತಾ ಇತ್ತು, ಪೂಜೆ ಮಾಡಿದ ತಕ್ಷಣ ಬಂಗಾರ ಬರ್ತಾ ಇತ್ತು. ನಮಗೆ ಅನಿಸುತ್ತೆ ಅಂಥ ಮಣಿ ಇರಬಾರ್ದಾಗಿತ್ತು, ಎಷ್ಟು ಖುಷಿಯಿಂದ ಇರ್ತಿದ್ದೀವಿ ಅಂತ ಕೇಳಿದರೆ, ಆ ಸೂರ್ಯ ಕೊಟ್ಟ ಮಣಿಗೆ ಶಕ್ತಿ ಇದ್ದಾಗ ಸಾಲಿಗ್ರಾಮ ಪೂಜೆ ಮಾಡಿ ಎಷ್ಟು ಬರುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಸಾಲಿಗ್ರಾಮ ಅಂದರೆ ಸಾಕ್ಷಾತ್ ಭಗವಂತನ ಸನ್ನಿಧಾನ. ಸಾಲಿಗ್ರಾಮ ಶಿಲಾಯಂತೂ ನಿತ್ಯಂ ಸನ್ನಿಹಿತ ಹರಿ, ಸದಾ ಸ್ವಯಂ ವ್ಯಕ್ತ ಅಂದರೆ ಅದು ಒಂದು ಸ್ವಯಂ ವ್ಯಕ್ತ. ನಮಗೆ ಯಾವ್ಯಾವುದೋ ಮಣಿಗಳು ಕಾಣುತ್ತೆ, ಅಲಾವುದ್ದೀನ್ ದೀಪ ನೋಡ್ತಿರ್ತಾರೆ, ದೀಪ ನೋಡಿ ಮನೆ ದೀಪ ಎಲ್ಲ ತೊಳೆದು ನೋಡು ನಮಗೂ ದೀಪ ಸಿಗುತ್ತೆ ಅಂತ ಹೇಳಿ ಹಳೆ ದೀಪಗಳೆಲ್ಲ, ಅವೆಲ್ಲ ಕಟ್ಟ ಕಥೆಗಳಷ್ಟೇ. ನಿಜವಾದ ದೀಪ ಅಂದರೆ ಜ್ಞಾನವೇ ದೀಪ, ನಿಜವಾದ ಮಣಿ ಅಂದರೆ ಜ್ಞಾನವೇ ಮಣಿ. ಸಾಲಿಗ್ರಾಮ ಸುದರ್ಶನಾದಿಗಳು ಎಷ್ಟು ಮಹತ್ವ ಇದೆ ಗೊತ್ತಾ, ನಮ್ಗೆ ಈಗ ಅರ್ಥ ಆಗೋದಿಲ್ಲ. ಅದು ಮುಟ್ಟಲೆ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಎಷ್ಟು ಬೇಕಾದ್ರೂ ದುಡ್ಡು ಮುಟ್ಟಬಹುದು ನೀವು, ಸಾಲಿಗ್ರಾಮ ಮುಟ್ಟಿದ್ರೆ ಸುಲಭ ಅಲ್ಲ. ದುಡ್ಡು ಮುಟ್ಟಿದವನ ಕೈನ ದೇವತೆಗಳು ಮುಟ್ಟೋದಿಲ್ವಂತೆ, ಸಾಲಿಗ್ರಾಮ ಮುಟ್ಟಿದವನ ಕೈನ ಮುಟ್ತಾರಂತೆ. ಬಂತು ಸಾಲಿಗ್ರಾಮ ಶಿಲಾಯ ಅಂತೂ ವರ್ಣನೆ ಮಾಡ್ತಾ ಅಚ್ಚ ಹೇಳ್ತಾರೆ, ಸಾಲಿಗ್ರಾಮ ಶಿಲಾ ಸ್ಪರ್ಶಂ ಏ ಕುರುವಂತಿ ದಿನೇ ದಿನೇ ವಾಂಚಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾಹ ಸವಾ ಸವಾ. ಸಂಪತ್ ಬರುತ್ತೆ ಅಂದರೆ ಬರೀ ಸಂಪತ್ತಲ್ಲ, ಧರ್ಮಾರ್ಥ ಕಾಮ ಮೋಕ್ಷಾಣ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶಾರ್ಚನಾದೃತೆ. ಆಚಾರ್ಯ ಕೃಷ್ಣಾಮೃತ ಮಾಡುವುದರಲ್ಲಿ ವಿಷ್ಣು ಪುರಾಣದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಬರೀ ನಿಮಗೆ ಅಲ್ಲ, ಏನು ಬೇಕೋ ಅದೆಲ್ಲ ಸಿಗುತ್ತೆ, ಮೋಕ್ಷದವರಿಗೆ ಎಲ್ಲ ಸಿಗುತ್ತೆ, ಕೂತಲ್ಲೇ ಸಿಗುತ್ತೆ ಅಂತ ಮಣಿ ಸಾಲಿಗ್ರಾಮಾದಿಗಳು ತಗೊಂಡು ಬಂದ ಪೂಜೆ ಮಾಡಿಕೊಂಡಿದ್ದ. ಕೃಷ್ಣ ಒಂದು ಸರ್ತಿ ನೋಡಿದ, ಸತ್ರಾದಿತ್ರಾದ, ನಾನು ಕೊಡ್ತೀಯಾ ಮಣಿನ ಅಂತ ಕೇಳಿದ. ತಷ್ಟ ಕೊಡೋದಿಲ್ಲ ಅಂದ್ಬಿಟ್ಟ. ಕೃಷ್ಣ ಯಾಕೆ ಕೇಳಬೇಕಾಗಿತ್ತು ಸುಮ್ಮನೆ ಅಂದರೆ, ಸತ್ರಾದಿತ್ರಾದಂಗೆ ಕೃಷ್ಣ ಯಾರು ಅಂತ ಗೊತ್ತಿದ್ದಿಲ್ಲ ಅಂತ ತೋರಿಸ್ಬೇಕಾಗಿತ್ತು. ದೇವರಿಗೆ ಕೇಳಿದರೆ ಏನು ಬೇಕಾದ್ರೂ ಕೊಡ್ಬೋದು ತಾನೆ, ಕೊಡೋದಿಲ್ಲ ಅಂತ ತಿಳ್ಕೊಂಡ್ರಿಂದ ಕೃಷ್ಣನ ಸ್ವರೂಪ ಅರ್ಥವಾಗಲಿಲ್ಲ ಅವನಿಗೆ. ಹತ್ರ ಇದ್ರೂ ಕೂಡ ತಿಳಿಬೇಕು ಅಂತ ನಿಯಮ ಇಲ್ಲ, ಆತನ ಇತಿಮಿತಿ ಅಷ್ಟೇ ಇತ್ತು. ಕೃಷ್ಣ ಸ್ಮರಣೆ ಆಗಿಬಿಟ್ಟ, ಕೃಷ್ಣನಿಗೆ ಮಣಿಬೇಕಿರಲಿಲ್ಲ, ತನ್ನ ನಾವು ತಿಳ್ಕೊಂಡಿಲ್ಲ ಅಂತ ತೋರಿಸೋದ್ಬೇಕಾಗಿತ್ತು.
ಒಂದು ಕಥೆ ಕೇಳಿರ್ತೇವೆ, ಸಮಂತಕ ಮಣಿ ಕಥೆನ. ಪ್ರಸೇನ ತಮ್ಮ ತಮ್ಮ ಅವನು ಕೌಳಿ ಕಟ್ಟಿದ ಹೊರಟ, ಕೃಷ್ಣನಿಗೆ ಕೊಡಲಿಲ್ಲ, ತಮ್ಮನಿಗೆ ಕೊಟ್ಟ. ಎಷ್ಟು ವ್ಯತ್ಯಾಸ ಇದೆ ನೋಡಿದರೆ, ಎಲ್ಲಿ ಕೃಷ್ಣ ಇಲ್ಲಿಯ ತಮ್ಮ. ತಮ್ಮನಿಗೆ ಮಣಿ ಕಟ್ಟಿದ ಅವನು, ಹೌದ, ಒಂದು ಸಿಂಹ ಕೊಂದು ಹಾಕಿಬಿಡ್ತು, ಮುಂದೆ ನೋಡಿದ ಒಂದು ಜಾಂಬವಂತ ಅವನು ಕೊಂದುಬಿಟ್ಟ, ಮಣಿ ಎತ್ಕೊಂಡು ಹೊರಟೋದ. ಸತ್ರಾಯಿತರಾದ ನೋಡಿದ ತಮ್ಮ ಬರಲಿಲ್ಲ, ಸುದ್ದಿ ಬಂತು ತಮ್ಮ ಸತ್ತೋಗಿದ್ದಾನೆ. ಅವನು ಸುಮ್ಮನೆ ಇರಬಾರದೆ ಕೃಷ್ಣನೇ ಕೊಂದಿರಬೇಕು ಅಂತ ಸುದ್ದಿ ಹಬ್ಬಿಸಿಬಿಟ್ಟ. ತಾನು ಮಣಿ ಕೇಳಿದಾಗ ಕೊಡಲಿಲ್ವಲ್ಲ ಕೃಷ್ಣನಿಗೆ, ಆ ಸೇಡು ತೀರಿಸಿಕೊಂಡ ಕೃಷ್ಣ ಅಂತ ಅಪಪ್ರಚಾರ ಶುರು ಮಾಡಿದ. ಕೃಷ್ಣ ಆಗ ತೋರಿಸ್ತಾನೆ, ಆರೋಪ ಬಂದರೆ ದೊಡ್ಡವರು ಏನು ಮಾಡಬೇಕು ತೋರಿಸ್ತಾನೆ. ಇವತ್ತು ಆರೋಪ ಬಂದರೆ ತಲೆ ನಡೆಸ್ಕೊಂಡ್ಬಿಡ್ತೀವಿ ಅಂತ ಅವನ ಹತ್ರ ತರ್ಗಳು ಅಂತೇಳಿ ಕೃಷ್ಣ ತೋರಿಸ್ಕೊಡ್ತಾನೆ. ರಾಮದೇವರು ಆರೋಪ ಮಾಡಿ, ರಾಮದೇವರು ಸೀತಾಪರಿತ್ಯಾಗದ ಪ್ರಸಂಗ ತೋರಿಸ್ಕೊಟ್ರು ರಾಮದೇವರು. ಆರೋಪವನ್ನು ಸುಳ್ಳು ಅಂತ ತೋರಿಸಿದ ಹೊರತು ಅದನ್ನು ಕಳಂಕ ಅಂತ ಕರೀತಾರೆ. ಆರೋಪ ಬಂದರೆ ಪರಿಹಾರ ಮಾಡ್ಕೊಳ್ಳೋದೇ ಹೋದರೆ ಅದಕ್ಕೆ ಸಿದ್ಧಿ ಸಿಗೋದಿಲ್ಲ. ವರಾಪ್ರಾಣದಲ್ಲಿ ಕಥೆ ಹೇಳ್ತಾರೆ, ಒಳ್ಳೆ ಗುರುಗಳಿದ್ದರು, ಅವರಿಗೆ ತುಂಬ ಜನ ಶಿಷ್ಯರು. ಗುರುಗಳಿಗೆ ಯಾವುದೋ ಒಂದು ರೋಗ ಇತ್ತು ಪಾಪ, ಅದಕ್ಕೆ ವೈದ್ಯರು ಏನು ಹೇಳಿದ್ರು, ಒಂದು ಔಷಧಿ ತಗೊಳ್ಳೋದಕ್ಕೆ ಹೇಳಿದ್ರು. ಔಷಧಿ ಹೇಗಿತ್ತು ಅಂತ ಕೇಳಿದ್ರೆ, ನೋಡಿದ್ರೆ ನೊರೆ ನೊರೆ ಬರ್ತಾ ಇತ್ತು, ನೋಡಿದ್ರೆ ಮಧ್ಯಾಹ್ನ ಹೆಂಡ ಕಂಡ ಕಾಣ್ತಿತ್ತ. ಪಾಪ ಗುರುಗಳು ಕುಡಿತಾ ಇದ್ರು ಮಾಡ್ಕೊಂಡು, ಹೆಣ್ಣು ನಿಷಿದ್ಧ ಪದ ಒಳ್ಳೆಯದೇ ಅದು ಅಂತ. ಒಬ್ಬ ಶಿಷ್ಯ ನೋಡ್ದ, ತಪ್ಪು ತಿಳ್ಕೊಂಡ, ಹೆಂಡ ಅಂತ ತಿಳ್ಕೊಂಡ್ಬಿಟ್ಟ. ಊರವ್ರ ಮುಂದೆ ಹೇಳಿಬಿಟ್ಟ, ನಮ್ಮ ಗುರು ಲೈಟಾಗಿ ಕುಡಿತಾರೆ ಅಂತ ಶುರು ಮಾಡಿಬಿಟ್ಟು. ನಮ್ಮ ಗುರುಗಳು ಕುಡಿತಾರೆ ಕುಡಿತಾರೆ ಹೇಳ್ಕೊಂಡು ಓಡಾಡಂತ. ಗುರುಗಳಿಗೆ ಗೊತ್ತಾಗುತ್ತೆ, ಗುರುಗಳು ಕಿವಿ ಬಿತ್ತೆ, ಏನೋ ಜಾಗ ಜಾಗ ಸುಮ್ಮನೆ ಆಗಿದೆ. ಗುರುಗಳು ಸತ್ತೋದ್ರು, ನರಕ ಕರ್ಕೊಂಡೋದ್ರು ಯಮದೂತರು. ಯಮದೂತರು ಅವ್ರು ಕೇಳಿದ್ರು, ಸ್ವಾಮಿ ಯಾತ ಕರ್ಕೊಂಬಂದಿರಿ ಅಂತ ಕೇಳಿದ್ರು. ಹೆಂಡ ಕುಡ್ದಿದ್ದೀರಿ ಅಂದರು. ಸ್ವಾಮಿ ನಿಮಗೆ ಗೊತ್ತಾರೆ ಹೆಂಡಲ್ಲಿ ಕುಡ್ದಿದ್ದೀರಿ ಅಂತ ಹೇಳಿದರು. ನೀವು ಕುಡಿದಿಲ್ಲ, ನಿಮ್ಮ ಶಿಷ್ಯ ಹೇಳಿಬಿಟ್ಟಿದ್ದಾನೆ, ನಿಮ್ಮೇಲೆ ತೆರಳಿ ಕಲ್ಪನೆ ಬಂದುಬಿಟ್ಟಿದೆ, ಅದಕ್ಕೆ ನೀವು ಹೆಂಡ ಕೊಡೋದು ಪಾಪ ಬಂದಿದೆ ಅಂತ ಹೇಳಿದ್ರಂತೆ. ಮತ್ತೆ ಏನು ಮಾಡಬೇಕು ಅಂತ, ಮತ್ತೆ ವಾಪಸ್ ಹೋಗಿ ಕುಡ್ದಿಲ್ಲ ಅಂತ ರುಜುವಾತು ಮಾಡಿ ಬನ್ನಿ, ಅವಾಗ ಸ್ವರ್ಗದ ಬಾಲಕ್ಕೆ ತೆಗೀತೀನಿ ಅಂತ ಹೇಳಿದ. ಆಗ ಅವ್ರು ಹೋದ್ರಂತೆ, ಶಿಷ್ಯನ ಕರೀತಾರೆ, ಎಲ್ಲ ಜನ ಕರೀತಾರೆ, ನೋಡಿ ಬನ್ನಿ ಏನು ಕುಡಿತಿ ಅಂತ ತೋರಿಸ್ತಾರೆ. ಓ ಆಗ ಹೆಂಡ ಅಲ್ಲ ಅಂತ ಹೇಳ್ತಾರೆ, ಮತ್ತೆ ಸ್ವರ್ಗ ಕೊಟ್ಟೆ. ಈ ಕತೆ ಏನು ಹೇಳುತ್ತೆ ಗೊತ್ತ, ಆರೋಪ ಬಂದಾಗ ಅದನ್ನು ತಪ್ಪು ಅಂತ ಸಾಧಿಸದೆ ಹೋದರೆ ಅದು ಒಪ್ಪಿಕೊಂಡಾಗ ಲೆಕ್ಕಾಗುತ್ತೆ ಅಂತ. ಇವತ್ತು ಅದು ಆರೋಪಕ್ಕೆ ಅರ್ಥನೇ ಇಲ್ಲ, ಅದು ಆರೋಪ ಮಾಡಿದವರಿಗೆ ಶಿಕ್ಷೆ ಕೊಡೋ ಕಾಲ ಇಲ್ಲ. ಹಾಗಾಗಿ ಅಂತೂ ಅದಕ್ಕೆ ಕೃಷ್ಣ ತೋರಿಸ್ತಾನೆ, ತಾನಲ್ಲ ದೋಷ ಆರೋಪ ಮಾಡಿದ್ದಾರೆ, ದೋಷ ದೂರ ಅಂತ ತೋರಿಸ್ಬೇಕಾಗಿದೆ ತಾನೀಗ. ದೋಷ ವರ್ಜಿತಂ ಅಂತ ತೋರಿಸ್ಬೇಕು ತ, ನಾರಾಯಣಂ ಗುಣೈಸ್ತರವೇ ರುದೀರ್ಣಂ ದೋಷ ವರ್ಜಿತಂ. ತಷ್ಟ ಎಲ್ಲ ಕರ್ಕೊಂಡು ಯಾದವರನ್ನ ರುಜುವಾತು ಮಾಡ್ಬೇಕಾದ್ರೆ ಇದೆ ಬನ್ನಿ ಅಂತ ಕರ್ಕೊಂಡು ಹೊರಟ. ಪ್ರಸೇನ ಶವ ಸಿಗ್ತಾನೆ, ಮುಂದೆ ಹೋದರು, ಅಲ್ಲಿ ನೋಡಿದ್ರೆ ಒಂದು ಸಿಂಹದ ಶವ ಸಿಕ್ತ. ಸಿಂಹ ಪ್ರಸೇನ ಭವತಿ, ಅದಕ್ಕೇ ಆ ಸಿಂಹವನ್ನು ಕೊಂದು ಹಾಕಿದ್ದು ಜಾಂಬವಂತ. ಆ ಮುಂದೆ ಹುಡ್ಕೊಂಡು ಹೋದರು, ಮತ್ತೆ ದೊಡ್ಡ ಗುಹೆ ಬಂತು. ಗುಹೆಯೊಳಗೆ ಹೋಗಕ್ಕೆ ಓ ಭಯಂಕರ ಗುಹೆ ಇದೆಲ್ಲ, ಕದು ಇವತ್ತಿಗೂ ಗುಹೆ ಇದೆ ಗೊತ್ತಾ ನಿಮಗೆ, ದ್ವಾರಕೆಯಲ್ಲಿ ಇವತ್ತಿಗೂ ಗುಹೆ ಇದೆ, ಫುಲ್ ಎಂಟ್ರಿ ಮಾಡೋದು ಸರ್ಕಾರ ಕ್ಲೋಸ್ ಮಾಡಿದ್ದಾರಲ್ಲ, ಭಯಾನಕವಾದ ಗುಹೆ ಅದು. ಜಾಂಬವಂತ ವಾಸ ಯಾಮ ಸಾಕ್ಷಾತ್ ಯಮದೇವರ ಅವತಾರ ಅಂತ, ರಾಮಾಯಣ ಕಾಲಕ್ಕೆ ಎಷ್ಟು ಪ್ರಸಿದ್ಧ ಕೆಲಸ ಮಾಡಿದ್ದಾರೆ ಗೊತ್ತಿರಬೇಕು. ಆಗ ನಮಗೆ ಮಹಾಭಾರತ ರಾಮಾಯಣ ಕೇಳಿ ಯಾತ್ರೆ ಮಾಡಿದಾಗ ಅದೆಲ್ಲ ನಮಗೆ ಕಣ್ಣಿಗೆ ಕಂಡಾಗುತ್ತೆ, ಓ ಇಲ್ಲಿ ನಡೆದ ಜಾಗ ಅನಿಸುತ್ತೆ. ಸುಮ್ಮನೆ ಕೇಳಿ ಹೋದರೆ ಅದು ಯಾವ ಬರೀ ಹಿಂದೆ ಕಂಡ ಕಾಣುತ್ತೆ, ಅರ್ಥನೇ ಆಗೋದಿಲ್ಲ. ಇವತ್ತು ಪ್ರಾಕ್ಟಿಕಲ್ಲಿ ಹೋಗೋದು ಥಿಯರಿ ಕೇಳ್ಕೊಂಡು ಪ್ರಾಕ್ಟಿಕಲ್ಲಿ ಹೋದರೆ ಆಶ್ಚರ್ಯ ಆಗುತ್ತೆ, ಸುಮ್ಮನೆ ಪ್ರಾಕ್ಟಿಕಲ್ಲಿ ಹೋದರೆ ಅದು ಯಾಚಿಟ್ಟು ಯಾವುದು ತೀರ್ಥಾಗಿ ಕುಡಿದ್ಬಿಟ್ರೆ ಪರೀತಿ ಆಗುತ್ತೆ, ನಾಲಿ ಸುಟ್ಕೊಂಡ್ಬಿಡ್ತಾನೆ, ಕೆಮಿಟ್ರಿಲಿ ಆಗುವವರು ಭಾರಿ ಪರೀತಿ ಆಗುತ್ತೆ. ಅದೆಲ್ಲ ಗೊತ್ತಿರಬೇಕು ಅವ್ರಿಗೆ ಯಾವಾಗ. ತುಂಬ ಜನಕ್ಕೆ ಗಾಣದೆತ್ತು ಸುತ್ತಿದೆ ಅಂತ ಹೇಳಿದ ಹಾಗೆ ಯಾತ್ರೆ ಮಾಡಿ ಬರ್ತಾರೆ, ಹೋಗೋದು ಬರೋದು ಹೋಗೋದು ಏನು ಉಪಯೋಗ ಇಲ್ಲ ಅದರಿಂದ. ಅಲ್ಲಿ ಆ ಗುಹೆಯಲ್ಲಿ ಎಲ್ಲ ಹೊರಲಿಸ್ತಾನೆ ಕೃಷ್ಣ, ತಾನು ಒಳಗೆ ಹೋಗ್ತಾನೆ. ಅಲ್ಲಿ ಕಥೆ ಕಡಿರುತ್ತೇವೆ, ಸಿಂಹ ಪ್ರಸೇನ ಭವತಿ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರುದೀಹಿ ತವ ಕೇಶ ಸ್ಯಮಂತಕ. ಈ ಒಂದು ಶ್ಲೋಕ ಹೇಳಿದರೆ ಚತುರ್ಥಿ ಚಂದ್ರ ಪಾತ್ರಪಾದ ಶಕ್ತಿ ಚತುರ್ಥಿ ಚಂದ್ರನ ದರ್ಶನದಿಂದ ಏನು ದೋಷ ಬಂದಿರುತ್ತೆ ಅದು ಪರಿಹಾರವಾಗುತ್ತೆ ಅಂತ ಕೇಳಿರುತ್ತೇವೆ. ಅಲ್ಲಿ ಬರುತ್ತೆ ಆ ಪ್ರಸಂಗ. ತೊಟ್ಟಲಲ್ಲಿ ಭಗವನ್ ಮನುಷ್ಯ ಒಬ್ಬ ಕನ್ಯೆ ಆಡ್ತಾ ಇರ್ತಾಳೆ, ಮಣಿ ತೋರಿಸ್ತಾ ಇರ್ತಾಳೆ. ಕೃಷ್ಣ ಅಲ್ಲಿ ಹೋಗ್ತಾನೆ, ತಕ್ಷಣ ಜಾಂಬವಂತ ಬರ್ತಾನೆ. ಇಬ್ಬರು ಯುದ್ಧ ನಡೀತಾ ಇದೆ, ಅನೇಕ ದಿವಸದ ಯುದ್ಧ, ಒಂದು ದಿವಸ ಎರಡು ದಿವಸ ಅಲ್ಲ. ಜಾಂಬವಂತನ ಕೃಷ್ಣ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಜಾಂಬವಂತ ಅಷ್ಟು ದುರ್ಬಲ ಜಾಂಬವಂತ ಭಗವಂತನ ಮುಂದೆ. ಕೃಷ್ಣನ ಏನು ಮಾಡೋಕ್ಕೆ ಅವನಿಗೆ ಆಗ್ತಾ ಇಲ್ಲ. ಕೃಷ್ಣ ಮಾತ್ರ ಭಕ್ತ ಅಂತ ಸುಮ್ಮನೆ ಇದ್ಬಿಟ್ಟಿದೆ, ರಾಮಾವತಾರದ ಭಕ್ತ ಅಲ್ಲ, ಭಾರಿ ಸೇವೆ ಮಾಡಿದ್ದಾನೆ ಅಂತೇಳಿ ಮೆಲ್ಲ ಮಡಿತಾ ಇದ್ದ. ಯುದ್ಧ ಸಾಕ್ತಾನೇ ಇದೆ. ಪರಮಾತ್ಮ ಆಮೇಲೆ ನೋಡಿದ್ರೆ ಪಾಪ ತುಂಬ ಜನ ಹೊರಗೆ ಕಾಯ್ತಿದ್ದಾರೆ, ಲೇಟ್ ಆಗಬಾರ್ದು ಅಂತ ಒಂದೇ ಜ್ವರ ಹಾಕ್ತಾನೆ.
ಆಗ ಫಲಿತ ಆಗುತ್ತೆ ಜಾಂಬವಂತನಿಗೆ. ಹಬ್ಬ ಎಂಥ ಹೇಳಿದ್ರು ಬಂದು ಇನ್ನ ನಾನು ಸುಮ್ಮನೆ ಇರಬಾರ್ದು, ನಾನು ಇಷ್ಟ ದೈವ ಶ್ರೀರಾಮ ಆತ ಧ್ಯಾನ ಶುರು ಮಾಡ್ತಾನೆ ನೋಡಿ, ರಾಮನೇ ಕೃಷ್ಣ ಕೃಷ್ಣನೇ ರಾಮ. ಈ ರೀತಿಯಾಗಿ ಐಕ್ಯ ಕಾಣಬೇಕಾದ್ರೆ ಚಿಂತನೆ ಹೋಗ್ತದೆ, ಇದಾಗಬೇಕು. ಎಲ್ಲರೂ ಬ್ರಹ್ಮ ತಾನೇ ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಹೇಳಿದ ಕಾಣಬೇಕಾಗಿರುತ್ತೆ. ಕಂಡ್ರೆ ಕಾಣ್ ದೇವ ಕಂಡ ಕಾಣ್ತಾನೆ ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ. ಜೀವ ಬ್ರಹ್ಮ ಈಗ ಸಾಧ್ಯ ಉಂಟ? ಸಾಧ್ಯ ಇಲ್ಲ. ರಾಮ ಕೃಷ್ಣ ಕೃಷ್ಣ ರಾಮ ನೋಡಿದ ಪರಮಾಶ್ಚರ್ಯವಾಯಿತು. ಕಡಗಡ ನಡಗಿದ, ಎಂಥ ತಪ್ಪು ಮಾಡಿದ್ದೆ, ನನ್ನ ಸ್ವಾಮಿ ರಾಮನೇ ಕೃಷ್ಣ, ಈತನ ಹೊಡೆದು ಬಿಟ್ಟನಲ್ಲ, ಯುದ್ಧ ಮಾಡಿದ್ದಲ್ಲ ಅಂಥೇಳಿ ತುಂಬ ಕೊರಗ್ತಾನೆ, ಬರುತ್ತಾನೆ, ಭಕ್ತಿಯಿಂದ ಸ್ತೋತ್ರ ಮಾಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡಬೇಡ, ಅಜ್ಞಾನದಿಂದ ಮಾಡಿದ್ದೆ, ಕ್ಷಮಿಸಿದ್ದೇನೆ ಅಂತ ಹೇಳಿದ ತಕ್ಷಣ ಆಗ ಜಾಂಬವಂತ ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಆ ಶ್ಯಾಮಂತಕ ಮಣಿಯನ್ನು ಕೊಟ್ಬಿಡ್ತಾನೆ ಕೃಷ್ಣನಿಗೆ. ಆಗ ಮತ್ತೆ ಕೇಳ್ತಾನೆ ಕೃಷ್ಣ, ತುಂಬ ವಯಸ್ಸಾಗಿದೆ ನನಗೆ, ತುಂಬ ವಯಸ್ಸಾಗಿದೆ, ಜಾಂಬವಂತ ಹುಟ್ಟಿದ ಯಾವ ಕಾಲಕ್ಕೆ ಗೊತ್ತಾ? ಸ್ವಯಂಭುವ ದೈವತ ಕಾರ್ಯದರ್ಶಿನ, ಸೃಷ್ಟಿಯ ಪ್ರಾರಂಭದಲ್ಲೇ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾರೆ ಅಂತ. ತುಂಬ ವಯಸ್ಸಾಗಿ ಹೋಗಿದೆ, ತ್ರೇತ ಆಗಿದ್ರೆ ಈಗೇನೆ ಬೇಕಾದಷ್ಟು ವಯಸ್ಸಾಗಿದೆ. ಅಣ್ಣಣ್ಣ ಮುದುಕ, ಅಷ್ಟು ಜೋಳ ಯುದ್ಧ ಮಾಡಿದ್ದಾರೆ ಲೆಕ್ಕ ಇರಬೇಕು. ಮುದುಕ ಅಷ್ಟು ಇದ್ರೂ ಕೂಡ ಶಕ್ತಿಗೆ ಉತ್ಸಾಹ ಕಡಿಮೆ ಆಗಿರಲಿಲ್ಲ. ತುಂಬ ಜೀರ್ಣಾಗಿದೆ ಮೈ, ಅದಕ್ಕೆ ನನಗೆ ತಾರುಣ್ಯವನ್ನು ಕೊಡು ಅಂತ ಕೇಳಿದಂತೆ. ಮತ್ತೆ ಕೃಷ್ಣ ಆಗಲಿ ಎಂದಂತೆ ಸುದರ್ಶನ ಚಕ್ರ ತಗೋತಾನೆ, ಅವನು ಮೈಯೆಲ್ಲ ಕೊಡಂದಂತೆ ಕೃಷ್ಣ ಹೆಂಗಾಗಿತ್ತಂತ. ಈ ಕತೆ ನೂರಾರು ವರ್ಷದಿಂದ ಹೇಳಿದ್ರೆ ಏನಾರು ಹೇಳ್ತಾರೆ ಅಂತ ಆಗ್ತಿತ್ತು. ಪ್ರಾಕ್ಟಿಸ್ ಸರ್ಜರಿ ಮಾಡಿ ಕೂರಿಸ್ಬಿಡ್ತಾರೆ ಬಟ್ಲತೆ, ಪ್ರಾಕ್ಟಿಸ್ ಸರ್ಜರಿ ಬೋರ್ಡ್ ಹಾಕಿರ್ತಾರೆ ನೋಡಬೇಕು. ಒಂದೊಂದು ಕಿಚ್ಚಿ ಚಾರ್ಜ್ 25,000 30,000 40,000, ಎಂಟೈದು ಬಾಡ್ದವಾದ ಕೋಟ್ಯಂತರ ರೂಪಾಯಿ ಆಗಿರ್ಬೇಕು. ಅದು ಬದುಕಿರ್ಬೇಕು ಪುಣ್ಯ ಅಟ್ಟೊತ್ತಿಗೆ. ಆದರೆ ದೇವರು ಒಂದು ಚಕ್ರದೆಲ್ಲ ಕೊರದ ಅಂತ ಹೇಳ್ತಾರೆ. ಈ ಕೊರದ ಚಕ್ರದಿಂದ ಕೊರೆದಿದ್ದಾನೆ ಭಗವಂತ ಅಂತ ಹೇಳೋ ಮೂಲಕವಾಗಿ ಕೃಷ್ಣ ಜಾಂಬವಂತನಿಗೆ ತಾರುಣ್ಯವನ್ನು ಕೊಟ್ಟ. ಯಾರು ದೇವರ ಸ್ಮರಣೆ ಮಾಡಿಕೊಂಡಿರ್ತಾರೋ ಅವ್ರು ಒಳ್ಳೆ ಉತ್ಸಾಹದಿಂದ ಇರ್ತಾನೆ ಅಂತ. ಅದೇ ತಾರುಣ್ಯ. ತಾರುಣ್ಯ ಅಂದ್ರೆ ಇನ್ನೇನು ಅಲ್ಲ, ಉತ್ಸಾಹನೇ ತಾರುಣ್ಯ. 27 ಹುಡುಗರು ಡಲ್ಲ ಕೂತಿರ್ತಾರೆ, ವೃದ್ಧಾಪ್ಯಕ್ಕಿಂತ ಹೋಗ್ಲೆಸ್ ಕೇಸ್ ಅದು. ನಿಜವಾದ ಉತ್ಸಾಹ ಬರಬೇಕಾದ್ರೆ ಭಾಗವತಾದಿಗಳನ್ನ ಕೇಳಿದಾಗ ನಮಗೆ ನಿತ್ಯ ಕರ್ಮಾನುಷ್ಠಾನ ಖುಷಿ ಆಗುತ್ತೆ. ಎಷ್ಟು ಜನ ಸನ್ಮಾಸ ಮಾಡ್ತಾರೆ ನೋಡಿ, ಎಲ್ಲ ಎಷ್ಟೋ ಹೊದ್ಕೊಂಡು ಬರ್ಕೊಂಡವ್ರು ಇರ್ತಾರೆ. 3 ಗಂಟೆಗೆ ಏನು ವೈಭವನೇ ವೈಭವ. ಧನುಮಾಸವನ್ನ ಸಾಧನೆ ದ್ವಾಸಿ ಆಚರಣೆ ಮಾಡಬೇಕು, ಕಲಾ ಮಾತ್ರ ಸಾಧನೆ ಮಾಡದೇ ಮಾಡಬೇಕು. ಎಷ್ಟೊತ್ತಿಗೆ ಸೂರ್ಯೋದಯದೊಳಗೆ ಎಲ್ಲ ಕಾರ್ಯನೂ ಮುಗಿಸ್ಬೇಕು. ಸೂರ್ಯೋದಯದೊಳಗೆ ಊಟ ಮಾತ್ರ ಮಾಡಬಾರ್ದು ಸೂರ್ಯೋದಯದ ಮುಂಚೆ. ಅವತ್ತು ವೈಶ್ವದೇವ ಬ್ರಹ್ಮ ಎಲ್ಲ ಮುಗಿಸಿಬಿಡಬಹುದು. ಶ್ರಾದ್ದ ಪಕ್ಷದಲ್ಲಿ ಅದನ್ನು ಮುಗಿಸ್ಬೇಕು ಅಂತ ಹೇಳ್ತಾರೆ. ಧನುಮಾಸದಲ್ಲಿ ಇಲ್ಲ ಹೋದ್ರೆ ಪುಣ್ಯ ಬರೋದಿಲ್ಲ. ದೇವತೆಗಳೆಲ್ಲ ಕಾಲಮೀರಿ ತಗೊಳ್ಳೋದಿಲ್ಲ ಅವರು, ಆದ್ದರಿಂದ ಪಿತೃಗಳು ದೇವತೆಗಳೇ. ಆದ್ದರಿಂದ ಅಷ್ಟೊಳಗೆ ಎಲ್ಲ ಮುಗಿಸ್ಬೇಕಂತೆ. ಶ್ರಾದ್ದ ಪಕ್ಷ ಎಲ್ಲ ಮುಗಿಸಿಬಿಟ್ಟು ಕೊನೆಗೆ ಬ್ರಾಹ್ಮಣರ ಊಟಕ್ಕೂ ಕುಡಿಸ್ಬೇಕು, ತೀರ್ಥ ಆಪೋಷಣೆ ಹಾಕಬೇಕಂತೆ. ಕೃಷ್ಣಾರ್ಪಣೆ ಹೇಳಬಾರ್ದು, ಆಪೋಷಣೆ ಹಾಕ್ಬೋದು. ತೀರ್ಥ ಗಂಧಾಕ್ಷತೆ ಹಚ್ಚಿಕೊಳ್ಬಹುದು, ಆಪೋಷಣೆ ಹಾಕ್ಬೋದು. ತಗೊಳ್ಬೇಕಾದ್ರೆ ಸೂರ್ಯೋದಯ ಆಗಲೇಬೇಕು, ಇದು ನಿಯಮ. ಮತ್ತೆ ಎಷ್ಟು ತಪ್ಪು ಮಾಡ್ತಾರೆ, ಮಾಡದೇ ಇರೋದು ಒಂದು ಗುಂಪು. 6:30 ಊಟ ಮಾಡ್ಕೊಂಡ್ರೆ ಕೆಲವರು ಸೂರ್ಯೋದಯ 6:30 ಆಗೋದಿಲ್ಲ, ಈಗ 6:50 ಮುಂದೆ ಹೋಗುತ್ತೆ. 6:30 ಊಟ ಮನೆಯಲ್ಲಿ ಇರ್ತಾರೆ ಊಟ ಮಾಡ್ಕೊಂಡು 6:30 ಅಂತ ಕೇಳಿದರೆ ಹಿಂದಿನ ಊಟ ಲೆಕ್ಕ ಬರುತ್ತೆ. ಆ ಮಾಡಬಾರ್ದು. ಸೂರ್ಯೋದಯಕ್ಕಿಂತ ಮುಂಚೆ ಯಾವ ಕಾಲಕ್ಕೂ ಆಹಾರ ಸ್ವೀಕಾರ ಮಾಡಬಾರ್ದು. ಧನುರ್ಮಾಸ ತಪ್ಪಾಗಿ ಆಚರಣೆ ಮಾಡಿದರೆ ಎಷ್ಟು ಕಟ್ಪಟ್ಟಿದ್ದಂತೆ ಬಂತು, ಲಾಭ ಇಲ್ಲ. ಅದರಿಂದ ಸರಿಯಾಗಿ ಮಾಡಲಿಕ್ಕೆ ಕೊಟ್ಟ 8 ಜನ ಮಾಡೋರಿದ್ದಾರೆ. ಯಾತಕ್ಕೆ ಮಾಡ್ತಾರೆ ವಯಸ್ಸಾದವರು ಕೂಡ ಅಂದರೆ, ಶಾಸ್ತ್ರ ಕೇಳಿದ ಉತ್ಸಾಹ. ಫಲವಿದು ಬಾಡದುದಕ್ಕೆ ಸಿರಿ ವಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಡದುದಕ್ಕೆ. ನಾವು ದೇವರನ್ನು ಒಲಿಸ್ಬೇಕು. ನಾವು ಈ ಚಡಿಗಿಡಿ ಲೆಕ್ಕ ಇಲ್ಲ ಅಂತ ಹೇಳ್ತಾರಲ್ಲ, ಇದು ಉತ್ಸಾಹನೇ ನಿಜವಾದ ತಾರುಣ್ಯ. ಜಾಂಬವಂತನ ಕೃಷ್ಣ ಹಾಗೆ ಉದ್ಧಾರ ಮಾಡಿ ವಾಪಸ್ ಬರ್ತಾರೆ. ಎಲ್ಲ ಸಭೆ ಸೇರಿಸ್ತಾನೆ. ನೋಡು ಸತ್ರಾಯಿತಾರದ ಬಾಯಿಗೆ ನಾವು ಮಣಿ ತೋರಿಸಿದ ತಕ್ಷಣ ಸತ್ರಾಯಿತಾರ ಭಾರಿ ದುಃಖ ಆಗುತ್ತೆ. ಎಷ್ಟು ಸುಳ್ಳೆ ದೋಷಾರೋಪಣೆ ಮಾಡಿದೆ, ತುಂಬ ತಪ್ಪು ಮಾಡಿಬಿಟ್ಟೆ, ಕೃಷ್ಣ ತಾರ ದೋಷ ದೂರ ಅಂತ ತೋರಿಸಿಕೊಟ್ಟ ಮೇಲೆ ತುಂಬ ಮರುಗಿ ಸತ್ಯಭಾಮಾದೇವಿ ಆತನ ಮಗಳು, ಆತನ ಕೊಟ್ಟು ಮದುವೆ ಮಾಡಿಬಿಟ್ಟೆ. ಜಾಂಬವತಿ ಕಲ್ಯಾಣ, ಸತ್ಯಭಾಮ ಕಲ್ಯಾಣ ಆಯಿತು, 3 ಮದುವೆ ಆಯಿತು ಈಗಾಗಲೆ ಕೃಷ್ಣನಿಗೆ. ಆ ವರದಕ್ಷಿಣೆ ರೂಪದಲ್ಲಿ ಶಮಂತಕ ಮಣಿಯನ್ನು ಕೃಷ್ಣ ವಾಪಸ್ ಕೊಡ್ತಾನೆ. ಶಮಂತಕ ಮಣಿಯನ್ನು ಶಮಂತ ಕೃಷ್ಣ ಅದು ವಾಪಸ್ ಕೊಡ್ತಾನೆ. ಸತ್ರಾಯಿತ ರಾಜ ಕೃಷ್ಣ ಹೇಳ್ತಾನೆ, ನನಗೆ ಬೇಕಾಗಿಲ್ಲ ಮರ, ಇದು ನೀನೇ ಇದು ಅಂತ ಹೇಳಿದ್ದೆ. ಈ ಮೂಲಕ ಏನು ಹೇಳಿದೆ, ಮೊದಲು ನಾನು ಕೇಳಿದ್ದ ಆಸೆಯಿಂದ ನನ್ನ ಪ್ರೂವ್ ಮಾಡಿದೆ. ಕೃಷ್ಣ ಕೊಡು ಅಂತ ಹೇಳಿದ್ರೆ ಅವತ್ತೇ ಕೇಳಿದ್ದ ಯೋಚಿಸ್ಕೊಂಡು ಅಂತಾಗ, ನನಗೆ ಬೇಕಿಲ್ಲ, ನನಗೆ ಬೇಕಾಗಿದ್ದು ನನ್ನ ಬುದ್ಧಿ ತೋರಿಸೋದಷ್ಟೇ, ನಿನಗೆ ಲೋಭ ಇತ್ತು ಅಂತ ಗೊತ್ತಾಯ್ತಲ್ಲ ಸಾಕು, ನಾನು ಈ ಮಣಿ ಬೇಡ, ಈ ಕನ್ಯಾಮಣಿ ಸಾಕು ಅಂತ ಸ್ವೀಕಾರ ಮಾಡಿ. ಯಾರು ಕನ್ಯಾಮಣಿ? ಸಾಕ್ಷಾತ್ ಸತ್ಯಭಾಮಾದೇವಿ ಅಂದರೆ ಯಾರೋ ಅಲ್ಲ, ಮಹಾರ್ಷಿ ಇನ್ನೊಂದು ರೂಪ ಅಷ್ಟೇ. ಶ್ರೀ ಭೂ ದುರ್ಗಾ, ಶ್ರೀರೂಪನೇ ರುಕ್ಮಿಣಿ ದೇವಿ, ಭೂರೂಪ ಸತ್ಯಭಾಮಾದೇವಿ, ದುರ್ಗಾ ರೂಪ ಅವತಾರ ಮಾಡಿದ್ದಾರೆ ಆಗಲೇ. ಇದು ಮಹಾಭಾರತದ ವೈಶಿಷ್ಟ್ಯ ಅಂದರೆ ಮಹಾರ್ಷಿ 3 ರೂಪದಿಂದ ಅವತಾರ ಮಾಡಿಬಿಟ್ಟಿದ್ದಾರೆ. ಪರಮಾತ್ಮನ 3 ರೂಪ ಅಲ್ಲಿವೆ ಅಲ್ಲ, ಪರಶುರಾಮ ದೇವರು, ವೇದವ್ಯಾಸ ದೇವರು, ಕೃಷ್ಣ, 3 ರೂಪದಂತಿದ್ದಾರೆ. ಮಹಾರ್ಷಿ 3 ರೂಪದಿಂದ ಇದ್ದಾರೆ, ಶ್ರೀ ಭೂ ಮತ್ತು ದುರ್ಗಾ. ಈ 3 ರೂಪಗಳಿಂದ ಭಗವಂತನ ಸೇವೆ ಮಾಡಕ್ಕೆ ಬಂದಿದ್ದರು. ಮದುವೆ ಆಯಿತು, ಅನೇಕ ಮಕ್ಕಳು ಕೃಷ್ಣನಲ್ಲಿ ಹುಟ್ಟುತ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಒಂದು ದಿವಸ ವಿಚಿತ್ರ ಪ್ರಸಂಗ ನಡೀತಾ ಇದೆ. ಕೃಷ್ಣ ಸಭೆಯಲ್ಲಿ ಕೂತಿದ್ದಾನೆ. ಆಗ ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಜನಾರ್ದನ ಅಂತ ಹೆಸರು, ಜನಾರ್ದನಾಚಾರ್ಯ ಅಂತ ಹೇಳ್ತಾರೆ, ಬರ್ತಾನೆ. ಕೃಷ್ಣನ ಮುಂದೆ ಸಾಕಾಗ ನಮಸ್ಕಾರ ಹಾಕ್ತಾನೆ, ಕೃಷ್ಣ ನಾನೊಬ್ಬ ಪರಮ ಪಾಪಿಯ ಪ್ರತಿನಿಧಿಯಾಗಿ ಬಂದಿದ್ದೇನೆ, ರಾಯಭಾರಿಯಾಗಿ ಬಂದಿದ್ದೇನೆ, ನಾನು ಹೇಳಬಾರದ ಮಾತನ್ನು ಹೇಳ್ತೇನೆ, ದಯವಿಟ್ಟು ನಾನು ಕ್ಷಮಿಸು ಅಂತ ಹೇಳ್ತಾನೆ. ಮಹಾಪಾಪಿಯ ಪ್ರತಿನಿಧಿ ನಾನೀಗ, ನನ್ನ ಮಾತೆಲ್ಲ ಕೆಟ್ಟ ಮಾತು, ನೀನು ಸರ್ವ ನನಗೆ ಗೊತ್ತು ನೀನು ನಾರಾಯಣ ಅಂತೇಳಿ, ನಾನು ಬಂಧನದಲ್ಲಿದ್ದೇನೆ ಈಗ, ದಯವಿಟ್ಟು ನನ್ನ ಮಾತನ್ನು ಕೇಳು. ನಿನ್ನೆ ಕೇಳಿದ್ದು ವಿರಾಟ ರಾಜ ದ್ರುಪದರಾಜನಂಥವರನ್ನೇ ಸೆರೆ ಹಿಡಿದಿದ್ದಾರೆ ಸಂತ. ಇವನು ಆ ರೀತಿಯಲ್ಲಿ ಇನ್ನೊಬ್ಬರು ವಶನಾಗಿದ್ದ ವ್ಯಕ್ತಿ, ನಾನು ಬರ್ತಿರೋದು ಈಗ ಬ್ರಹ್ಮದತ್ತ ಅಂತಕ್ಕಂಥ ಸಾಲ್ವರಾಜನ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಅವನಿಗಿಬ್ಬರು ಮಕ್ಕಳು, ಹಂಸ ಮತ್ತು ಡಿಬಿಕಾ ಅಂತೇಳಿ, ಮಹಾರಾಕ್ಷಸರು. ಮಧುಕೈಟವರೇ ಹಂಸ ಡಿಬಿಕಾ, ಮಧುಕೈಟವರ ಕತೆ ಕೇಳಿದ್ದೇವಲ್ಲ, ಅವರೇ ಹಂಸ ಡಿಬಿಕಾ ಬಂದವರು, ಮಹಾರಾಕ್ಷಸರು. ಅವರು ನನ್ನನ್ನು ಈಗ ನೀನು ತಮ್ಮ ಪ್ರತಿನಿಧಿಯಾಗಿ ಸಂದೇಶ ಕಳಿಸಿದ್ದಾರೆ, ಹೇಳಬೇಕಾಗಿದೆ ನಾನು ಅಂತ ಹೇಳ್ತಾರೆ. ಏನು ಸಂದೇಶ ಅಂತ ಕೃಷ್ಣ ಕೇಳಿದಾಗ ಅವ್ರು ಹೇಳ್ತಾರೆ, ಅವರು ರಾಜಸೂಯಾಗ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ, ರಾಜಸೂಯಾಗ ಮಾಡ್ತಾ ಇದ್ದಾರೆ. ಎಲ್ಲ ರಾಜರನ್ನು ಗೆದ್ದು ಕೃಷ್ಣಾರ್ಪಣ ಅಂತ ಪುಣ್ಯ ಅರ್ಪಿಸಿದಾಗ ರಾಜಸೂಯಾಗ ಪಾಂಡವರು ಮಾಡೋದು ಕತೆ ಮುಂದೆ ಬರುತ್ತಾರೆ. ಇವರು ಮಾಡಕ್ಕೆ ಹೊರಟಿದ್ದಾರೆ, ಎಲ್ಲರನ್ನು ಗೆಲ್ಲಬೇಕಲ್ಲ, ಅದಕ್ಕೆ ನೀನು ಸೇರಬೇಕಲ್ಲ ಅದರೊಳಗೆ. ಅದಕ್ಕೆ ಆಗ ಕುದು ಹೇಳ್ಕಳಿಸಿದ್ದಾರೆ ನನ್ನ ಕೈಲಿ, ಕೃಷ್ಣ ನೀನು ನನ್ನ ಸರಣರ ಕೃಷ್ಣನಿಗೆ ಸಂದೇಶ, ನೀವು ನನಗೆ ಶರಣಾಗಿ ತರಬೇಕು ಕೃಷ್ಣ, ಅಷ್ಟೇ ಇಲ್ಲ ಕಪ್ಪ ಕಾಡಿಗೆ ತಗೊಂಡು ಬರಬೇಕು ನಮ್ಮಲ್ಲಿಗೆ ಆರ್ಡರ್ ಇದು. ಒಂದು ಒಬ್ಬ ತಹಸೀಲ್ದಾರು ರಾಷ್ಟ್ರಪತಿಗೆ ದೇಶಕ್ಕೆ ಕಳಿಸ್ತಾರೆ, ಮೀಟ್ ಮೀ ಇಮಿಡಿಯೇಟ್ಲಿ ಅಂತ ಏನು ಮಾಡಬೇಕಾಗಿದೆ. ಇವ್ರ ಕತೆ ಮುಗೀತು ಒಂದು ಅವಸ್ಥೆ, ಭೂಲೋಕದ ರಾಷ್ಟ್ರಪತಿಯಲ್ಲಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ ಎಲ್ಲಿ ಸಂದೇಶ ತಕ್ಷಣ ಬರಬೇಕು, ನೀವು ಬೆರಿಕೆಯಲ್ಲಿ ಬರಬೇಡ, ಮತ್ತೆ ಈ ಸಮುದ್ರದ ವಾಸ ಮಾಡ್ತಿದ್ದಾನೆ ಸಮುದ್ರ ರತ್ನಾಕರ ತಾನೆ, ರಥ ಹೊತ್ಕೊಂಡು ಬರ್ತೇವೆ ಕೃಷ್ಣನಿಗೆ, ರಥ ತಗೊಂಡು ಕೊಡೋ ನಮಗೆ, ಎಲ್ಲರೂ ಯುದ್ಧಕ್ಕೆ ಬರ್ತೇವೆ ಅಂತ ಹೇಳಿದ್ರಂತೆ. ಈ ಮಾತು ಹೇಳಕ್ಕೆ ಬಂದಿದ್ದೇನೆ ಕೃಷ್ಣ, ದಯವಿಟ್ಟು ಅದನ್ನು ಕ್ಷಮಿಸಿಬಿಡು. ಕೃಷ್ಣ ಹೇಳ್ತಾನೆ, ಅಷ್ಟೇ ನೀ ಯಾಕೆ ಯೋಚನೆ ಮಾಡ್ತೀವಿ, ಕೃಷ್ಣ ಹೇಳ್ತಾನೆ ಬಲಾತ್ಕಾರಕ್ಕೋಸ್ಕರ ಒಳಗಾಗಿ ಪಾಪ ಮಾಡ್ತಾರಲ್ಲ, ಕೃಷ್ಣ ಕ್ಷಮಿಸ್ತಾನಂತೆ. ಕರುಣಾನಿಧಿ ಪರಮಾತ್ಮ, ಯೋಚನೆ ಮಾಡಬೇಡಿ, ಹೋಗಿ ನಾನು ಬರ್ತೇನೆ, ಅವ್ರು ಹೇಳಿ ಕಳಿಸಿ, ಅವಶ್ಯ ಕೊಡ್ತೇನೆ, ಯುದ್ಧಕ್ಕೆ ಬನ್ನಿ ಅಲ್ಲೇ ಕೊಟ್ಬಿಡ್ತೇನೆ ಅಂತ ಹೇಳಿದೆ. ಅಲ್ಲೇ ಕೊಡ್ತೇನೆ, ತಗೊಂಡೋಗ್ಬಿಡಿ, ತಗೊಂಡೋಗ್ಬಿಡಿ ಅಂತ ತಮಾಷೆ ಮಾಡಿ ಕೃಷ್ಣ ಕಳಿಸ್ತಾನೆ. ಈ ಕೆಲವು ಸೂಕ್ಷ್ಮ ವಿಚಾರಗಳು. ಹಂಸ ಡಿಬಿಕರು ಕೂಡ ಜರಾಸಂಧನ ಶಿಷ್ಯರು, ರಾಜಸೂಯಾಗ ಮಾಡಕ್ಕೆ ಹೊರಟಿದ್ದಾರೆ, ಅವ್ರ ಅಪ್ಪನ ಕೈಲಿ ಮಾಡಿಸ್ಬೇಕು, ಬ್ರಹ್ಮದತ್ತನ ಕೈಲಿ ಮಾಡಿಸ್ಬೇಕು ಅಂತ ಹೊರಟಿದ್ದಾರೆ. ಇವರು ರಾಜಸೂಯಾಗ ಮಾಡಿದರು, ಇವನ ಗುರು ಜರಾಸಂಧ, ರಾಜಸೂಯಾಗ ಮಾಡಿಲ್ಲ ಅವನು, ಅವನ್ಯಾಕೆ ಮಾಡಲಿಲ್ಲ, ರಾಜಸೂಯಾಗ ಮಾಡಿದರೆ ಅಧಿಕೃತ ಚಕ್ರವರ್ತಿ ಅಂತ ಅರ್ಥ, ಇದು ಚಕ್ರವರ್ತಿಯ ಹೆಸರು ಬರೋದಿಲ್ಲ, ರಾಜಸೂಯಾಗ ಮಾಡಿದವರು ಮಾತ್ರ ಚಕ್ರವರ್ತಿ ಅಂತ ಕರೀಬೇಕು. ಇದು ಅಶೋಕ ಚಕ್ರವರ್ತಿ ಆಗಲಿ ಕರೀತಾರ ತಪ್ಪದು, ರಾಜಸೂಯಾಗ ಮಾತ್ರ ಹೆಸರು ಬರೋದು, ಇವರ ಹೆಸರು ಬರೋದಿಲ್ಲ. ಜರಾಸಂಧನ ಶಿಷ್ಯರು ಮಾಡ್ತಿದ್ದಾರೆ, ಜರಾಸಂಧ ಯಾತಕ್ಕೆ ಮಾಡಲಿಲ್ಲ ಇಂಥ ಪ್ರಶ್ನೆಗೆ ಯಾರು ಉತ್ತರ ಕೊಡೋದಿಲ್ಲ. ಆಚಾರ್ಯ ಹೇಳ್ತಾರೆ ಅವನು ಮಾಡಲಿಲ್ಲ ಯಾತಕ್ಕೆ ಅಂದರೆ ಅದು ವೈಷ್ಣವ ಯಾಗ, ಅದು ವಿಷ್ಣು ದ್ವೇಷ, ಅದಕ್ಕೆ ಮಾಡಲಿಲ್ಲ ಅಂತ. ವೈಷ್ಣವ ಯಾಗನ ಮಾಡಬಾರದು ಸಂಕಲ್ಪ ಪಡೆ ಬಿಟ್ಬಿಟ್ಟಿದ್ದ, ಅಂದರೆ ಎಷ್ಟು ದ್ವೇಷ ಇತ್ತು ಅವನಿಗೆ, ದೀಕ್ಷೆ ಇತ್ತು ಅಂದರೆ ಚಕ್ರವರ್ತಿಯಾದ ಚಾರ್ಜ್ ತಪ್ಪಿದ್ರೂ ಪರವಾಗಿಲ್ಲ, ನಾನು ವಿಷ್ಣು ಯಾಗವನ್ನು ಮಾಡಬಾರದು, ಇಷ್ಟು ಹಠ ಅವನು. ಈ ದೀಕ್ಷೆ ಅವರಿಗಿದೆ, ವೈಷ್ಣವರಿಗೆ ಆ ದೀಕ್ಷೆ ಇರಬೇಕಂದ್ರೆ ನಮ್ಮ ಜನ ವೈಷ್ಣವರು ಮಾರೆ ಮನೆಗಳಿಗೆ ಹೋಗ್ಬಿಡ್ತಾರೆ, ಎಷ್ಟು ಜನ ಮಸೀದಿಗೆ ಹೋಗ್ಬಿಡ್ತಾರೆ ಅಂದರೆ ಎಷ್ಟೋ ಜನಗಳು ಪ್ರಸಂಗ ಬಂದರೆ. ಈ ದೀಕ್ಷೆನ ಇದು ಒಂದು ದೇವರು ಕಾಪಾಡ್ತಾರೆ, ವಿಶ್ವಾಸ ಇಲ್ಲದವ್ರು ಏನು ಸಾಧನೆ ಮಾಡಿದಾಗಾಯಿತು, ಹಠ ಇರಬೇಕದು, ಇಲ್ಲದ ಹೋದರೆ ಏನೂ ಪ್ರಯೋಜನ ಇಲ್ಲ. ಅವನಿಗೆ ಹಠ ಇತ್ತು, ಕೆಟ್ಟ ಹಠ ಅಷ್ಟೆ, ಒಳ್ಳೆ ಹಠ ಇರಲೇಬೇಕು. ಬರೀ ನಾವು ಕೇಳಿದರೆ ಕಥೆ ಬರೋ ಪುಣ್ಯ ಬರೋ, ದೀಕ್ಷೆ ಇದ್ದು ಕೇಳಿದರೆ ಮಾತ್ರ ಫಲ ಬರೋದು. ಜರಾಸಂಧ ಅದಕ್ಕೆ ಮಾಡಿರಲಿಲ್ಲ. ಸರಿ, ಇವರು ಸಪೋರ್ಟ್ ಕೊಡ್ಬೋದಾಗಿತ್ತು ಅಲ್ಲ ಅಂತ ಮುಂದೆ ಪ್ರಶ್ನೆ ಬರುತ್ತೆ. ಮಾಡಿಲ್ಲ ಸರಿ, ಸಪೋರ್ಟ್ ಕೊಡ್ಬೋದಾಗಿತ್ತು ಅಲ್ಲ, ಸಪೋರ್ಟ್ ಕೊಡಲಿಲ್ವಂತು. ಅದಕ್ಕೊಂದು ಕಥೆ, ದುರ್ವಾಸ ಮುನಿಗಳು ಒಂದು ಸರ್ತಿ ಎಲ್ಲೋ ತಮ್ಮ ಶಿಷ್ಯರ ಸಮೇತ ಓಡಾಡ್ತಾ ಇದ್ರು. ಸಾಕ್ಷಾತ್ ರುದ್ರದೇವರ ಅವತಾರ ಅವರು, ಶಿಷ್ಯರು 3,000 ಶಿಷ್ಯರಿದ್ರಂತವ್ರು, 3,000 ಇದು ಓಡ್ ಮೊಬೈಲ್ ಶಿಷ್ಯರು, ಮತ್ತೆ ಬೇರೆ ಕಡೆ ಬೇಕಾಷ್ಟೇ ಇದ್ರು, ಅವ್ರು ಹಿಂದಿಂದೆ ಹೋಗ್ತಿದ್ದಂತೆ 3,000 ಜನಗಳು. ರುದ್ರದೇವರ ಅವತಾರ ಕೇಳಬೇಕಾದ್ರು ಜನ ನೋಡಿದರು, ಇವರಿದ್ರು ಅಬ್ಸರ್ ಬೇರ್ಕೊಂಡು ನೋಡಿದರು. ಪಾಪಿಗಳು ಕೇಳಬೇಕಾ, ಬ್ರಾಹ್ಮಣರು ಕಂಡು ಇವತ್ತು ತಮಾಷೆ ಮಾಡೋದನ್ನು ಸಿಗ್ತಾರೆ. ಇವನು ಅಪಹಾಸ್ಯ ಮಾಡಿದ್ರು, ದುರ್ವಾಸ ಬರಿಗಳನ್ನು ಶಿಷ್ಯರು ಅಪಹಾಸ್ಯ ಮಾಡಿದರು, ಸುಮ್ಮನಾಗಲಿಲ್ಲ, ಬಂದರಂತೆ, ಅವ್ರ ಮೇಲೆ ಬಟ್ಟೆ ಕಿತ್ಕೊಂಡ್ಬಿಟ್ರಂತೆ. ಆಚಾರ್ಯ ಬರೀತಾರೆ, ಕೌಪಿನ ಕಿತ್ಕೊಂಡು ಹೋದ್ರು ಅಂತ ರಾಕ್ಷಸರು ಇರಬೇಕು. ದುರ್ವಾಸರ ಅಂತ ಮಹಾನುಭಾವದ ಯತಿಗಳವರು, ದುರ್ವಾಸರ ಯತಿಗಳು, ಈಗ ಅವರು ಇಷ್ಟು ಅವಮಾನ ಮಾಡ್ತಾರೆ. ದುರ್ವಾಸರು ಅಂದರೆ ಎಷ್ಟು ಶಾಪಕ್ಕೆ ಹೆಸರಾದವರು, ಅವರು ಶಾಪ ಕೊಡಬಾರ್ದಾಗಿತ್ತು ಅಂತ ಕೇಳಿದರೆ, ಇಲ್ಲ ಹಂಸಡಿ ಬಿಟ್ಟರು ರುದ್ರದೇವರ ವರದಿಂದ ಹುಟ್ಟಿದವರು, ವರ ಇವರೇ ಕೊಟ್ಟವರು, ತಾವೇ ಲೆಟ್ರ್ ಕೊಟ್ಟು ಕೈಸಿ ಕರ್ಕೊಂಡಾಗಿತ್ತಷ್ಟೆ. ಅಂದರೆ ಭಂಸ್ವಾಸರಿಂದ ವರ ಕೊಟ್ಟ ರುದ್ರದೇವರು ತನ್ನ ಮೇಲೆ ಕೈ ಇಡಕ್ಕೆ ಬಂದ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ, ತಾವದೇ ಕೊಟ್ಟ ವರ ಇವ್ರಿಗೂ ಹಾಗೆ ಆಯಿತು. ಮೂರು ರೂಪದ ವರ ಕೊಟ್ಟಿದ್ರಲ್ಲ, ಅವ್ರು ದುರ್ವಾಸರ ಅವತಾರ ರೂಪ, ಅದಕ್ಕೇನು ಮಾಡೋಕ್ಕಾಗಲಿಲ್ಲ ಅವರಿಗೆ. ಕೃಷ್ಣನ ಹತ್ರ ಬಂದರಂಥವ್ರು, ಕೃಷ್ಣ ನಮ್ಮನ್ನು ಕಾಪಾಡು, ಹರಿಸರ್ವೋತ್ತವಂತೂ ಗೊತ್ತಾಗಿಲ್ಲ, ದುರ್ವಾಸರು ಬಂದು ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ ಅಂದ ಮೇಲೆ ಭಸ್ಮಾಸರಣಿಂದ ಬಿಡುಗಡೆ ಮಾಡಿದ್ದು ಕೃಷ್ಣನೇ, ತಲೆ ಮೇಲೆ ಕೈ ಇಡಕ್ಕೆ ಬಂದಾಗ ಈ ಹಂಸಡ್ ಬಿಡುಗಡೆ ಮಾಡ್ತಿರೋದು ಕೃಷ್ಣನೇ. ಮತ್ತೆ ಕೃಷ್ಣ ಹೇಳ್ತೀನಿ ಯೋಚನೆ ಮಾಡಬೇಡಿ, ನಿಮ್ಮ ಸಂರಕ್ಷಣೆ ಮಾಡ್ತೇನೆ ಅಂತ ಬರ ಅಭಯ ಕೊಟ್ಟು ಕಳಿಸ್ತಾರೆ. ಒಂದು ಕಡೆಗೆ ಯುದ್ಧಕ್ಕೆ ಹೋಗೋ ಚಾನ್ಸ್ ಅಲ್ಲಿಂದ ಬಂತು, ಇವರ ಪ್ರಾರ್ಥನೆಯಿಂದಾಗಿ ಕೃಷ್ಣ ಹೊರಡಬೇಕಾಯಿತು. ಮತ್ತೊಂದು ಪ್ರಶ್ನೆ ಬರುತ್ತಾಗ, ಜರಾಸಂಧ ಇವರು ಸಹಾಯ ಮಾಡಲಿಲ್ಲ ಹೋಗಲಿ, ರಾಶಿಯಾಗ ಮಾಡಲಿಲ್ಲ ಹೋಗಲಿ, ಶಿಷ್ಯರು ಸಹಾಯ ಮಾಡಬಹುದಾಗಿತ್ತಲ್ಲ ಅಂತ ಕೇಳಿದರೆ ಅದನ್ನು ಮಾಡಲಿಲ್ಲ. ಯಾತಕ್ಕೆ ಅಂದರೆ ಅವನಿಗೆ ಭಾರಿ ಕೋಪ ಬಂತಂತೆ. ದುರ್ವಾಸರಿಗೆ ಅವಮಾನ ಮಾಡಿದ್ದಾರೆ ಹಂಸಜೀವಿಕರು. ದುರ್ವಾಸ ರುದ್ರದೇವ ಅವತಾರ ಅಂತ ಎಲ್ಲ ಓದಿದ್ದವನು, ತಾನು ರುದ್ರದೇವರ ಭಕ್ತ, ನನ್ನ ಸ್ವಾಮಿಗೆ ಅವತಾರ ಅವಮಾನ ಮಾಡಿದ್ದಾರೆ ಅಂತ ಶಿಷ್ಯರು ಕೈ ಬಿಟ್ಟುಬಿಟ್ಟಂತ. ನೀವು ಏನಾರು ಮಾಡಿಕೊಂಡು ನಾನಂತೂ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟ. ಇಷ್ಟು ಶಿವಭಕ್ತಿ ಇತ್ತು ಜರಾಸಂಧನಿಗೆ. ಅದಕ್ಕೋಸ್ಕರ ಜರಾಸಂಧ ಬರಲಿಲ್ಲ. ಇವರೆಲ್ಲ ನಿಂತಿದ್ದಾರೆ, ಕೃಷ್ಣನಿಗೆ ಬಂದು ಅನುಗ್ರಹ ಮಾಡಬೇಕು ಅಂತ ಕೇಳಿದ ತಕ್ಷಣ ನೀವು ಹೋಗಿ ಬನ್ನಿ ಅಂತ ಕೃಷ್ಣ ಕಳಿಸ್ತಾನೆ. ಅದು ಆಪತ್ಕಾಲ ಅಂದ್ರೆ ಅಂತ ಆಪತ್ತಿದ್ದಾಗ ಭಗವಂತ ಕ್ಷಮಿಸ್ತಾನೆ ಹೊರತು, ವಿನಾಕಾರಣ ನಾವು ದೇವರನ್ನು ಮರೆತರೆ, ದೇವರ ಆರಾಧನೆಯನ್ನು ಕೈಬಿಟ್ಟರೆ ಶಿಕ್ಷಾರ ಅಪರಾಧವಾಗುತ್ತೆ, ಬೇರೆ ಅಲ್ಲ. ಕೃಷ್ಣ ಅಲ್ಲಿಂದ ಹೊರಡ್ತಾ ಇದ್ದಾನೆ. ಆ ಯುದ್ಧಕ್ಕೋಸ್ಕರ ಅವರೆಲ್ಲ ಬರ್ತಿದ್ದಾರೆ. ಎಷ್ಟು ಸೈನ್ಯ ಬಂತು ಅಂತ ಆಚಾರ ಹೇಳಿದ್ದಾರೆ. ಹಂಸಲಿಪಿಕರಿಗೆ 10 ಅಕ್ಷೋಹಿಣಿ ಸೈನ್ಯ ಇತ್ತಂತೆ. 10 ಅಕ್ಷೋಹಿಣಿ ಸೈನ್ಯ ಅವರಿಬ್ಬರದೇ. ಅವರೊಬ್ಬ ಕ್ಲೋಸ್ ಫ್ರೆಂಡ್ ಒಬ್ಬಿದ್ದ ವಿಚಕ್ರ ಅಂತ ಒಬ್ಬ ರಾಕ್ಷಸ ಇದ್ದ, ಅವನಿಗೆ ಬ್ರಹ್ಮದೇವರ ವರ, ಅವರಿಗೆ 6 ಅಕ್ಷೋಹಿಣಿ ಸೈನ್ಯ ಇತ್ತಂತೆ. 10+6 16 ಆಯ್ತು. ಹಿಡಿಂಬಾಸುರ ಮುಂದೆ ವೀರಸೇನವರು ಕೊಲ್ತಾರಲ್ಲ, ಹಿಡಿಂಬಾಸುರ ಇವರ ಫ್ರೆಂಡ್, ಅವನು ಕೂಡ ರಾಕ್ಷಸರಲ್ಲ, ಅವನು ಬಂದ. 1 ಅಕ್ಷೋಹಿಣಿ ಸೈನ್ಯ ಅವನಿಗಿತ್ತು. 10+6+1 17 ಅಕ್ಷೋಹಿಣಿ ಸೈನ್ಯ ಆಯ್ತು. ಅಷ್ಟ ಸೈನ್ಯ ತಗೊಂಡು ಯುದ್ಧಕ್ಕೆ ಅಂತ ಬಂದರೆಲ್ಲ ಕೂಡ. ಕೃಷ್ಣ ಯುದ್ಧಕ್ಕೆ ಅಂತ ಅವರ ಮೇಲೆ ಹೋಗ್ತಾ ಇದ್ದಾನೆ. ಯುದ್ಧಕ್ಕೆ ಹೋಗಿದ್ದ ಜಾಗ ಯಾವುದಾದ್ರು ಪುಷ್ಕರ ಕ್ಷೇತ್ರ ಅಂತ ಹೇಳ್ತಾರೆ. ಪುಷ್ಕರದಲ್ಲಿ ಯುದ್ಧ ನಡೀತಾ ಇದೆ, ಕೃಷ್ಣನಿಗೂ ಹಂಸಟಿಪಿಕರಿಗೂ ನಡೀತಾರೆ. ಕೃಷ್ಣನ ಸೈನ್ಯ 3 ಅಕ್ಷೋಹಿಣಿ ಅಷ್ಟೇ, ಯಾದವರ ಸೈನ್ಯ 3 ಅಕ್ಷೋಹಿಣಿ, ಅವ್ರ ಸೈನ್ಯ ಇದ್ದಿದ್ದು 17 ಅಕ್ಷೋಹಿಣಿ. ಯುದ್ಧ ಅಂದರೆ ಪುಷ್ಕರ ಕ್ಷೇತ್ರದೊಳಗೆ ಭಯಾನಕ ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ಅನೇಕ ರೀತಿಯಲ್ಲಿ ಹರಿವಂಶದೊಳಗೆ ತುಂಬ ವರ್ಣನೆ ಮಾಡ್ತಾರೆ. ಅದನ್ನು ಆಚಾರ್ಯ ಕೆಲವು ಶ್ಲೋಕದಲ್ಲಿ ಸಮರಿ ಕೊಡ್ತಾರೆ. ಅದನ್ನು ವಿಚಕ್ರನಿಗೆ ಬ್ರಹ್ಮದೇವರ ವರ, ಹಂಸಡಿಬೇಕೆ ರುದ್ರದೇವರ ವರ, ಆ ಹಿನಿಭಾಸನಿಗೆ ರುದ್ರದೇವರ ವರ, ಅಷ್ಟು ದೊಡ್ಡ ಸೈನ್ಯ, ಬ್ರಹ್ಮದತ್ತ ಅವರ ಅಪ್ಪ ಬೇರೆ ಇದ್ದಾನೆ, ಅವರೆಲ್ಲರೂ ಸೇರಿ ಯುದ್ಧಕ್ಕೆ ಬಂದಾಗ ಕೃಷ್ಣ ಎಲ್ಲರ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ. 2 ಭೂತಗಳನ್ನು ಬೇರೆ ವಶ ಮಾಡಿಕೊಂಡಿದ್ದಿರಂತ, ಮಹೋದರ ಅಂತ ಒಂದು, ಕುಂಠಧಾರಿ ಅಂತ ಒಬ್ಬರು, ರುದ್ರದೇವರ ಭೂತಗಳು. ಗಿಫ್ಟ್ ಕೊಟ್ಟಿದ್ರಂತೆ ಇವರಿಗೆ ಪಾಪ, ಇಂಥ ಗಿಫ್ಟ್ ತೊಗೊಂಡು ಅವ್ರ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ. ನಾಯಿಗೆ ಗಿಫ್ಟ್ ಕೊಡ್ತಾರಲ್ಲ, ಆಯಿತು, ಅವರು ಯುದ್ಧಕ್ಕೆ ಬಂದು ಇಷ್ಟು ಜನ ಸೇರಿ ಯುದ್ಧಕ್ಕೆ ಬಂದಿದ್ದಾರೆ. ಅವರೆಲ್ಲ ಯುದ್ಧ ಮಾಡ್ತಾ ಇದ್ದಾಗ ಒಂದೊಂದೇ ಪ್ರಕರಣ, ಹಿಡಿಂಬಾಸುರನಿಗೂ ವಸುದೇವ ಉಗ್ರಸೇನರಿಗೂ ಯುದ್ಧ ಆಗುತ್ತೆ. ಉಗ್ರಸೇನ 8 ವಯಸ್ಸಾಗಿರೋ ಯುದ್ಧಕ್ಕೆ ಬಂದಿರ್ತಾರೆ, ವಸುದೇವನು ಯುದ್ಧಕ್ಕೆ ಬಂದಿರ್ತಾರೆ. ಇಬ್ಬರಿಗೂ ಯುದ್ಧ ನಡೆದು, ಹಿಡಿಂಬಾಸರಿಗೆ ಯುದ್ಧ ನಡೆದು ಅವರು ಸೋತು ಬಿಡ್ತಾರೆ. ಅವರು ವಿಶ್ವನ ವರ ಇರ್ತಾರೆ ಹಿಡಿಂಬಾಸುರನಿಗೆ. ಆ ಸೋತು ಮೇಲೆ ಹೇಳ್ತಾರೆ, ಅವ್ರು ನಿಂತ್ಕೊಂಡು ಹಿಡ್ಕೊಂಡಂತೆ ಇಬ್ಬರ ಕೈ ಮೇಲೆ ಹಿಡ್ಕೊಂಡು, ಏ ನಮ್ಮ ಬಾಯಿ ತೆಗಿತೇನೆ, ಇಬ್ಬರು ಬಾಯಿ ಒಳಗೆ ಹೋಗ್ರಿ ಅಂತ ಹೇಳ್ತಾರೆ. ಎಷ್ಟು ರಾಕ್ಷಸ ಇರಬೇಕು ಲೆಕ್ಕ, ಇಬ್ಬರು ಬಾಯಿ ಒಳಗೆ ಬಂದುಬಿಡಿ, ನಿಮಗೆ ಹಾಕ್ಬಿಡ್ತೇನೆ ಅಂತ ಹೇಳ್ತಾರೆ. ಹಂಗಾರೆ ಹಿಡ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು ಕೂಡ. ಆಗ ಬಲರಾಮದೇವರು ನೋಡ್ತಾರೆ, ಓಡಿ ಬರ್ತಾರೆ ಅಲ್ಲಿಂದ, ಬಂದು ಒಂದೇ ಹಾಕ್ತಾರೆ ಹಿಡಿಂಬಾಸುರನಿಗೆ. ಅವರಿಬ್ಬರು ಬಿಟ್ಟುಬಿಡ್ತಾರೆ, ಯುದ್ಧ ನಡೆಯುತ್ತೆ. ಅವನು ಒಂದು 8 ಅಕ್ಷೋಹಿಣಿ ಸೈನ್ಯವನ್ನು ಕೊಂದು ಬಿಡ್ತಾರೆ ಬಲರಾಮದೇವರು, ಹಿಡಿಂಬಾಸುರನ 8 ಅಕ್ಷೋಹಿಣಿ ಸೈನ್ಯವನ್ನು. ಅವನು ಕೊಲ್ಲಕ್ಕೆ ಅಂತ ಹೋಗ್ತಾರೆ, ಕೊಲ್ಲೋದಕ್ಕಾಗೋದಿಲ್ಲ, ಯಾಕೆ ಶಿವನವರ ಇದೆ, ಶೇಷ ಶಿವ ಸಮ, ಕೊಲ್ಲೋದಕ್ಕಾಗೋದಿಲ್ಲ. ಭಾರಿ ಸಿಟ್ಟು ಬರುತ್ತೆ, ಅನಾವತ್ ಎತ್ತಿ ಹೋದ್ ಬಿಡ್ತಾರೆ ಅವರು. ಅವನು ಕಾಲು ಯೋಜನ ದೂರ ಬಿದ್ದಂತ ಹೋಗಿ ಅಷ್ಟೇ, ಕಾಲು ಯೋಜನ ದೂರ. ಹನುಮಂತೆಯವರು ಬೆಟ್ಟ ಹೋದ್ರೆ 50,000 ಯೋಜನ ದೂರ ಹೋಯಿತು ಗಂಧಮಾದನ ಪರ್ವತ. ಇದು ನೋಡಿ ಬರೀ ಕಾಲು ಯೋಜನ ದೂರ ಬಿಡಬೇಕಾದ್ರೆ ಹನುಮಂತನ ಶಕ್ತಿಗೂ ಬಲರಾಮದೇವರ ಶಕ್ತಿ ಎಷ್ಟು ವ್ಯತ್ಯಾಸ ಇದೆ. ಬಿದ್ದೊಂದು ವಾಪಸ್ ಬರಲ್ಲ, ಮುಂದೆ ಹೋಗಿಬಿಟ್ಟಂತೆ, ಯಾಕೆ ಮುಂದೆ ಭೀಮಸೇನದೇವರು ಕೊಲ್ತಾರೆ ಅವನು, ನೆನಪಿರಬೇಕು. ಹಿಡಿಂಬಾಸುರನೇ ಮುಂದೆ ನಾಳೆ ನಾಳೆ ಸಾಯ್ತಾನು ಅಷ್ಟೇ. ಇಷ್ಟು ಬೇಗ ಅವ್ರು ಹಿಡಿಂಬಾಸುರ ಯಾರು ಇದೆಲ್ಲ ತಾರತಮ್ಯಕ್ಕೆ ಬೇಕಾದ್ದು. ಮತ್ತೆ ಬಲರಾಮದೇವರ ಕೈಲಿ ಆಗದೆ ಇದ್ದಿದ್ದು ಭೀಮಸೇನ ದೇವರು ಬರೀ ಕೈಲಿ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಅನಂತರ 2 ಭೂತಗಳಿದ್ದಲ್ಲ ಯುದ್ಧಕ್ಕೆ ಬಂದು, ಕೃಷ್ಣನ ಯುದ್ಧಕ್ಕೆ ಬಂದುವಂತೆ ಯುದ್ಧ ಮಾಡ್ತಾ ಮಾಡ್ತಾ ಕೃಷ್ಣನ ಭುಜ ಮೇಲೆ ಕೂತುವಂತೆ ಬಂದು, ಎರಡು ಕೂಡ ಕೃಷ್ಣನ ಕಿವಿ ಕಷ್ಟಕ್ಕೆ ಬಂದುವಂತೆ. ಎಷ್ಟು ಭೂತ ಚೇಷ್ಟೆ ಅಂದ್ರೆ ಅದೇನೆ ಭೂತ ಚೇಷ್ಟೆ ಮಾಡ್ದ ಮಾಡ ಕೃಷ್ಣ ಏನು ಮಾಡಿ ಅಂತ ಗೊತ್ತಾಗ, ರುದ್ರದೇವರ ಭಕ್ತರು ಪಾಪ ಅವರಿಬ್ಬರು ಕೂಡ ಗಿಫ್ಟಾಗಿ ಬಂದಿದ್ದಾರೆ, ಸುಮ್ಮನೆ ವಾಪಸ್ ಹೋಗಲಿ ಅಂತ ಒಂದ್ಸರಿ ಸಿಗಂದಂತಷ್ಟೇ, ಸೀದ ಕೈಲಾಸ ಕಾರ್ಯದ ಅಲ್ಲಿಂದ ಬ್ಯಾಕ್ ಎಷ್ಟು ಕೈ ಕೂಡ ಬಿಟ್ಟಿದೆ ಇವೆಂದ್ರೆ ಹೋದ್ರಂತೆ ಹೇಗಿರೋದು. ಇದೆಲ್ಲ ಕೃಷ್ಣನ ಮಹಿಮೆ ಹೇಗೆ ಅಂತ ಯೋಚನೆ ಮಾಡಿದರೆ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತೋಪಿ ಸಮರ್ಥ. ಇದೆಲ್ಲ ಹರಿವಂಶದ ಕಥೆಗಳು ಆಚಾರ್ಯ, ಎಷ್ಟು ಚಿಕ್ಕದಾಗಿ ಹೇಳಿ ಮುಗಿಸ್ಬಿಡ್ತಾರೆ. 37 ದಿವಸ ಏನು ಕೇಳ್ತೇವೆ, ರಾಮಾಯಣ ಮಹಾಭಾರತ ಹರಿವಂಶ ಭಾಗವತ ವಿಷ್ಣು ಏನೇನು ಹೇಳಬೇಕು ಎಲ್ಲ ಹೇಳಿಬಿಡ್ತಾರೆ ಆಚಾರ್ಯ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋ ಎಂ ವಿಶೇಷತೋ ಭಾರತ ವತ್ಮಚಾರ. ಬರೀ ಮಹಾಭಾರತ ಕೆಲಸದ ಕೇಳ್ತೇವೆ, ಬರೀ ರಾಮಾಯಣ ಕೇಳ್ತೇವೆ, ಬರೀ ಹರಿವಂಶ ಕೇಳ್ತೇವೆ. ಆದರೆ ತಾತ್ಪರ್ಯ ಕೇಳೋದು ಅಂದರೆ ಎಲ್ಲದನ್ನು ಒಟ್ಟಿಗೆ ಕೇಳಿದಾಗ ಲೆಕ್ಕ. ಅಷ್ಟು ಮಾಡಿ ಅವರಿಬ್ಬರನ್ನು ಕಳಿಸಿದ ಮೇಲೆ ಮತ್ತೆ ಯುದ್ಧ ಶುರುವಾಯಿತು. ಆ ಯುದ್ಧದ ಒಂದು ಹಂತದಲ್ಲಿ ಸಾತ್ವಿಕಿಗೂ ದಿವಕರಿಗೂ ಯುದ್ಧ ಶುರುವಾಗುತ್ತೆ. ಸಾತ್ಯಕಿ ಮತ್ತು ದೀಪಿಕ, ಹಂಸನ ತಮ್ಮ ದೀಪಿಕ, ಕೈಟಭನ ಅವತಾರ ಮಹಾರಾಕ್ಷಸ. ಯುದ್ಧ ನಡೀತಾ 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 ಆ ಒಂದು ಹಂತದಲ್ಲಿ ಇವನ ರಥ ಅವನು, ಅವನ ರಥ ಇವನು, ಈ ರೀತಿ ಹೊಡೆದಾಡೋದು ಮುಳಿದಾಕ್ತಾ ಇದ್ದಾರೆ. ಒಟ್ಟು ನೂರಾರು ರಥವನ್ನು ಸಾತ್ಯಕಿ ಅವನ ರಥವನ್ನು ಮುಳಿದ ನೂರಾರು ರಥವನ್ನು ಪುಡಿ ಮಾಡಿದ್ದಂತೆ. ಆಮೇಲೆ ಇಬ್ಬರು ಕೂಡ ಬೇರೆ ಬೇರೆ ಅಸ್ತ್ರ ಯುದ್ಧ ಮಾಡ್ತಾರೆ, ಅದು ಮುಗಿದೋಗುತ್ತೆ. ಇಬ್ಬರು ಸೇರಿ ಒಂದು ಖಡ್ಗ ಯುದ್ಧವನ್ನು ಮಾಡ್ತಾರೆ, ಸಾತ್ಯಕಿ ಮತ್ತು ದೀಪಿಕ ಖಡ್ಗರಲ್ಲಿ ಯುದ್ಧವನ್ನು ಮಾಡ್ತಾರೆ. ಆಚಾರ್ಯ ಬರೀತಾರೆ ಮೂವತ್ತೆರಡು ಟೈಪ್ ಖಡ್ಗ ಯುದ್ಧ ಮಾಡಿದ್ರಂತೆ, ಮೂವತ್ತೆರಡು ಟೈಪ್ ಖಡ್ಗ ಯುದ್ಧ. ಇವೆಲ್ಲ ಯುದ್ಧ ನಮಗೆ ಅಸ್ತ್ರವಿದ್ಯೆ ಬೇಕಾದ ಉಪಯೋಗಗಳು ಇವೆಲ್ಲ ಕೂಡ. ಹೆಸರು ಸುಮ್ಮನೆ ಹೇಳಿಲ್ಲ, ಹರಿವಂಶ ಮೂವತ್ತೆರಡು ಲಿಸ್ಟ್ ಕೊಡ್ತಾರೆ, ಖಡ್ಗವನ್ನು ಹೇಗೆ ಹೊಡೆದ್ರೆ ಯಾವ ಹೆಸರು ಬರುತ್ತೆ ಅಂತ ಹೇಳ್ತಾರೆ. ಖಡ್ಗದ ವೆರೈಟಿಗಳಿವೆಲ್ಲ ಕೂಡ, ಬೌಲಿಂಗ್ನಲ್ಲಿ ಎಷ್ಟು ವೆರೈಟಿ ಇದೆ, ಫಾಸ್ಟ್ ಬೌಲಿಂಗ್, ಸ್ಲೋ ಬೌಲಿಂಗ್, ಸ್ಪಿನ್ನು, ಮೀಡಿಯಂ ಫಾಸ್ಟ್ ಎರಡು ಹೇಳ್ತಾರಲ್ಲ, ಆ ಟೈಪು ಅಷ್ಟು ವೆರೈಟಿ ಯುದ್ಧಗಳು. ಅದೆಲ್ಲ ಯುದ್ಧವನ್ನು ಮಾಡಿ ಇಬ್ಬರಿಗೂ ಈಕ್ವಲ್ ಯುದ್ಧ ಆಯ್ತಂತೆ, ಕೊನೆಗೆ ಬೋರ್ ಆಯ್ತಂತೆ. ನಾವು ಬೇರೆ ಕಡೆ ಇಬ್ಬರು ಮಾತಾಡಿ ಬೇರೆ ಕಡೆ ಹೋಗ್ಬಿಟ್ಟು ನೀವು ಡ್ರಾ ಮಾಡ್ಕೊಂಡಾಗ ಅಷ್ಟೇ ಎಲ್ಲ ಮಾಡೋರು, ಯಾರು ಸೋಲೆ ಯಾರೋ ಗೆಲ್ಲಿಲ್ಲ. ದೀಪಕರಿಗೆ ವರ ಇತ್ತು ಕೊಲ್ಲಾಗಿಲ್ಲ, ಕೃಷ್ಣನ ಭಕ್ತ ಇವನು ಅವನು ಕೊಲ್ಲಾಗಿಲ್ಲ. ಹೀಗಾಗಿ ಇಬ್ಬರು ಕೂಡ ಉಳ್ಕೊಂಡು ಯುದ್ಧ ಮಾಡ್ತಾ ಮಾಡ್ತಾ ಹೋದಾಗ ಮುಂದೆ ಈ ಬ್ರಹ್ಮದತ್ತ ಅಂತ ಹಂಸ ದೀಪಿಕರ ಅಪ್ಪ ಇರ್ತಾರೆ, ಅವರು ಯುದ್ಧಕ್ಕೆ ಬರ್ತಾರೆ. ಸಾತ್ಯಕ್ಕೆ ಅವರು ಯುದ್ಧ ಆಗತ್ತೆ, ಸಾತ್ಯಕ್ಕೆ ಜೋರ ಹೊಡಿತಾರೆ ಬ್ರಹ್ಮದತ್ತ, ಸಾತ್ಯಕ್ಕೆ ಬಹಳ ಪೆಟ್ಟಾಗತ್ತೆ, ಭಾರಿ ಕೋಪ ಬಂತಂತೆ. ಒಂದು ಅರ್ಧ ಚಂದ್ರಾಕರದೆ ಬಾಣ ತಗೊಂಡು ಅವನು ತಾನೇ ಹಾರಿಸಿರ್ತಾರೆ, ಬ್ರಹ್ಮದತ್ತ ಸತ್ತು ಹೋಗ್ತಾನೆ. ಆಚಾರ್ಯ ಬರೀತಾರೆ ಯಾವ ಗೊತ್ತ ಬ್ರಹ್ಮದತ್ತ ಇವನು, ಅಂಬೆ ಹೇಳಿದ್ದಾರೆ ಮದುವೆ ಆಗ್ತಾರೆ ಸಾಲವರಾಜ ಅಂತ, ಇವನೇ ಬ್ರಹ್ಮದತ್ತ ಅಂತ ಹೇಳ್ತಾರೆ. ಇಂಥ ಯದಂಬಯ ಅಧಿಕಾಮಿತಂ, ಅಂಬಾದೇವಿ ಇವನು ಮದುವೆ ಆಗ್ತಾ ಕೊಟ್ಟಿದ್ದಾರೆ ರಾಕ್ಷಸನನ್ನು, ಅದನ್ನು ಬಿಡಿಸಿ ಪುಣ್ಯ ಕಟ್ಟಿಕೊಂಡಿತ್ತು ಪರಶುರಾಮದೇವರು ಬಿಡಿಸಿದ್ದಾರೆ. ಇಲ್ಲಿ ಅವನು ಬ್ರಹ್ಮದತ್ತ ಸತ್ತೋದ, ಹಂಸ ಬಿಬ್ಬರು ಸತ್ತು ಹೋಗ್ತಾ ಇದ್ದಾರೆ. ಈಗ ಕೃಷ್ಣನಿಗೂ ಹಂಸನಿಗೂ ಯುದ್ಧವಾಗ್ತಾ ಇದೆ, ಬಲರಾಮದೇವರು ಭಾರಿ ಬೀಳಿಸ್ತಾನೆ, ಹಂಸ ಬ್ರಹ್ಮದೇವರ ವರ ಇತ್ತವರಿಗೆ ಬೀಳಿಸ್ತಾನೆ. ಆ ಕೃಷ್ಣ ಅವನನ್ನು ವಿಚಿತ್ರ ರೀತಿಯಲ್ಲಿ ಹೊಡಿತಾನೆ, ಅವತ್ತು ಕತ್ಲಾಯ್ತಂತೆ, ಅವರು ಓಡೋಗ್ಬಿಡ್ತಾರೆ ಎರಡು ಕೂಡ, ಹಂಸ ದೀಪಿಕ ಉಳಿದವರೆಲ್ಲ ಅಲ್ಲಿಂದ ಪಲಾಯನ ಮಾಡಿಬಿಟ್ಟಾರೆ. ಅವತ್ತು ಕೃಷ್ಣ ನೈಟ್ ಹಾರ್ಟ್ ಮಾಡಿದ್ದಂತೆ ಪುಷ್ಕರ ದೇಶದಲ್ಲಿ, ಇದನ್ನು ನೆನಪು ಮಾಡ್ಕೋಬೇಕು. ಪುಷ್ಕರಕ್ಕೆ ಹೋದಾಗ ಕೃಷ್ಣ ಒಂದು ದಿವಸ ಹಾರ್ಟ್ ಮಾಡಿದ ಜಾಗ ಪುಷ್ಕರದಲ್ಲಿ, ಅವತ್ತು ರಾತ್ರಿಯಿಂದ ಮರುದಿವಸ ಬೆಳಿಗ್ಗೆ ಹೊರಡ್ತಾನೆ ಕೃಷ್ಣ. ಪುಷ್ಕರಕ್ಕೆ ಹೋದಾಗ ಅದಕ್ಕಿಂತ ದೊಡ್ಡ ಪುಣ್ಯ ಕಾರ್ಯ ಮತ್ತೊಂದಿಲ್ಲ, ಅಲ್ಲೇ ಈ ಭಾಗವತ ಕಥೆ ಹೇಳಿದ್ರೆ ಇನ್ನೂ ಭಾರಿ ಪುಣ್ಯ. ಕೃಷ್ಣ ಹಾರ್ಟ್ ಮಾಡಿದ ಹರಿವಂಶದ ಭಾಗ ಹೇಳಿಬಿಟ್ರೆ ಭಾರಿ, ಅಥವಾ ಪಾರಾಯಣ ಮಾಡ್ಬೋದು, ಯಾರು ಹೇಳಿದ್ರೆ ಸಿಗದ ಹೋಗ್ಬಿಟ್ರೆ ಪಾರಾಯಣ ಮಾಡಬೇಕು. ಒಂದು ರಾತ್ರಿ ಕೃಷ್ಣ ನೋಡಿದರೆ ಸಾಕು ಆ ಪರಿವೃತ್ರ ಪಾವನ. ಕೃಷ್ಣ ಒಂದು ದಿವಸ ಒಂದು ರಾತ್ರಿ ಪೂರ್ತಿಯಲ್ಲಿ ಕಡದಿದ್ದಾನೆ, ತನಗೆ ವಿಶ್ರಾಂತಿ ಬೇಕು ಅಲ್ಲ, ಅವ್ರು ರೆಸ್ಟ್ ತಗೊಳ್ಳಿ, ಸ್ವಲ್ಪ ಕೂಡೋದು ರೆಸ್ಟ್ ತಗೊಳ್ಳಿ, ಆಯಾಸವಾದ ಕೊಂದ ಅಂತ ಅನ್ಬಾರ್ದು, ಫ್ರೆಶ್ ಇದ್ದಾಗೆ ಹೊಡಿಬೇಕು ಅಂತ ಕೃಷ್ಣ ಬಿಟ್ಟಿದ್ದಾನೆ. ಮರುದಿವಸ ಮುಂದೆ ಹೋಗ್ತಾ ಸಾಕಷ್ಟು ದೂರ ಹೊಡೆಯೋದಿದ್ರಂತೆ, ಯಮುನಾ ತೀರಕ್ಕೆ ಹೊಡೆಯೋದಿರ್ತಾರೆ. ಆಗಲೇ ಪುಷ್ಕರದಿಂದ ಯಮುನಾ ಅಂದರೆ ಹೆಚ್ಚು ಕಡಿಮೆ ಭಾರಿ ದೂರ. ಅಲ್ಲಿಗೆ ಮತ್ತೆ ಯುದ್ಧ ಶುರುವಾಗತ್ತೆ. ಆಗ ಕೃಷ್ಣ ಹಂಸನನ್ನು ಹೊಡಿಬೇಕೆ ಅಂತೇಳಿ ಸೋಲಿಸಿಬಿಟ್ಟು ಒಂದು ಬಾಣ ತಗೋತಾನೆ. ಅವನಿಗೆ ಭಾರಿ ಗಾಬರಿ ಆಗುತ್ತೆ ಹಂಸನಿಗೆ, ಎಸ್ಕೇಪ್ ಆಗಿ ಜೋರಾಗಿ ಓಡುತ್ತಾನೆ, ಯಮುನಾ ನದಿಯಲ್ಲಿ ಬಿದ್ದು ಬಿಡ್ತಾನೆ. ಯಮುನಾ ನದಿಯಲ್ಲಿ ಬಿಡುತ್ತಾನೆ, ದೊಡ್ಡ ಒಂದು ಹಾವು ಬಾಯಿ ತಕ್ಕೊಂಡು ಕೂತಿತ್ತು, ಹಾವಿನ ಬಾಯಿಲಿ ಬಿಡ್ತಾನೆ, ಹೋಗಿ ಅವನು ಹಾವಿನ ಬಾಯಿಲಿ ಬಿಡ್ತಾನೆ, ಹಾವು ಬಾಯಿ ಬಿಚ್ಕೊಂಡ್ಬಿಡುತ್ತೆ. ಅಲ್ಲಿವರೆಗೂ ಹಾಗೆ ಇರಬೇಕಂತ ಅವನು, ಎಲ್ಲಿವರೆಗೆ ಇರ್ತಾನೆ ಅಂತ ಗೊತ್ತಾ, ಅದರೊಳಗೆ ಈ ಮನ್ವಂತರ ಪೂರ್ತಿ ಆ ಬಾಯಿ ಹಾಗೆ ಸಿಕ್ಕಿರ್ತಾನೆ, ವಿಲಿ ವಿಲಿ ಒದ್ದಾಡ್ತಿರ್ತಾನೆ ಅಂತ ಹೇಳ್ತಾರೆ. ಅಂಧಂತಮಸ್ವಿ ಅಂತ ಜಾಗ ಆಗುವಂತೆ, ಅಷ್ಟು ಭಯಾನಕ ದುಃಖ ಅವನಿಗೆ, ಭಗವದ್ವೇಷಿಗಳಿಗೆ ಆಗ ದುರ್ಗತೆಯನ್ನು ತೋರಿಸ್ತಾರೆ. ಹಂಸನ ಗತಿ ಅಲ್ಲಿಗೆ ಮುಗಿತು. ಬಸವನ್ನು ಕೊಂದಿದ್ದು ಭಗವಂತನೇ, ಅವನ ಅವತಾರ ಹಂಸನ್ನು ಕೊಂದಿದ್ದು ಭಗವಂತನೇ. ಆಮೇಲೆ ಡಿಬಿಕ ಇದ್ದಲ್ಲ ಬಲರಾಮದೇವರು ಯುದ್ಧ ಮಾಡ್ತಾ ಇದ್ದಾನೆ, ಮಾಡ್ತಾ 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 ಸಾಕಷ್ಟು ಪೆಟ್ಟು ಬಿತ್ತು, ಕೃಷ್ಣನೂ ಹೊಡೆದ ಅವನನ್ನು. ಅಷ್ಟೊತ್ತಿಗೆ ಅವನ ಅಣ್ಣ ಕಾಣ್ತಾ ಇಲ್ಲ ಅಂತ ನೋಡಿದೆ ಎಲ್ಲ ಕಡಿಮೆ, ಅಣ್ಣ ಕಾಣಲೇ ಇಲ್ಲ, ಹುಡುಕೋತ ಹುಡುಕೋತ ಹೋದ, ಯಮುನಾನೇ ಅವನು ಬಿದ್ದ, ಅವನು ತಿಂದಾಕಿಬಿಟ್ಟು. ಇಬ್ಬರು ಕೂಡ ಅಂಧಂತರಿಸಿರ್ತಕ್ಕಂಥ ಮಹಾರಾಕ್ಷಸರು ಕೃಷ್ಣನಿಂದ ಈ ರೀತಿ ನಾಶ ಕಾಣ್ತಾರೆ. ಹಂಸ ಡಿಬಿಕರ ಈ ರೀತಿ ಸಾವು ಅಂದರು ಒಂದೇ, ಮಧುಕೈಟವರ ಸಾವು ಅಂದರು ಒಂದೇ. ಮಧುಸೂದರನೇ ಕೃಷ್ಣ, ಕೈಟಭಾರಿ ಅಂತ. ಮಧುಸೂದನ ಹಂಸನನ್ನು ಕೊಂದವನವನೇ, ಕೈಟಭಾರಿನೂ ಅವನೇ, ಮುರಾರಿ, ಕೈಟಭಾರಿ, ನರಕಾರಿ ಎಲ್ಲ ಕೃಷ್ಣನ ಹೆಸರುಗಳು. ಅಲ್ಲಿ 17 ಅಧ್ಯಾಯ ಮುಗಿಸಿಬಿಟ್ಟು 18 ಪ್ರಾರಂಭ ಮಾಡ್ತಾ, ಯಾವಾಗ ಕೌರವರು ಪಾಂಡವರು ದ್ರೋಣಾಚಾರ್ಯ ಅಸ್ತ್ರವಿದ್ಯಾಭ್ಯಾಸ ಶುರು ಮಾಡಿದ್ರಲ್ಲ, ಯದಾ ರಾಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿನೇ ಕುಮಾರಾ ಸರ್ವೇಷು ತೇಷು ಅರ್ಜುನ ಏನಂದಂತೆ ಆಸೀತ್ ಅಧಿಕ ಅರ್ಜುನ, ಎಲ್ಲರಿಗಿಂತ ಅರ್ಜುನ ಭಾರಿ ಶ್ರೇಷ್ಠರಾದ ಧನುರ್ಧಾರಿ ಅಂತಾಗ್ತಾ ಇದ್ದ. ಅರ್ಜುನ ಶ್ರೇಷ್ಠ ಧನುರ್ಧಾರಿ ಅಂತ ಹೆಸರನ್ನು ಪಡೆದ. ಭೀಮಸೇನರು ಉದ್ದೇಶಪೂರ್ವಕವಾಗಿ ಆತನಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟರು, ವಿಶೇಷ ಸೇವೆ ಮಾಡ್ತಾ ಇದ್ದ ಅರ್ಜುನ. ಒಂದು ಸೇವೆ ಪ್ರಕಾರವನ್ನು ಮಹಾಭಾರತದಲ್ಲಿ ಹೇಳ್ತಾರೆ. ಅರ್ಜುನ ತಮಗೆ ಎಷ್ಟು ಪ್ರಿಯ ಅಂತ ತೋರಿಸಿ ದ್ರೋಣಾಚಾರ್ಯ ಒಂದು ಕೆಲಸ ಮಾಡಿದರು, ಮತ್ತೆ ಸ್ನಾನ ಮಾಡ್ತಾ ಇರ್ತಾರೆ ನದಿಯಲ್ಲಿ, ಒಂದು ಮೊಸಳೆ ಬಂತು ಅವನು ಹಿಡಿಯ ದ್ರೋಣಾಚಾರ್ಯನ ಮೊಸಳೆ ಹಿಡಿಯುತ್ತೆ. ಮೊಸಳೆ ಅವರು ಬಾವಿಯಲ್ಲಿ ಬಿದ್ದ ಚೆಂಡು ಎತ್ಕೊಟ್ಟವರು, ಒಳಗಿದ್ದ ಪುತ್ರಿಕೆ ಎತ್ಕೊಟ್ಟವರು, ದಿವ್ಯ ಮಂತ್ರ ಬಲ್ಲವರು. ಮೊಸರಡೆಯಿಂದ ಬಿಡಿಸಿಕೊಳ್ಳೋ ಶಕ್ತಿ ಅವರಿಗಿತ್ತು. ಆದರೂ ಏನು ಮಾಡಿದ್ರಂತೆ, ಕಾಪಾಡಿ ಕಾಪಾಡಿ ಅಂತ ಕೂಗ್ತಾರೆ, ಯಾವ ಶಿಕ್ಷೆ ಬರ್ತಾರೆ ನೋಡಬೇಕು ಅಂತ. ದುರ್ಯೋಧನ ನೋಡ್ತಾರೆ, ಅಯ್ಯೋ ಒಬ್ಬರು ಹತ್ರತ ಕೊಡ್ತಾರಂತೆ, ದೊಡ್ಡ ದೊಡ್ಡ ಸಮಸ್ಯೆ. ಇದು ಪರಿಹಾರ ಅಲ್ಲ, ಯಾರ್ಯಾರು ನೋವಾದಾಗ ಅಳೋದು ಪರಿಹಾರ ಅಲ್ಲ, ಅದು ಸಹಾಯ ಮಾಡೋದು ಪರಿಹಾರ. ಅರ್ಜುನ ತಕ್ಷಣ ಬರ್ತಾನೆ, ಒಂದು ಬಾಣ ತಗೋತಾನೆ, ಆ ಮೊಸರನ್ನು ತುಂಡು ತುಂಡು ಕತ್ತರಿಸಿ ಹಾಕಿಬಿಡ್ತಾನೆ. ಆಗ ತೋರಿಸ್ತಾನೆ, ಇವೆಲ್ಲ ಒಳ್ಳೆಕ್ಕೆ ಬಂದಿದ್ದೇನೆ ಹೊರತು ಮುಂದೆ ಅಲ್ಲದೇ ನಿಮ್ಮ ಕತೆ ಉಪಯೋಗ ಇಲ್ಲ, ಅರ್ಜುನ ನೋಡಿದರೆ ಹೇಗಿದ್ದಾನೆ ಅಂತ ತೋರಿಸಿ ವಿಶೇಷವಾಗಿ ಆತನಲ್ಲಿ ಪ್ರೀತಿಯಿಂದ ಪಾಠ ಹೇಳಿಕೊಟ್ಟರು. ಈ ರೀತಿ ಗುರುಗಳ ಅನುಗ್ರಹಕ್ಕೆ ಪಾತ್ರನಾಗಿದ್ದಕ್ಕೋಸ್ಕರ ಅರ್ಜುನನಿಗೆ ಅಸ್ತ್ರಗಳು ಎಲ್ಲ ಫಲಿಸಿದವು ಅಂತ ಹೇಳಿದ್ದ. ಗುರುವರ ಅನುಗ್ರಹ ವಿದ್ಯಾ, ವಿದ್ಯಾ ಸಿದ್ಧಿ ಆಗಬೇಕಾದರೆ ಬರೀ ಓದಿದರೆ ಬರೋದಿಲ್ಲ, ಅನುಗ್ರಹ ಬರಬೇಕು. ಅದಕ್ಕೆ ಟೀಕಾರಾಯರು, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತ. ಆಚಾರ ಅನುಗ್ರಹ ಇದೆ ಅಂತ ನನಗೆ ಸಿದ್ಧಿ ಬಂದಿದೆ ಅಂತ ಅಷ್ಟು ಹೆಮ್ಮೆಯಿಂದ ಹೇಳ್ತಾರೆ ಜೈತೀರ್ಥ. ಅಂಥ ಒಂದು ಹಂತದಲ್ಲಿ ಹೆಸರಿಗೆ ಅರ್ಜುನ ಭಾರಿ ಶ್ರೇಷ್ಠನಾದ, ನಿಜವಾಗಲೂ ಶ್ರೇಷ್ಠ ವ್ಯಕ್ತಿ ಆದರೆ ಭೀಮಸೇನ ದೇವರನೇ ಅಂತ ಅಧ್ಯಾಯದಲ್ಲಿ ಆರಂಭದಲ್ಲಿ ಭೀಮಸೇನ ಶುದ್ಧ ಭಾಗವತ ಧರ್ಮರಂತ ಮೊದಲು ಆಚಾರ ಪ್ರೂವ್ ಮಾಡ್ತಾ ಹೋಗ್ತಾರೆ. ಭೀಮಸೇನ ದೇವರ ದೊಡ್ಡ ಒಂದು ಮೊದಲ ಗುಣ ಅಂದರೆ ಫಲಾಪೇಕ್ಷೆ ಇಲ್ಲದೇ ಇದ್ದಿದ್ದ ಅಲ್ಲಿಂದ ಶುರು ಮಾಡ್ತಾರೆ. ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವರಾಗಿರ್ಬಾರ್ದು, ಆಗಿರಬಹುದು, ಫಲ ಕೇಳದಾದ್ರೆ ಚಿಕ್ಕವನಾಗಿಬಿಡ್ತಾನೆ ಅಂತ ಹೇಳಿದ. ಫಲ ಕೇಳೋನು ಚಿಕ್ಕವನು, ಫಲ ಕೇಳದೇ ಇದ್ದು ಒಂದು ದೊಡ್ಡವನು. ಭೀಮಸೇನ ದೇವರು ಇದೀ ಯೋಚನೆ ಮಾಡಿ ನೋಡೋಣಂತೆ, ಅರ್ಜುನ ಪಾಶುಪತಾಸ್ತ್ರಕ್ಕೋಸ್ಕರ ತಪಸ್ಸು ಮಾಡ್ತಾನೆ, ಪಾಶುಪತಾಸ್ತ್ರ ಪಡಿತಾನೆ. ಎಲ್ಲರೂ ಒಂದನ್ನು ವರ ತಗೊಂಡವರೇನೆ, ಎಂದೂ ಭೀಮಸೇನ ದೇವರು ಯಾವ ದೇವತೆಯನ್ನು ಆರಾಧನೆ ಮಾಡಿಲ್ಲ, ಕೃಷ್ಣನ ಆರಾಧನೆ ಎಂದೂ ಬಿಟ್ಟಿಲ್ಲ, ಫಲ ಎಂದೂ ಕೇಳಿಲ್ಲ. ಜ್ಞಾನಭಕ್ತಿ ಹರೇಷ್ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷಂ ಕಿಮುತಾನೇಭ್ಯಃ ಧರ್ಮೇ ಭಾಗವತೇ ಸದಾ. ದೇವರನ್ನು ಏನೂ ಕೇಳಬಾರದು, ಏನೂ ಕೇಳಬಾರದು ಅಲ್ಲ, ಜ್ಞಾನ ಭಕ್ತಿ ವೈರಾಗ್ಯ ಕೇಳಲೇಬೇಕು. ಅದು ಕೇಳದೆ ಹೋದರೆ ನಮ್ಮ ಸಾಧನೆ ವ್ಯರ್ಥ. ಬೇರೆ ಕೇಳಲೇಬಾರದು, ಆ ಮೂರು ಬಿಟ್ಟೆ ಬೇರೆ ಪುತ್ರ ಪೌತ್ರ ಕೇಳ್ತಾರೆ, ಒಂದರಲ್ಲೂ ಸಂಕಲ್ಪ ಸೇರೋದಿಲ್ಲ. ಜ್ಞಾನಭಕ್ತಿ ವೈರಾಗ್ಯ ಬರಲಿ ಅಂತ ಏನಾದರೂ ಪುರೋಹಿತರು ಸಂಕಲ್ಪ ಮಾಡಿಸಿಬಿಟ್ರೆ ಬಂದವರೆಲ್ಲ ಪುರೋಹಿತರು ಚೇಂಜ್ ಮಾಡಿಬಿಡ್ತಾರೆ, ಇವ್ರಿಗೇನು ಉಪಯೋಗ ಇಲ್ಲ ಪುರೋಹಿತರು. ಜ್ಞಾನ ಅಂತ ಭಕ್ತಿ ಅಂತ ನಾವು ಬೇಡ ಅಂತ ಬಂದವರು ನಾವು ಅದನ್ನು ಹೇಳ್ತಾರಲ್ಲ ಅಂತ. ನಿಜವಾಗಲೂ ಪುತ್ರ ಪೌತ್ರ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ ಅಂತಲೇ ಕೇಳೋದು. ಅದನ್ನು ಕೇಳದೆ ಹೋದರೆ ದೊಡ್ಡವರಾಗ್ತಾರೆ. ಕರ್ಮ ಬಿಟ್ಟರು ದೊಡ್ಡವರಲ್ಲ, ಫಲಾಪೇಕ್ಷೆ ಕೇಳಿ ಮಾಡಿದರೂ ದೊಡ್ಡವರಲ್ಲ. ಕರ್ಮ ಮಾಡಬೇಕು, ಫಲಾಪೇಕ್ಷೆ ಬಿಡಬೇಕು. ಯಾಕಂದ್ರೆ ಕರ್ಮ ಬಿಡೋರಿದ್ದಾರೆ, ಅವರು ಉಪಯೋಗ ಇಲ್ಲ. ಕರ್ಮ ಬಿಡೋದು ಫಲ ಬಿಡೋದು ದೊಡ್ಡದಲ್ಲ, ಕರ್ಮ ಮಾಡಿ ಫಲ ಬಿಡಬೇಕು. ಅಂಥ ಶಕ್ತಿ ಭೀಮಸೇನ ದೇವರು ಮಾತ್ರ ಹಾಗೆ ಮಾಡಿದರು. ಇಡೀ ಜೀವನದಲ್ಲಿ ಹನುಮಂತ ರೂಪ ನೋಡಿ, ಎಂದಾರೆ ಫಲ ಕೇಳಿದ್ರ ರಾಮದೇವರು ಬೇಕಾದ ಕೇಳಿ ಹನುಮಂತ ಅಂದರೂ ಕೂಡ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ಹ್ರಾಸ ವಿವರ್ಜಿತ ಸದಾ ಅಂದರೆ ಹೊರತು ಫಲ ಕೇಳಲಿಲ್ಲ. ಭೀಮಸೇನಾಗಿ ಎಂದೂ ಫಲದ ಅಪೇಕ್ಷೆನೆ ಪಡಲಿಲ್ಲ. ಅದು ಮೊದಲ ಗುಣ ಭಾಗವತ ಧರ್ಮ ಅಂತ ಹೇಳಿದರೆ ಅದು. ಇದರಿಂದ ನಮಗೆ ಪಾಠ, ನಾವು ಎಂದೋ ಕೂಡ ಅಪೇಕ್ಷೆ ಮನಸ್ಸಿಗೆ ತಂದುಕೊಂಡು ಸಣ್ಣವರಾಗಿಬಿಡ್ತೇವೆ. ಆದ್ದರಿಂದ ಫಲಾಪೇಕ್ಷೆ ಬಿಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವನ ಅಂತ ಅರ್ಹತೆ ಬರೋದು ಫಲಾಪೇಕ್ಷೆ ಬಿಟ್ಟು ತೋರಿಸ್ಬೇಕು. ನಾವು ಬರೀ ಫಲ ಕೇಳೋದಿಲ್ಲ, ಬರೀ ಫಲ ಕೇಳೋದು, ಯಾವಾಗಲೂ ಫಲ ಕೇಳೋದೆ, ಯಾವ ಕರ್ಮ ಮಾಡಿದ್ರು ಫಲ ಕೇಳೋದೆ. ಯಾರೋ ಮಾಡ್ತಿರ್ತಾರೆ ಪವನ ಹೋಮ ಅಂತ, ಯಾತಕ್ಕೆ ಅಂತ ದೊಡ್ಡ ಇಷ್ಟ ಕೊಟ್ಬಿಡ್ತಾನೆ. ಹೀಗೆ ತಿಕಾರಾಯರು ಬರೀತಾರೆ, ಫಲಾಪೇಕ್ಷೆಯಿಂದ ಯಾರೋ ಸತ್ಕಾರ ಮಾಡ್ತಿದ್ರು ಕೂಡ ಕರೆದ್ರೆ ಹೋಗ್ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಸತ್ಕಾರ ಇರ್ಬೋದು, ಫಲಾಪೇಕ್ಷೆಯಿಂದ ಮಾಡ್ತಾನೆ, ನಮಗೂ ಪಾಪ ತಟ್ಟತ್ತಾದ್ರಿಂದ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ. ಯಾರು ನಿರಪೇಕ್ಷವಾಗಿ ಮಾಡ್ತಾರಲ್ಲ, ಚಿಕ್ಕ ಕೆಲಸ ಮಾಡಲಿ ಪರವಾಗಿಲ್ಲ, ನಿರಪೇಕ್ಷೆಯಿಂದ ಮಾಡಿದರೆ ಅವಶ್ಯ ಹೋಗಿ, ಅದು ನಿಷ್ಕಾಮ ಕರ್ಮ, ದೇವರು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಇದನ್ನು ಗುರುತಿಸಲಿಕ್ಕೆ ಭೀಮಸೇನ ದೇವರು ಇದು ನೋಡಬೇಕು. ಇನ್ನು ಭೀಮಸೇ ಅಷ್ಟು ದೊಡ್ಡವರು ಭೀಮಸೇನ ದೇವರು, ಆದರೆ ಧರ್ಮ ಹೇಗೆ ಪಾಲನೆ ಮಾಡಿದರು ಗೊತ್ತಾ? ಪ್ರತ್ಯಕ್ಷೀಭೂತ ದೈವೇಶು ಬಂಧು ಜ್ಯೇಷ್ಠೇಶು ವಾ ನತಿ ಮರ್ಯಾದಾ ಸ್ಥಿತಯೇ ಶಾಸತ್ ಭಗವಾನ್ ಪುರುಷೋತ್ತಮ. ಪರಮಾತ್ಮ ಒಂದು ಅಪ್ಪಣೆ ಮಾಡಿದ್ದಾನೆ, ಭೂಲತ ಅವತಾರ ಮಾಡಿದಾಗ ಧರ್ಮಾನುಷ್ಠಾನ ಮಾಡಿ ತೋರಿಸಬೇಕು ಜನಗಳಿಗೆ, ಆ ವರ್ಣದ ಆಶ್ರಮದ ಧರ್ಮವನ್ನು ಮಾಡಬೇಕು. ಧರ್ಮರಾಜ ಅಣ್ಣ, ಹೆಸರಿಗೆ ಅಣ್ಣ, ನಿಜವಾಗ್ಲೂ ತಾವು ದೊಡ್ಡವರು. ಲೋಕದೃಷ್ಟ ನಮಸ್ಕಾರ ಮಾಡ್ತಿದ್ರು ಭೀಮಸೇನ ದೇವರು, ಕುಂತಿ ನಮಸ್ಕಾರ ಮಾಡ್ತೀವಿ, ಇಲ್ಲಿ ಕುಂತಿಯಲ್ಲಿ ಭೀಮಸೇನ ದೇವರು. ಬಲರಾಮದೇವ ನಮಸ್ಕಾರ ಮಾಡ್ತಿದ್ರು, ಯಾಕೆ ಗುರುಗಳು ನಮಸ್ಕಾರ ಮಾಡಿ ತೋರಿಸ್ತಿದ್ರು ಯಾತಕ್ಕೆ ಅಂತ ಕೇಳಿದರೆ, ಪ್ರತ್ಯಕ್ಷೀಭೂತ ದೇವೇಶು ಬಂಧು ಜ್ಯೇಷ್ಠೇಶು ವಾನತಿ ಮರ್ಯಾದಾ ಸ್ಥಿತಯೇ ಶಾಸತ್ ಭಗವಾನ್ ಪುರುಷೋತ್ತಮ. ಕೃಷ್ಣ ವಸುದೇವ ದೇವರು ತಾನು ನಮಸ್ಕಾರ ಮಾಡ್ತಾ ಇದ್ದ, ಗುರುಗಳಿಗೆ ನಮಸ್ಕಾರ ಮಾಡಿ ತೋರಿಸಿದ, ಅದನ್ನು ಅಭ್ಯಾಸ ಮಾಡಿಕೊಂಡ ನಾವೆಲ್ಲ ಇರಬೇಕು ಅಂತ ತೋರಿಸಿ. ಒಂದು ಪ್ರಶ್ನೆ ಬರುತ್ತಾಗ, ಅಯೋಗ್ಯರಿಗೆ ನಮಸ್ಕಾರ ಮಾಡಿದಾಗ ಅಥವಾ ತನ್ನಿಂದ ಚಿಕ್ಕವರಿಗೆ ನಮಸ್ಕಾರ ಮಾಡಿದಾಗ ತೇಜೋ ವಧೆಯಾಗುತ್ತೆ ಅಂತ ಹೇಳಿದ. ಮಾಡಿ ನಮಸ್ಕಾರ ಮಾಡಿಸ್ಕೊಂಡವರಿಗೂ ಒಳ್ಳೆಯದಲ್ಲ, ಮಾಡಿದವರಿಗೂ ಒಳ್ಳೆಯದಲ್ಲ, ಏನು ಮಾಡಬೇಕಾಗಿದ್ರೆ? ಅದಕ್ಕೆ ಹೇಳ್ತಾರೆ, ಆ ರೀತಿ ಆಗದಂತೆ ಒಂದು ವ್ಯವಸ್ಥೆ ಹೇಳಿದೆ ಶಾಸ್ತ್ರದೊಳಗೆ. ನಮಗಿಂತ ದೊಡ್ಡವರು ಇದ್ದಾರೆ, ಗುಣದಲ್ಲಿ ದೊಡ್ಡವರು, ವಯಸ್ಸಿನಲ್ಲಿ ಎಲ್ಲರೂ ದೊಡ್ಡವರೇ. ನಮಸ್ಕಾರ ಮಾಡಿಬಿಡಿ, ಅವರಿಗೂ ನಮಸ್ಕಾರ, ಒಡಗಿರೋ ದೇವರಿಗೂ ನಮಸ್ಕಾರ. ಆದರೆ ಆ ರೀತಿ ಇಲ್ಲ, ಅವ್ರು ನಿಜವಾಗ್ಲೂ ದೊಡ್ಡವರಲ್ಲ, ಯಾವುದೋ ಕಾರಣಕ್ಕೆ ಅವರು ಪದವಿಯಲ್ಲಿದ್ದಾರಂತೆ. ಅವ್ರಿಗೆ ನಮಸ್ಕಾರ ಮಾಡಿ, ಆದರೆ ವೈಯಕ್ತಿಕ ನಮಸ್ಕಾರ ಅವ್ರಿಗೆ ಮಾಡಬೇಡಿ. ಒಡಗಿರೋ ಭಗವಂತನಿಗೆ ಮಾತ್ರ ನಮಸ್ಕಾರ ಮಾಡಿ. ಸದೇಹಮಾನಿ ಹರೆಯೇ ಪ್ರಣಮೇ ಕೇವಲಾಯವ, ಆಚಾರ ಕರ್ಮ ನಿರ್ಣಯದಲ್ಲಿ ಹೇಳಿದಂಥ ಒಂದು ಅನುಸಂಧಾನದ ಕ್ರಮ. ಆ ರೀತಿ ನಾವಂತೂ ನಮಸ್ಕಾರ ಕಣ್ಣು ಮುಚ್ಕೊಂಡು ಮಾಡ್ತಿರ್ತಾನೆ, ಅನುಸಂಧಾನ ಎಲ್ಲ ಮಣ್ಣಿನವ್ರಿಗೆ ಏನು ಉಪಯೋಗ ಅದರಿಂದ? ಸರಿಯಲ್ಲ, ನಮಸ್ಕಾರ ಮಾಡೋದಕ್ಕೂ ಒಂದು ಅರ್ಥ ಇರುತ್ತೆ. ಮುಖ್ಯವಾಗಿ ನಮಸ್ಕಾರ ಅಂದರೆ ದೇವರಿಗೇನೆ. ಆಕಾಶ ಪತಿತಂ ತೋಯಂ ಯಥಾಗತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚೆ. ನಮ್ಮ ಪ್ರತಿಯೊಂದು ನಮಸ್ಕಾರವೂ ದೇವರಿಗೆ ಸಲ್ಲಬೇಕು. ಎದುರು ದೊಡ್ಡವರಿಗೆ ಅವ್ರ ಮೂಲಕ ದೇವರಿಗೆ ಸಲ್ಲಬೇಕು, ಇಲ್ಲವಲ್ಲ ದೇವರಿಗಷ್ಟೇ. ಈ ಅನುಸಂಧಾನ ಇದ್ದರೆ ಇಬ್ಬರಿಗೂ ಒಳ್ಳೆಯದಾಗುತ್ತೆ, ಕೆಟ್ಟದಾಗೋದೇ ಇಲ್ಲ. ಅವರು ನಮಸ್ಕಾರ ಮಾಡಿಸ್ಕೋಬೇಕಾದ್ರೆ ಗೊತ್ತವರಿಗೆ, ಭಾರಿ ದೊಡ್ಡವರು, ಆದರೆ ಧರ್ಮಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳಿ ನಮಸ್ಕಾರ ತಮಗೆ ಅಂತ ತಿಳ್ಕೋಬಾರ್ದು, ದೇವರಿಗೆ ಅಂತ ಹೇಳ್ಬಿಡ್ಬೇಕಷ್ಟೆ. ನಮಗಲ್ಲ ಅನುಸಂಧಾನ ಮಾಡಬೇಕಾದ್ರೆ ಅವರಿಗೆಲ್ಲ ದೂರ ಮಾಡಿರ್ತಾರೆ, ನಮಗಲ್ಲ ಅಂತ ಅವ್ರು ಮಾಡಬೇಕು. ನಮಗೆ ಅಂತ ತಿಳ್ಕೊಂಡ್ರೆ ಇವರಿಗೂ ಪಾಪ, ಅವರಿಗೂ ಪಾಪ. ನಮಸ್ಕಾರ ತತ್ವವನ್ನು ಅಲ್ಲಿ ತಿಳಿಸಿಕೊಡ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ದೊಡ್ಡ ಧರ್ಮ ಅಂದರೆ ವಿದ್ಯೋಪಜೀವನವನ್ನು ಮಾಡಬಾರ್ದು. ವಿದ್ಯೆಯನ್ನು ಮಾರಿಕೊಂಡು ಮನುಷ್ಯ ಬದುಕಬಾರ್ದು. ವಿದ್ಯೆಯನ್ನು ಮಾರಾಟ ಮಾಡಿದರೆ ಅವನು ಧರ್ಮವನ್ನು ಕೈಬಿಟ್ಟಾಗಲೇ ಅಂತ ಇತ್ತು ಅನೇಕ ದೃಷ್ಟಿಯನ್ನು ಪಡ್ತಾರೆ. ಇನ್ನು ಸಖ್ಯಂ ನಾವೈಷ್ಣವೈಶ್ಚಕ್ರೆ, ಅಯೋಗ್ಯರ ಜೊತೆಗೆ ವಿಷ್ಣು ಭಕ್ತರಲ್ಲದವರ ಜೊತೆಗೆ ಸ್ನೇಹ ಮಾಡಬಾರದು ಅಂತ ಹೇಳ್ತಾರೆ. ವಿಷ್ಣು ಭಕ್ತರಲ್ಲದವರ ಜೊತೆ ಸ್ನೇಹವನ್ನು ಮಾಡಬಾರ್ದು. ನಾವು ಮಾಡದೆ ಹುಡುಕಿ ಅಂಥವ್ರನ್ನೇ ಮಾಡೋದು, ಫ್ರೆಂಡ್ಸ್ ಎಲ್ಲ ಕೆಲಸಕ್ಕೆ ಬಾರದವರೇ ಇರ್ತಾರೆ. ಅದಕ್ಕೆಲ್ಲ ದುಷ್ಟ ಆದರೆ ಒಂದು ದುಷ್ಟ ಅಂತ ಸಾಕಾಗುತ್ತೆ, ಗೃಹ ಪ್ರವೇಶ ಮಾಡಿಬಿಡ್ತಾರೆ. ಏನು ಕರೆದಿದ್ದೆ ಕರೆದಿದ್ದೆ, ಸ್ವಾಮಿಗಳು ಕರೆದು ಹೋಮ ಭಯ ಭಯಂಕರ ಮಾಡಿಬಿಟ್ಟಿರ್ತಾರೆ. ಸಾಯಂಕಾಲ ಬಫೆ ಆಫೀಸರೆಲ್ಲ ಕರೆದು ಬಿಟ್ಟಿರ್ತಾರೆ, ಕತೆ ಮುಗಿದೋಯ್ತು, ಎಲ್ಲ ವಾಶ್ ಔಟ್, ಅಡುಗೆ ಮಾಡಿದ ಪುಣ್ಯ ಎಲ್ಲ ಕೃಷ್ಣ ಅಂತ. ಯಾಕೆ ಇದೆಲ್ಲ ಮಾಡಬೇಕಾಗಿದ್ದರೆ, ಎಷ್ಟೋ ಕಡೆ ನೋಡಿದ್ದೇನೆ, ಯಾವುದೋ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ದಿವಸಕ್ಕೊಬ್ಬ ಸ್ವಾಮಿಗಳು ಕರೆಸಿ ಪೂಜೆ ಮಾಡಿ, ದಿವಸಕ್ಕೊಬ್ಬ ಸ್ವಾಮಿಗಳು ಒಂದು 8 ದಿವಸ ನಿರಂತರ ಇಡೀ ದಿವಸ ಸ್ವಾಮಿಗಳಿಗೆ ಜಾಗ ಮೀಸಲದು, ಮಂಟಪಕ್ಕೆ ಪೂಜೆ ಮಾಡೋದು. ಭಾರಿ ಖುಷಿಯಾಗುತ್ತೆ, ಎಂಥ ವ್ಯಕ್ತಿ ಇದ್ದಾರೆ ಪುಣ್ಯಾತ್ಮ ಅಂತ ಅಂದ್ಕೊಂಡ್ರೆ ಕೊನೆಯ ದಿವಸ ಯಾರನ್ನೋ ಒಬ್ಬ ಕರೆಸಿಬಿಟ್ಟ, ಆ ಟೇಬಲ್ ಬಿಲ್ಸ್ ಅದೇ ಜಾಗಗಳು ಟೇಬಲ್ ಬಿಲ್ಸ್. ಆತ ಬ್ರಾಹ್ಮಣ ಕೊಡಲ್ಲ ಕಡೆ ಬಂದೆ ವ್ಯಕ್ತಿ, ಇದೆಲ್ಲ ಏನಾಯ್ತು, ಎಲ್ಲ ವಾಟ್ ಔಟ್ ಮಾಡ್ತಾರೆ. ಕಷ್ಟಪಟ್ಟು ಹೋಮ ಮಾಡ್ತಿರ್ತೀರಿ, ಗೋ ಒಳಗೆ ಬಂದಿರುತ್ತೆ, ಇವ್ರು ಬಂದಿರ್ತಾರೆ, ಮೊದಲಾದ ಕರೆಸ್ಬಾರ್ದು, ಹಾಳಾಗಿ ಹೋಗಲಿ, ಆಮೇಲೆ ಬೇರೆ ಕರೆಸ್ತಾರೆ. ಆದ್ದರಿಂದ ಕತೆ ಮುಗಿದೋಯ್ತು. ಅದಕ್ಕೆ ಹೇಳಬೇಕು, ಸಖ್ಯಂ ನಾವೈಷ್ಣವೈಶ್ಚಕ್ರೆ, ಆಫೀಸ್ನವ್ರಿಗೋಸ್ಕರ ಮಾಡಿದ್ದೇವೆ, ಏನು ಉಪಯೋಗ ಇಲ್ಲ. ಆಫೀಸ್ನವ್ರು ಆಫೀಸ್ನವ್ರು ಏನು ತಪ್ಪಲ್ಲ, ಜೊತೆಗಿರೋ ತಪ್ಪಲ್ಲ, ಆದರೆ ಈ ರೀತಿ ಮನೆಯನ್ನು ಕಳ್ಕೊಳ್ಳೋದಲ್ಲ ಅರ್ಥ ಇಲ್ಲ. ಮನೆಯಲ್ಲಿ ನಾವು ಪಾವಿತ್ರ ಉಳಿಸ್ಬೇಕು ಅಂತಿದ್ರೆ ನಮಗೆ ಪಾವಿತ್ರ ಅದು ಮುಖ್ಯ ಅಲ್ಲ, ಶೋ ಮುಖ್ಯ, ನಾನು ಮನೆ ಕಳಿಸಿದ್ದು ನೋಡಿ ಅಂತ ಅರ್ಥ. ಆ ಭಾವನೆ ಮನೆಯನ್ನು ಹಾಳು ಮಾಡಿಬಿಡುತ್ತೆ. ನಮ್ಮ ಮನೆ ವಾಸ ಮಾಡಿದ್ರೆ ನಾವು ವಾಸ ಮಾಡಲಿಕ್ಕೆ, ಭಗವದ್ಭಕ್ತರು ಬರಲಿಕ್ಕೆ, ಗುರುಗಳು ಬರಲಿಕ್ಕೆ ಹೊರತು ಶೋ ಮಾಡಲಿಕ್ಕಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಾವು ಒಳ್ಳೆ ಕೆಲಸ ಮಾಡಿದಾಗ ಉಳಿಯೋ ಪ್ರಯತ್ನ ಪಡೋದು. ಎಲ್ಲ ತೀರ್ಥ ತಗೊಂಡು ಆಮೇಲೆ ಈರು ಉಳಿತಿದ್ರೆ ಏನು ಉಪಯೋಗ? ತೀರ್ಥ ತಗೊಂಡಿದ್ದು ತಗೊಂಡಿದ್ದು ತಲೆಗಚ್ಚು ಕೈಗಚ್ಚು ಏನೋ ಮಾಡ್ತಿರ್ತಾರಪ್ಪ, ಆಮೇಲೆ ನೋಡಿದ್ರೆ ಈರುಳ್ಳಿ ತಿರುಗುತ್ತಾ ಗೊತ್ತಿರ್ತಾರೆ. ಯಾವ ಪುಣ್ಯ ಬರೋ ತೀರ್ಥ ತಗೊಂಡು? ತೀರ್ಥ ತಗೊಳ್ಳೋದಕ್ಕಿಂತ ಮುಂಚೆ ಏನು ತಿನ್ನಬಾರ್ದು, ಯಾಕೆ? ತೀರ್ಥ ಕೆಲಸ ಮಾಡಬೇಕು, ತಗೊಂಬೇನೇನು ತಗೋಬಾರ್ದು, ತಗೊಂಡ ತೀರ್ಥದ ಮರ್ಯಾದೆ ಉಳಿಸ್ಬೇಕು ನಾವು ಹೋಗ್ತಾನೆ. ಅದು ಸಖ್ಯಂ ನಾವೈಷ್ಣವೈಶ್ಚಕ್ರೆ. ಈ ಮತ್ತೆ ಪದ ಅರ್ಥ ಮಾಡಿಕೊಂಡ್ರೆ ನಾವು ರಾಮಾಯಣ ಅರ್ಥ ಆಗುತ್ತೆ. ವಾಲಿ ಏನು ಮಾಡಿಬಿಟ್ಟ? ರಾವಣನ ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ಬಿಟ್ಟ, ರಾವಣ ಕೈ ಚಾಕಿದ್ರೆ ಕೈ ಹಿಡಿದೇ ಬಿಟ್ಟ. ಅವೈಷ್ಣವ್ ಇಂದ್ರದೇವರ ಅವತಾರ ಪಾಪ, ರಾವಣ ವಾಲಿ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟು, ಯೋಚನೆ ಮಾಡಿ. ಎಂದೂ ಸಾಧ್ಯ ಆಗಬಾರ್ದು ಆ ರೀತಿ. ಎದ್ದೈತಿ ಕರ್ಣನ್ ತಗೊಳ್ಳಿ, ಈಗ ದುರ್ಯೋಧನ ಫ್ರೆಂಡ್ಶಿಪ್ ಮಾಡಿಬಿಟ್ಟ, ಮತ್ತೆ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟು. ಅಯೋಗ್ಯರ ಸ್ನೇಹ ಮಾಡಿದರೆ ಕಥೆ ಮುಗಿದು ಹೋಗುತ್ತೆ. ಅಯೋಗ್ಯರು ಅಂದರೆ ಯಾರು? ದೇವರ ಭಕ್ತರಲ್ಲದವರೆಲ್ಲ ಅಯೋಗ್ಯರೇನೆ. ದೇವರಲ್ಲಿ ಭಕ್ತಿ ಮಿನಿಮಮ್ ಕ್ವಾಲಿಫಿಕೇಶನ್. ಅವರ ಜಾತಿ ಆದಾಗ ನಮಗೆ ಯೋಚನೆ ಇಲ್ಲ, ಭಕ್ತಿ ಇರಬೇಕು ಅವನಲ್ಲಿ. ಆಚಾರ್ಯ ಹೇಳ್ತಾರೆ, ಆಧಾರಸ್ತತ್ರ ಕರ್ತವ್ಯ ಯತ್ರ ಭಕ್ತಿಯೇ ಹರಿಯಲ್ವಾರ. ಬ್ರಾಹ್ಮಣನಾಗಿರ್ಬೋದು, ದೇವರಲ್ಲಿ ಭಕ್ತಿ ಇಲ್ಲ, ಅವನು ಕರೆಸಿದ ಮನೆ ಒಳ್ಳೆಯದಾಗೋದಿಲ್ಲ. ಆದರೆ ಭಗವದ್ಭಕ್ತ ಬ್ರಾಹ್ಮಣನಲ್ಲ, ಶೂದ್ರ ಇರಬಹುದು, ದೇವರಲ್ಲಿ ಭಕ್ತಿ ಇದೆ, ನಿಜವಾಗಲೂ ಆಚಾರ್ಯ ಹೇಳ್ತಾರೆ, ಗೌರವ ಕೊಡಿ ಅವನಿಗೆ ಅಂತ ಆಚಾರ್ಯ ಹೇಳ್ತಾರೆ. ಆಧಾರ ಅತಿ ವ್ಯಾಸರಾಜರು ಕನಕದಾಸರಿಗೆ ಎಷ್ಟು ಆಧಾರ ಮಾಡ್ತಿದ್ರು ಗೊತ್ತಲ್ಲ. ತೀರ್ಥವನ್ನು ಕೊಡುವಾಗ ಕನಕನ್ನ ಕರೆಯಿರಲು ಅಂತೇಳಿ ಕರೆದು ತೀರ್ಥ ಕೊಡ್ತಿದ್ರಂತೆ ಕನಕದಾಸರಿಗೆ. ಅದು ವ್ಯಾಸರಾಜರು ತೋರಿಸ್ತಾರೆ ಆಚಾರ್ಯರ ಮಾತನ್ನು. ಭಗವದ್ಭಕ್ತಿಗಿಂತ ದೊಡ್ಡ ಗುಣ ಇಲ್ಲ. ವಿಷ್ಣು ಭಕ್ತಿರಿಗೆ ಸರ್ವೇಷಾಂ ಸದ್ಗುಣಾನಾಂ ಸ್ವರಕ್ಷಣ, ಕಥಾರಕ್ಷಣದಲ್ಲಿ ಆಚಾರ್ಯರ ಮಾತು. ಅದನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಭೀಮಸೇನ ದೇವರ ಆದರ್ಶ ಅಂದರೆ ಅಯೋಗ್ಯರಿದ್ದರೆ ಎಂದು ಸಹವಾಸವನ್ನು ಮಾಡಬಾರದು. ಮಾಡಿದರೆ ಏನಾಗುತ್ತೆ? ಗುಂಡಾಗಳ ಫ್ರೆಂಡ್ ಅಂದರೆ ಅವ್ರ ಜೊತೆ ಇವನು ಅರೆಸ್ಟ್ ಮಾಡ್ತಾರೆ, ಗೊತ್ತಿರಬೇಕು. ಗುಂಡಾಗಿ ಕಾಂಟ್ಯಾಕ್ಟ್, ಯಾರು ಕಾಂಟ್ಯಾಕ್ಟ್ ಇದೆ ನೋಡ್ತಾರೆ, ತಕ್ಷಣ ಅರೆಸ್ಟ್ ಮಾಡಿಬಿಡ್ತಾರೆ. ಈ ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ, ಇನ್ನು ಶಾಸ್ತ್ರನಿಷ್ಠರಾಗಿರಬಾರ್ದಾ? ಪಕ್ಷ ಅಂದ್ರೆ ಹೊಡ್ಕೊತಿರ್ತಾರೆ, ನಮ್ಮ ಪಕ್ಷ ನಮ್ಮ ಪಕ್ಷ, ಏನು ಪಕ್ಷ ಮಾಡಬೇಕಷ್ಟೇ, ಅದರ ಕೂಡಿಸಿವಲ್ಲ, ಏನು ಪಕ್ಷ ಇರ್ತಾರೋಳಗೆ ಅಂಥ ಅಂಥವ್ರಿಗೆ ಪಕ್ಷದ ನಿಷ್ಠೆ ಅಂತ ಕರೀತಾರಲ್ಲ, ಶಾಸ್ತ್ರನಿಷ್ಠೆ ಬೇಡುವ ಹಾಗಿದ್ರೆ. ಪಕ್ಷಕ್ಕೆ ದ್ರೋಹ ಮಾಡಿದರೆ ಸಸ್ಪೆಂಡ್ ಮಾಡ್ತಾರೆ, ಅದು ಕೋರ್ಟ್ ಒಪ್ಪುತ್ತದಲ್ಲ, ತಮಾಷೆ ಅಂತ ಕೇಳಿದೆ. ಸಸ್ಪೆಂಡ್ ಮಾಡಿದರೆ ಒಪ್ಪುತ್ತದಲ್ಲ, ಇದನ್ನ ಯಾಕೆ ಒಪ್ಪೋದಿಲ್ಲ ಹಾಗಿದ್ರೆ? ಅದು ಕೆಲವು ದಿವಸದ ಪಾಶ್ಚಾತ್ಯ ಇದ್ರೆ ಪಾಶ್ಚಾತ್ಯ ಮಾಡ್ತಾರೆ ಇಷ್ಟೋತ್ತರ ಮಾಡಿದವನೇ. ನಮ್ಮಲ್ಲಿ ಹಾಗಿಲ್ಲ. ಎಂದು ಕೂಡ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ಪಿದ್ರು ಮಾತ್ರ ಗತಿ ಎಂದು ಹೀಗಾಗಬಾರದು. ಇದನ್ನೆಲ್ಲ ಭೀಮಸೇನರು ತೋರಿಸ್ಕೊಡ್ತಾರೆ. ಆದ್ದರಿಂದ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ಧೋದರ. ಆಮೇಲೆ ಯಾರಿದ್ರು ಅಂತ ಕೇಳಿದರೆ ಒಬ್ಬ ಹೆಂಗಸು, ಒಬ್ಬ ಗಂಡಸು, ಒಬ್ಬ ಹೆಂಗಸು. ಅವರ್ಯಾರು? ಸಾಕ್ಷಾತ್ ದ್ರೌಪದೀ ದೇವಿ. ಅನ್ವಯನವೇವ ತದ್ಧರ್ಮೇ ಕೃಷ್ಣೈಕಾ ಸಂಸ್ಥಿತಾ ಸದಾ. ಆಚಾರ್ಯರ ಮಾತು. ಅನಂತರದ ಆ ಧರ್ಮ ಬಲರಾಮದೇವರ ಮಟ್ಟಕ್ಕಿಲ್ಲ, ಅರ್ಜುನ ಇಲ್ಲ, ಅಶ್ವತ್ಥಾಮರಿಲ್ಲ, ದ್ರೌಪದೇವಿ ಹಾಗಿದ್ದ. ಯಾಕೆ? ಸಾಕ್ಷಾತ್ ಭಾರತೀ ದೇವಿ ಆದ್ದರಿಂದ ಅವರು ಹಾಗಿದ್ದಾರೆ. ಉಳಿದವರು ಬರ್ತಾರೆ ಅಂದರೆ ಉಳಿದವರು ಯಾರು ಕೂಡ ಇಬ್ಬರ ಮೇಲೆ ಬರದೇ ಇಲ್ಲ ಅಂತ ಹೇಳಿದ. ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ವಿದುರ ಇದ್ದಾನೆ, ಅಶ್ವತ್ಥಾಮರಿದ್ದಾರೆ, ಉದ್ಧವ ಇದ್ದಾರೆ. ಆ ಕಡೆಗೆ ಎಲ್ಲರೂ ಕೂಡ ಒಂದಲ್ಲ ಒಂದು ಕಾಲಕ್ಕೆ ಏನು ಮಾಡಿದವರು? ದೇವರ ವಿರುದ್ಧ ನಿಂತವರು ಒಂದಲ್ಲ ಒಂದು ಕಾಲಕ್ಕೆ. ಆದರೆ ಎಂದೂ ಕೂಡ ಅನಾದ್ಯನಂತ ಕಾಲದ ಜೀವನದಲ್ಲಿ ಒಂದು ಸತ್ಯೂ ಕೂಡ ದೇವರ ವಿರುದ್ಧ ನಿಲ್ಲದೇ ಇದ್ದ ಏಕಮಾತ್ರ ವ್ಯಕ್ತಿಗಳು ಅಂದರೆ ರುಜುಗಳು ಗುಂಪು ಮಾತ್ರ, ರುಜು ಜೀವರು ಮಾತ್ರ ಆಗಿರ್ತಾರೆ ಅಂತ ತಿಳಿಸಿ ಅದಿಷ್ಟು ಹೇಳುತ್ತಾ ಮುಂದೆ ಪರಶುಕ್ಲತ್ರಯಂ ಶ್ರುತಂ. ಪದ ಪರ ಶುಕ್ಲತ್ರಯ, ಪರೇ ಶುಕ್ಲಂ ತ್ರಯಂ. ದೇವರಲ್ಲಿ ಶುದ್ಧರಾಗಿರೋ ಮೂರು ಜನ ಮಹಾಲಕ್ಷ್ಮೀ ದೇವಿ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು. ಮೂರು ಕ್ಲಾಸ್. ಮಹಾಲಕ್ಷ್ಮೀ ದೇವಿ ಒಬ್ಬರು, ಬ್ರಹ್ಮವಾಯುಗಳು ಎರಡನೇವರು, ಸರಸ್ವತಿ ಮೂರನೇವರು. ಅದಕ್ಕೆ ಪರಶುಕ್ಲತ್ರಯಂ ಶ್ರುತಂ ಅಂತ ಆಚಾರ ಉಲ್ಲೇಖ ಮಾಡ್ತಾರೆ. ಅಲ್ಲಿ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡು. ಪರಶುಕ್ಲತ್ರಯರು ಯಾರು ಅಂತ ಕೇಳಿದ ತಕ್ಷಣ ಮೂರು ಜನ ಪರಶುಕ್ಲತ್ರಯರು ಅಂತ ಹೇಳ್ತಾರೆ. ಬ್ರಹ್ಮವಾಯುಗಳು ಅಂತ ಅಷ್ಟೇ ಹೇಳಿಬಿಟ್ಟು ಉಳಿದ ರುಜುಗಳು ಅಂದರೆ ಇಬ್ಬರಿಂದ ಎಲ್ಲ ಪುರುಷ ರುಜುಗಳೆಲ್ಲ ಬಂದುಬಿಡ್ತಾರೆ. ಸರಸ್ವತಿ ಭಾರತೀಯ ರಿಪುನ್ ಹೇಳಿದಾಗ ಸ್ತ್ರೀರುಜುಗಳೆಲ್ಲ ಬರ್ತಾರೆ. ಇನ್ನು ಗರುಡಶೇಷಾದಿಗಳಿಂದ ಪ್ರಾರಂಭ ಮಾಡಿ ಅವರ್ಯಾರು ಕೂಡ ಯಾವುದು ಸೇರೋದಿಲ್ಲ, ಪರಶುಕ್ಲತ್ರಯರಲ್ಲಿ ಸೇರೋದಿಲ್ಲ. ಭಕ್ತರು ಹೌದು, ಅವರು ಉತ್ತಮರು ಹೌದು, ಇವರು ಕ್ಲಾಸಿಗೆ ಬರೋದಿಲ್ಲ. ಇಷ್ಟು ತಿಳ್ಕೊಂಡ್ರೆ ಸರಿ. ಇನ್ನು ನಾಳೆಯಿಂದ, ನಾಳೆ ದ್ರೌಪದಿ ಉತ್ಪತ್ತಿಯ ಪ್ರಸಂಗ. ದ್ರೌಪದಿ ಅವತಾರ ಮಾಡ್ತಾರೆ. ತಪ್ಪು ಕಲ್ಪನೆ ಕೇಳಿರ್ತೇವಲ್ಲ, ದ್ರೌಪದಿ ಐದನ ಗಂಡನ ಮದುವೆ ಆದರೂ ಅಂತ ತಪ್ಪದು, ಅದೆಲ್ಲ ನಾಳೆ ಬರುತ್ತೆ. ನಾಳೆಯಿಂದ ಮಹಾಭಾರತದಲ್ಲಿ ಏನು ನಡೀತಕ್ಕಂಥ ಘಟ್ಟಗಳು ಈ ಕಡೆ ಹರಿವಂಗೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾರೆ ಆಚಾರ್ಯರು. ನಾಳೆ ಅದನ್ನು ಸರಿಯಾಗಿ ಸಾಯಂಕಾಲ ನೋಡೋಣ ಅಂತ. ಬೆಳಗ್ಗೆ ಪಾಠದ ಟೈಮಿಂಗ್ ವ್ಯತ್ಯಾಸ ಇದೆ. ನಾಳೆ ಬೆಳಗ್ಗೆ ಏಳುವರೆಯಿಂದ ಎಂಟುವರೆಯಲ್ಲ, ಏಳರಿಂದ ಎಂಟರವರೆಗೆ ತೈತರಿಯ ಉಪನಿಷತ್ ಭಾಷ್ಯ ಮುಗಿದು ಐತರೆಯ ಭಾಷ್ಯ ಶುರುವಾಗುತ್ತೆ. ಸಾಯಂಕಾಲ ಈ ಪ್ರವಚನ. ಈ ಸಮಗ್ರ ಭಾಗವತ ಸಿ ಡಿ ಮತ್ತು MP3 ಇವತ್ತು ಕೂಡ ಕಡಿಮೆ ಬೆಲೆಗೆ ಸಿಗುತ್ತೆ. 1250 MP3 ಬರೀ 900 ರೂಪಾಯಿ ಅದಕ್ಕೆ DVD ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂಸೇನ ಪ್ರಿಯತಾ ಸಮರ್ಥ.